ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ್ರು ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಮ್ಮದಲ್ಲೂ ವಂದನೆಗಳನ್ನು ಸಲ್ಲಿಸನಾಗಿದ್ದೀನಿ. ದೇವರ ಒಂದು ಕೃಪೆ, ದೇವರ ಒಂದು ಕರುಣೆ, ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನು ಧ್ಯಾನ ಮಾಡಿದ ದೇವರು ಕೊಟ್ಟ ಮಹಾಕೃಪೆಗೆ ದೇವರಿಗೆ ತಂದೊಳಗನ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಕಳೆದ ಒಂದು ವಾರದಲ್ಲಿ ನಾವು ಕ್ರಿಸ್ತ ವಿರೋಧಿ ಬಗ್ಗೆ ಮೊದಲನೇ ಭಾಗ ನೋಡಿದ್ರಿ. ಸೊ ಕ್ರಿಸ್ತ ವಿರೋಧಿರಿ ಅಂದರೆ ಅದೊಂದು ವ್ಯಕ್ತಿಯಲ್ಲ, ಅದೊಂದು ಫಾಲ್ಸ್ ಕರಪ್ಟ್ ರಿಲಿಜನ್ ಅಂತ ನೋಡಿದ್ರಿ. ಅದೇ ಅದು ಎಲ್ಲಪ್ಪ ಅಂತಂದರೆ ಕ್ರೈಸ್ತ ಒಂದು ನಂಬಿಕೆಯಲ್ಲಿ ಇರುವಂಥ ಒಂದು ಕರಪ್ಟ್ ಆಗಿರೋಂಥ ಒಂದು ಸಂಸ್ಥೆ ಅಂತ ನೋಡಿದ್ರೆ. ಸೊ ಅದನ್ನು ಯಾರು ಅಂತ ನಾವು ಕ್ಲೀನಾಗಿ ಟ್ರೇಸ್ ಔಟ್ ಮಾಡ್ಬೇಕಾದ್ರೆ ಏನಪ್ಪ ಅಂದರೆ, ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ನೀನು ಇಂತಿಂಥ ಆಹಾರನ ತಿನ್ನಬಾರದು ಅಂತಲೋ, ಮದುವೆ ಆಗಬಾರ್ದು ಅಂತಲೋ ಅಂತ ಸುಳ್ಳುಗಾರರು ಪ್ರಮಾಣ ಇರ್ತಾರೆ ಅಂತ ನೋಡಿದ್ರೆ. ಸೊ ಅದು ಯಾವ ಸಂಸ್ಥೆ ಈ ಕಾಲದಲ್ಲಿ ಅದು ಮಾಡ್ತಾ ಇದೆ ಅಂತ ಕೂಡ ಅದನ್ನು ಕೂಡ ನಾವು ಟ್ರೇಸ್ ಔಟ್ ಮಾಡಿದ್ರಿ. ಅದು ಕರೆಕ್ಟಾಗಿ ನೋಡ್ಬೇಕು ಪೋಪಿನ ಒಂದು ಆಳ್ವಿಕೆ ಅಂತ ನೋಡಿದ್ರಿ. ಆಮೇಲೆ ಈ ಪೋಪಿನ ಆಳ್ವಿಕೆ ಹೇಗೆ ಆರಂಭ ಆಯಿತು ಅಂತಂದ್ಬಿಟ್ಟು ಫುಲ್ ಡೀಟೇಲ್ ಆಗಿ ನಾವೇನು ಮಾಡಿದ್ರಿ ನೋಡಿದ್ರಿ. ಸೊ ಯಾವ ರೀತಿ ಪೋಪ್ಗೆ ಫಸ್ಟ್ ಮೊದಲನೇದಾಗೆ ಒಂದು ಧಾರ್ಮಿಕ ಅಧಿಕಾರ ಬಂತು, ಆಮೇಲೆ ಎರಡನೇದಾಗೆ ಯಾವ ರೀತಿ ಒಂದು ಏನ್ರಿ ಒಂದು ರಾಜಕೀಯ ಅಧಿಕಾರ ಕೂಡ ಒಂದು ಪೋಪ್ಗೆ ಬಂತು ಅಂತ ಕೂಡ ನಾವೇನು ಮಾಡಿದ್ರಿ ನೋಡಿದ್ರಿ. ಸೊ ಅದಕ್ಕೆ ಕಳೆದ ಸತಿ ನೋಡ್ಬೇಕಾದ್ರೆ ಏನಂತ ನೋಡಿದ್ರೆ, ಯೇಸು ಕ್ರಿಸ್ತನು ಹೇಳ್ತಾರೆ ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ದಾನಿಯೇಲ್ ಪುಸ್ತಕ ಓದಿ ಏನ್ ಮಾಡ್ಲಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಾವೇನ್ ಮಾಡೋಣ ಇವತ್ತು ದಾನಿಯೇಲ್ ಪುಸ್ತಕ ನಾವೇನ್ ಮಾಡೋಣ ಓದೋಣ ಅದರ. ಸೊ ಇದು ದಾನಿಯೇಲ್ ಪುಸ್ತಕದಲ್ಲಿ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ದಾನಿಯೇಲ್ 7ನೇ ಅಧ್ಯಾಯ ನಾವೇನ್ ಮಾಡಿದ್ರೆ ಕೊಟ್ಟಿರೋದು ನೋಡ್ತೀರಿ ಅದರ. ಸೊ ಅದಕ್ಕೆ ನಾವು ದಾನಿಯೇಲ್ 7ನೇ ಅಧ್ಯಾಯನ ನಾವು ಮೊದಲನೇ ಕ್ಲಾಸಲ್ಲಿ ಓದಿದಿರಿ ಅದರ, ಎಲ್ಲ ಮರ್ತೋಗಿಡ್ತೀರೇನ. ಸ್ವಲ್ಪ ಪಾಯಿಂಟ್ಸ್ ನಾವು ರೀಕಲೆಕ್ಟ್ ಮಾಡೋಣ. ದಾನಿಯೇಲ್ 7ನೇ ಅಧ್ಯಾಯ ನೋಡ್ಬೇಕ್ರೆ, ದಾನಿಯೇಲ್ ಅವನು ಮಲಗಿ ಕನಸು ಕಾಣ್ತಾ ಇರ್ಬೇಕಾರೆ ಏನಪ್ಪ ನೋಡ್ತಾನೆ ಅಂತಂದ್ರೆ, ಒಂದು ಏನಂದ್ರೆ ವಿಶೇಷವಾಗಿರುವಂಥ ದರ್ಶನ ನೋಡ್ತಾನೆ. ಆ ದರ್ಶನ ನೋಡ್ತಾ ಇರ್ಬೇಕಾರೆ ಸಮುದ್ರದಲ್ಲಿ ನಾಲ್ಕು ವಿಲಕ್ಷಣವಾಗಿರುವಂಥ ಮೃಗಗಳು ಏನ್ ಮಾಡ್ತಾರೆ ಸಮುದ್ರದಿಂದ ಏರ್ ಬರೋದನ್ನ ನೋಡ್ತಾರೆ. ಅದರ ಅದರಲ್ಲಿ ಮೊದಲನೇ ಮೃಗ ಏನ್ರಿ ಸಿಂಹದ ತರ ಇತ್ತು, ಅದಕ್ಕೆ ಏನು ಪಕ್ಷಿಗಳಿಗಿರುವಂಥ ರೆಕ್ಕೆ ಇತ್ತು ಅಂತಂದ್ಬಿಟ್ಟು ನೋಡ್ತೀರಿ. ಅದರ ಇದಾಗಿ ನಂತರ ಎರಡನೇ ಮೃಗನ ಏರಿ ಬರೋದನ್ನ ನೋಡ್ತೀರಿ. ಆ ಎರಡನೇ ಮೃಗ ಬಂದ್ಬಿಟ್ಟು ಕರಡಿ ತರ ಇತ್ತು, ಒಂದು ಭುಜ ಮೇಲೆ ಇತ್ತು, ಇನ್ನೊಂದು ಭುಜ ಕೆಳಗೆ ಇತ್ತು, ಅದ್ರ ಬಾಯಿನಲ್ಲಿ ಪಕ್ಕ ಎಲ್ಬುಗಳು ಇತ್ತು ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಆಮೇಲೆ ಮೂರನೇ ಒಂದು ಮೃಗ, ಅದು ಹೇಗಪ್ಪ ಇತ್ತು ಅಂತ ನೋಡ್ತೀರಿ ಅಂತಂದ್ರೆ, ಅದು ಚಿರತೆ ತರ ಏನಾಗಿತ್ತು ಇತ್ತು ಅಂತ ನೋಡ್ತೀರಿ. ಅದಕ್ಕೆ ಹದ್ದಿನ ತರ ನಾಲ್ಕು ರೆಕ್ಕೆಗಳಿತ್ತು, ಅದಕ್ಕೆ ನಾಲ್ಕು ತಲೆಗಳಿತ್ತು ಅಂತ ಕೂಡ ನಾವೇನ್ ಮಾಡ್ತೀರಿ ಅದನ್ನ ನೋಡ್ತೀರಿ. ಇದಾಗಿ ನಂತರ ನಾಲ್ಕನೇ ಮೃಗ ಬಗ್ಗೆ ಹೇಳ್ಬೇಕ್ರೆ, ಅದು ಎಲ್ಲಾ ಮೃಗಗಳಿಗಿಂತ ಟೋಟಲ್ ಆಗಿ ವಿಲಕ್ಷಣವಾಗಿತ್ತು, ಮತ್ತೆ ಎಲ್ಲಾ ಮೃಗಗಳಿಗಿಂತ ಕ್ರೂರವಾಗಿತ್ತು, ಮತ್ತೆ ಏನಪ್ಪ ಡಿಫ್ರೆಂಟ್ ಆಗಿತ್ತು ಅಂತಂದ್ರೆ, ಈ ಒಂದು ಮೃಗಕ್ಕೆ ತಲೆ ಮೇಲೆ 10 ಕೊಂಬುಗಳು ಏನಾಗಿತ್ತು ಇತ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ರ. ಸೊ ದಾನಿಯೇಲ್ ಪುಸ್ತಕದಲ್ಲಿ ದಾನಿಯೇಲ್ ಹಂಗೆ ನೋಡ್ತಾ ಇರ್ಬೇಕಾರೆ, ಆ ಒಂದು 10 ಕೊಂಬುಗಳ ನಡುವೆ ಒಂದು ಚಿಕ್ಕ ಕೊಂಬು ಏನ್ ಮಾಡ್ತು ಬೆಳೀತಾ ಬಂತು, ಅದಕ್ಕೆ ಬಡಾಯಿ ಕೊಚ್ಕೊಳಂತ ಬಾಯಿತ್ತು. ಆಮೇಲೆ ನೋಡ್ಬೇಕಾರೆ ಮನುಷ್ಯಂಗಿರಂತ ಕಣ್ಣೇನಾಗಿತ್ತು ಇತ್ತು ಅಂತ ನೋಡ್ತೀರಿ ಅದರ. ಸೊ ಇದರ ದೆಸೆಯಿಂದ ಮೂರು ಏನಂತಾರೆ ಕೊಂಬುಗಳು ಏನಂತಾರೆ ಬೇರ್ ಸಮೇತ ಕೀಳಲ್ಪಡ್ತು ಅಂತ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀರಿ. ಸೊ ಇದು ನಾವು ಆಲ್ರೆಡಿ ಇದನ್ನ ಬಗ್ಗೆ ನೋಡಿದಿರಿ. ಸೊ ಇದು ಅರ್ಥ ಏನು ಅಂತ ಕೂಡ ನಾವೇನ್ ಮಾಡಿದ್ರಿ ಫಸ್ಟ್ ಬೇಸಿಕ್ ಕ್ಲಾಸ್ಗಳಲ್ಲಿ ಸ್ಟಾರ್ಟಿಂಗಲ್ಲಿ ನಾವೇನ್ ಮಾಡಿದ್ರೆ ಕೇಳ್ತಿದ್ರಿ ಅಲ್ವರ, ಏನಪ್ಪ ಅದು ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ಇದು ಭೂಲೋಕದಲ್ಲಿ ಏನ್ರಿ ಇರುವಂತ ನಾಲ್ಕು ರಾಜ್ಯಗಳು ಅಂತ ನಾವೇನ್ ಮಾಡಿದ್ರಿ ನಾವು ಕ್ಲೀನಾಗಿ ಕಂಡಿಟ್ಕೊಂಡಿದ್ರಿ ಅದರ. ಸೊ ಭೂಲೋಕದಲ್ಲಿ ಇರುವಂತ ನಾಲ್ಕು ರಾಜ್ಯಗಳು ಅಂತ ನೋಡ್ಬೇಕಾರೆ ಏನ್ರಿ ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಮತ್ತೆ 4ನೇ ಅಧ್ಯಾಯದಲ್ಲಿ ಬರುವಂತ ಏನ್ರಿ ನಾಲ್ಕು ರಾಜ್ಯಗಳು ಅದರ. ಸೊ ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಬರುವಂತ ಒಂದು ಶಿಲೆ, ನಾಲ್ಕು ವಿಧವಂತ ಲೋಹದಿಂದ ಮಾಡಲ್ಪಟ್ಟಿತ್ತು, ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ. ಸೊ ಅದು ನಾಲ್ಕು ರಾಜ್ಯಗಳು ಬಾಬಿಲೋನ್ ಮೀದೋ ಪರ್ಷ್ಯಾ ಗ್ರೀಸ್ ಮತ್ತು ರೋಮ್ನ ಸೂಚನೆ ಮಾಡ್ತಾರೆ. ಇದೇ ನಾಲ್ಕು ರಾಜ್ಯಗಳನ್ನ ದಾನಿಯೇಲ್ 7ನೇ ಅಧ್ಯಾಯದಲ್ಲಿ ಏನಪ್ಪ ನೋಡಿಸ್ತಾರೆ ಅಂತಂದ್ರೆ, ಒಂದು ಕ್ರೂರವಾಗಿರೋ ಮೃಗ ತರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡಿಸ್ತಾರೆ. ಆ ಕ್ರೂರವಾಗಿರೋಂಥ ಮೃಗ ಯಾವ ತರ ಇತ್ತು ಅಂತಂದ್ರೆ, ಒಂದು ಸಿಂಹದ ತರ ಇತ್ತು, ಕರಡಿ ತರ ಇತ್ತು, ಚಿರತೆ ತರ ಇತ್ತು ಅಂತ ನೋಡ್ತಾರೆ. ಆ ನಾಲ್ಕನೇ ಮೃಗ ಮಾತ್ರ ಎಲ್ಲಾರ್ಕಿಂತ ಏನಾಗಿತ್ತು ಅಂದ್ರೆ ಭಯಂಕರವಾಗಿ ಎದುರಿಸುವಂತದ್ದಾಗಿತ್ತು ಅಂತ ನೋಡ್ತೀರಿ. ಸೊ ಇವೆರಡು ಒಂದು ಆಂಗಲ್ ಅಲ್ಲಿ ಸೇಮ್ ದರ್ಶನ ನೋಡ್ಸಿರೋದು ಏನಪ್ಪ ನಾವು ಅರ್ಥ ಮಾಡ್ಕೊಬೋದು ಅಂತಂದ್ರೆ, ಏನ್ರಿ ಇದು ಬಂದ್ಬಿಟ್ಟು ದೇವರು ಈ ಭೂಲೋಕದಲ್ಲಿ ಈ ಅನ್ಯ ದೇಶದವರ ರಾಜರುಗಳಿಗೆ ಆಳ್ವಿಕೆ ಮಾಡಕ್ಕೆ ಕೊಟ್ಟಂತ ನಾಲ್ಕು ರಾಜ್ಯಗಳು ಅದರ. ಇದು ಮನುಷ್ಯನ ದೃಷ್ಟಿಯಲ್ಲಿ ಹೇಗೆ ಕಾಣಿಸ್ತಾ ಇತ್ತು ಅಂದ್ರೆ, ಒಂದು ಅಮೋಘವಾಗಿರುವಂತ ಶಿಲೆ ತರ ಅದರ, ಮನುಷ್ಯನ ರಾಜ್ಯ ವೈಭವ ತರ ಕಾಣಿಸ್ತಾ ಇತ್ತು. ಅದೇ ಒಂದು ರಾಜ್ಯಗಳು ದೇವರ ದೃಷ್ಟಿ ನೋಡ್ಬೇಕಾದ್ರೆ ಕ್ರೂರವಾಗಿರುವಂತ ಮೃಗಗಳ ತರ ಇತ್ತು ಅಂತ ನೋಡ್ತೀವಿ ಅದರ. ಸರಿ, ಈ ಒಂದು ನಾಲ್ಕನೇ ಮೃಗದ ಬಗ್ಗೆ ನಾವು ಕೆಲವೊಂದು ಇಂಪಾರ್ಟೆಂಟ್ ಆಗಿರೋ ವಿಚಾರಗಳನ್ನ ಓದೋಣ ಇವಾಗ. ಓದ್ರಿ ದಯವಿಟ್ಟು ದಾನಿಯೇಲ್ 7ನೇ ಅಧ್ಯಾಯ 24ನೇ ವಾಕ್ಯ, ಇದ್ರ ಬಗ್ಗೆ ದಾನಿಯೇಲ್ ಏನ್ ಹೇಳ್ತಾರೆ ಓದೋಣ. ದಾನಿಯೇಲ್ 7:24.
ಆ 10 ಕೊಂಬುಗಳ ವಿಷಯವೇನೆಂದರೆ, ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬನು ತಲೆದೋರುವನು. ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣವಾಗಿ ಮೂವರು ಅರಸರನ್ನು ಅದುಮಿ ಬಿಡುವನು.
ವೆರಿ ಗುಡ್. ಸೊ ಅಲ್ಲಿ ನೋಡ್ಬೇಕಾದ್ರೆ ಈ ನಾಲ್ಕನೇ ಮೃಗ ಎಲ್ಲ ಮೃಗಗಿಂತ ವಿಲಕ್ಷಣವಾಗಿತ್ತು ಅಂತ ಹೇಳ್ತಾರೆ. ಏನಪ್ಪ ಅದರ ತಲೆ ಮೇಲೆ 10 ಕೊಂಬುಗಳಿತ್ತು ಅಂತ ನೋಡ್ತಾರೆ ಅಲ್ರ. ಸೊ ಈ 10 ಕೊಂಬುಗಳು ಒಂದು ಏನು ಯಾವುದೋಪ್ಪ ನೋಡಿಸ್ತಾರೆ ಅಂತಂದ್ರೆ ಏನ್ರಿ 10 ಮಂದಿ ಅರಸರು ಅಂತ ನೋಡ್ತೀವಿ ನೋಡ್ತೀವಿ ಅಂದ್ರೆ ಈ ರೋಮ್ ರಾಜ್ಯ ನಾಲ್ಕನೇ ಮೃಗ ರೋಮ್ ರಾಜ್ಯ, ರೋಮ್ ರಾಜ್ಯದಲ್ಲಿ ಬರುವಂತ 10 ರಾಜ್ಯಗಳು ಅಂತಂದ್ರೆ ಇವತ್ತು ಏನ್ರಿ ಬ್ರಿಟಿಷ್ ಎಂಪೈರ್ ಅಲ್ಲಿ ಬರುವಂತ 10 ಡಿಫ್ರೆಂಟ್ ಏನ್ರಿ ಕಂಟ್ರೀಸ್ ಅದರ. ಈ ಒಂದು 10 ಡಿಫ್ರೆಂಟ್ ಇದ್ರ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರದು ಅದರ. ಸೊ ಇದು ರೋಮ್ ಕಾಲದಲ್ಲಿ ಬಂದ್ಬಿಟ್ಟು 10 ರಾಜ್ಯಗಳೇನಾಗಿತ್ತಂತೆ ಅಲ್ಲಿ 10 ಕೊಂಬುಗಳು ಅಂತಂದ್ರೆ ಅಂದ್ರೆ ಒಂದು ಕೊಂಬು ಅಂದ್ರೆ ಒಂದು ರಾಜ್ಯ, 10 ಕೊಂಬುಗಳು ಅಂದ್ರೆ 10 ರಾಜ್ಯಗಳಂತೆ ಅದರ. ಇದರ ನಡುವೆ ಒಂದು ಚಿಕ್ಕ ಕೊಂಬು ಏನ್ ಮಾಡ್ತಂತೆ ಮೊಳಿತಾ ಬಂತು ಅಂತ ನೋಡ್ತೀರಿ ಅದರ. ಅದೇ ಯಾವ್ದಪ್ಪ ಅಂದ್ರೆ ಪೇಪಸಿ ಸಿಸ್ಟಮ್ ಅದರ, ಪೋಪಿನ ಆಳ್ವಿಕೆ. ಇದರ ದೆಸೆಯಿಂದ 3 ಕೊಂಬು ಬೇರ್ ಸಮೇತ ಕೀಳಲ್ಪಡ್ತು ಅಂತಂದ್ರೆ 3 ರಾಜ್ಯನ ಪೋಪಿನ ಆಳ್ವಿಕೆಗೆ ಅನುಕೂಲ ಆಗೋ ರೀತಿಲಿ 3 ರಾಜ್ಯನ ಬೇರ್ ಸಮೇತ ಏನ್ ಮಾಡ್ತಾರೆ ಕಿತ್ತಾಕ್ತಾರೆ. ಅದು ಯಾವ್ದಂದ್ರೆ ಎರೊಲಿ, ಈಸ್ಟರ್ನ್ ಎಕ್ಸಾರ್ಕೇಟ್ ಮತ್ತೆ ಆಸ್ಟ್ರಗೋಡ್ಸ್ ಅಂದ್ಬಿಟ್ಟು 3 ರಾಜ್ಯನ ಸಂಪೂರ್ಣವಾಗಿ ಏನ್ ಮಾಡ್ತಾರೆ ಅಲ್ಲಿ ಧ್ವಂಸ ಮಾಡೋದು ನಾವು ಏನ್ ಮಾಡ್ತೀವಿ ನೋಡ್ತೀರಿ ಅಲ್ರ. ಅದಕ್ಕೆ ಆ ಚಿಕ್ಕ ಕೊಂಬು ಏನ್ರಿ ಏನಪ್ಪ ಇತ್ತು ಅಂತ ಹೇಳ್ಬೇಕ್ರೆ ಅದು ಬಡಾಯಿ ಕೊಚ್ಕೊಣ ಬಾಯಿ ಇತ್ತು ಅಂತ ಹೇಳ್ತಾರೆ. ನೋಡಿ ಓದನ ಮೊದಲನೇದಾಗಿ ದಾನಿಯಲ್ 7ನೇ ಅಧ್ಯಾಯದಲ್ಲಿ, 7ನೇ ಅಧ್ಯಾಯದಲ್ಲಿ ಒಂದು ನಿಮಿಷ, ದಾನಿಯಲ್ 7ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಓದಿ. ದಾನಿಯಲ್ 7:8
ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು.
ವೆರಿ ಗುಡ್. ಅಂದ್ರೆ ಮನುಷ್ಯನಿಗಿರೋಂಥ ಕಣ್ಣು ಬಡಾಯಿ ಕೊಚ್ಕೊಳಂತ ಬಾಯಿ ಇತ್ತು ಅಂತ ಹೇಳ್ತಾರೆ. ಸರಿ, ಈ ಮನುಷ್ಯನಿಗಿರೋಂಥ ಕಣ್ಣು ಅದರಲ್ಲಿ ಏನರ್ಥ, ಬಡಾಯಿ ಕೊಚ್ಕೊಳಂತ ಬಾಯಿ ಅಂದ್ರೆ ಏನರ್ಥ ಅಂತಂದ್ರೆ, ಇದಕ್ಕೆ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಅದರ, ಸತ್ಯವೇದಕ್ಕೆ ಸತ್ಯವೇದಲ್ಲಿ ನಮಗೆ ನೋಡೋರು ಉತ್ತರನ ನಮಗೆ ಕೊಟ್ಟರೆ ಅದರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದು ಪೇಪರ್ಸಿ ಸಿಸ್ಟಮ್ ಆ ಕೊಂಬು. ಆ ಪೇಪರ್ಸಿ ಸಿಸ್ಟಮ್ ಏನಪ್ಪಾ ಮಾಡ್ತು ಅಂತಂದ್ಬಿಟ್ಟು ನಮಗೆ ಇದರಲ್ಲೇ ವಾಕ್ಯದಲ್ಲಿ ಉತ್ತರ ಕೊಟ್ಟಿದ್ರು. ಎಲ್ಲಪ್ಪ ಕೊಟ್ಟಿದ್ರು ಅಂದ್ರೆ 25ನೇ ವಾಕ್ಯ ಓದಿ. 10 ಕೊಂಬುಗಳು ಅಂದ್ರೆ 10 ರಾಜ್ಯ ಅಂತ ಹೇಳಿದ್ರು. ಇವಾಗ 25ನೇ ವಾಕ್ಯ ಓದಿದ್ರೆ ಅದ ಅರ್ಥ ಏನು ಅಂತ ಹೇಳ್ತಾರೆ ಓದಿ.
ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು.
ನೋಡ್ರ
ಆ ಭಕ್ತರು
ಓದಿ 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 ಇಷ್ಟ.
ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವರು.
ನೋಡ್ರ ಸೊ ಪರಾತ್ಪರನ್ಗೆ ವಿರುದ್ಧವಾಗಿ ಕುಚ್ಚಿಕೊಂಡು ಪರಾತ್ಪರನು ನೇಮಿಸಿದಂತ ಕಾಲಗಳನ್ನು, ಪ್ರಮಾಣಗಳನ್ನು, ಕಟ್ಟಲೆಗಳನ್ನು ಮಾರ್ಪಾಡು ಮಾಡಕೇನ್ರಿ ಮನಸ್ಸು ಮಾಡುವರು ಅದರ. ಆಮೇಲೆ ದೇವರ ಜನರಿಗೆ ಏನ್ ಮಾಡ್ತಾರಂತೆ, ಹಿಂಸೆ ಕೊಡ್ತಾರಂತೆ. ಈ ರೀತಿ ದೇವರ ಜನರನ್ನ ಅವ್ರ ಕೈಗೆ ಕಾಲ ಕಾಲಗಳು ಅರ್ಧ ಕಾಲ ಏನ್ ಮಾಡ್ತಾರಂತೆ ಒಪ್ಪಿಸ್ ಕೊಡ್ತಾರಂತ ಹೇಳ್ತಾರೆ. ಅಂದ್ರೆ ಈ ಬಡಾಯಿ ಕೊಚ್ಕೊಂಡಂತ ಬಾಯಿಂದ ಏನಪ್ಪ ಮಾಡ್ತಾನೆ, ಪರಾತ್ಪರನ ವಿರುದ್ಧವಾಗಿ ಕೊಚ್ಕೊಂತಾರಂತೆ ಅಲ್ವರ. ಇದನ್ನೇ ಅಪೊಸ್ಟಲ್ ಪೌಲ್ ಹೇಳೋದು ತಿಸಲೋನಿಕಲಿ ಅದರ. ಯಾವುದು ದೇವರನ್ನಿಸಿಕೊಳ್ಳುತ್ತದೋ ಏನ್ರಿ, ಯಾವುದೋ ಪೂಜೆ ಹೊಂದತಕ್ಕದ್ದೋ ಅದನ್ನೆಲ್ಲ ನಾಶನಕ್ಕೆ ಅಧೀನ ಮಾಡಿದಂಥ ಪುರುಷನು ಎದುರಿಸಿ ಎಲ್ಲದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನೇ ದೇವರನ್ನು ಹೇಳಿಕೊಂಡು ಮಾಡ್ತಾನೆ ದೇವರ ಗರ್ಭಗುಡಿಯಲ್ಲಿ ಅದರ. ಪರಾತ್ಪರನ ವಿರುದ್ಧವಾಗಿ ಕೊಚ್ಕೊಂತಾನೆ ಅಲ್ವರ, ಹೇಳಿಕೊಳ್ತಾನೆ ನಮ್ಮ ಕರೆಕ್ಟಾಗಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಪರಾತ್ಪರನ ವಿರುದ್ಧವಾಗಿ ಏನ್ರಿ ಕೊಚ್ಕೊಂಡ್ರು, ಪರಾತ್ಪರನ ಒಂದು ಧರ್ಮ ನೀತಿಗಳನ್ನ, ಪ್ರಮಾಣಗಳನ್ನ, ಕಟ್ಟಲೆಗಳನ್ನೆಲ್ಲ ಮಾರ್ಪಾಡು ಮಾಡಿದ್ರು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ನಿಸ್ಕೊಳ್ಳೆ. ಸತ್ಯವೇದನ್ನೇ ಚೇಂಜ್ ಮಾಡೋದ್ ಮುಖಾಂತರ ಪರಾತ್ಪರನ ವಿರುದ್ಧವಾಗಿ ಏನ್ ಮಾಡಿದ್ರು ಇವರು, ಇವರು ಕೊಚ್ಕೊಂಡ್ರು. ಯಾವ ರೀತಿ ಪ್ರಮಾಣಗಳನ್ನ ಚೇಂಜ್ ಮಾಡೋದು ಅಂತಂದ್ರೆ, ಸತ್ಯವೇದದಲ್ಲಿ ಏನ್ರಿ ದೇವರು ಕೊಟ್ಟಂತ ಏನ್ರಿ 10 ಕಮ್ಯಾಂಡ್ಮೆಂಟ್ಸ್ನ ಚೇಂಜ್ ಮಾಡಾಕ್ಬಿಟ್ರು. ಹೇಗೆ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಸತ್ಯವೇದದಲ್ಲಿ ವಿಗ್ರಹಾರಾಧನೆ ಮಾಡಬೇಡ ಅಂತ ಕ್ಲೀನಾಗಿ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ 10 ಪ್ರಮಾಣದಲ್ಲಿ ಬಹು ಸ್ಪಷ್ಟವಾಗಿದೆ ಅಲ್ವರಿ, ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ ಕ್ಲೀನಾಗಿ 10 ಪ್ರಮಾಣಗಳನ್ನ ಕೊಡ್ತಾರೆ. ಆದರೆ ಈ ಪೇಪರ್ ಸಿಸ್ಟಮ್ ಏನಪ್ಪ ಮಾಡ್ಬಿಡ್ತು ಅಂದರೆ ಆ 10 ಪ್ರಮಾಣಗಳೇನು ಮಾಡ್ಬಿಡ್ತು ಬದಲಾಯಿಸ್ಬಿಟ್ರು ಅದರ. ಇಲ್ಲಿ ಯಾರು ರೋಮನ್ ಕ್ಯಾಥಲಿಕ್ ಇದ್ದೀರಾ, ಯಾರು ಇದ್ದೀರಾ ರೋಮನ್ ಕ್ಯಾಥಲಿಕ್ಕು? ಹಾಂ, ಯಾರೂ ಇಲ್ಲ. ಹಾಂ, ಯಾರ ಇದ್ರೆ ಅವ್ರು ಕೇಳಿ ಅಂತೀನಿ. 10 ಪ್ರಮಾಣಗಳು ಹೇಳಿ ಅಂತಂದ್ರೆ ಏನ್ರಿ ಅವರು ಅಲ್ಲಿ ವಿಗ್ರಹನೇ ಮಾಡ್ಬಾರ್ದು ಅಂತ ಪ್ರಮಾಣನೇ ಹೇಳಲ್ಲ ಅವರು. ಯಾಕೆ ಗೊತ್ತಾ, ಅವ್ರಿಗೆ ಬಯಟ್ ಮಾಡಿಸ್ಬಿಡ್ತಾರೆ. ಏನ್ರಿ ಈ ಪ್ರಮಾಣನ ಬಿಟ್ಟು ಮಿಕ್ಕಿದೆಲ್ಲ ಪ್ರಮಾಣ ಹೇಳಬೇಕು ಅಂತ. ಆ ಪ್ರಮಾಣನ ಏನ್ರಿ ರೋಮನ್ ಕ್ಯಾಥಲಿಕ್ ಬೈಬಲ್ ತೆಗೆದ್ಬಿಟ್ಟು ನೋಡಿದ್ರಿ ಅದರ ಸರಿ. ಇವಾಗ ತೆಗೆದ್ಬಿಟ್ರೆ 10 ಪ್ರಮಾಣದಲ್ಲಿ ಒಂದು ಪ್ರಮಾಣ ತೆಗೆದ್ಬಿಟ್ರೆ ಎಷ್ಟಾಯ್ತು? 9 ಆಯ್ತಲ್ವಾ. ಅವಾಗ ಜನಗಳು ಪ್ರಶ್ನೆ ಕೇಳ್ತಾರಲ್ವಾ, ಅವಾಗ ಏನು ಮಾಡ್ಬಿಟ್ರು ಅಂತಂದ್ರೆ ಏನ್ರಿ ಅದನ್ನ ತೆಗೆದ್ಬಿಟ್ಟು 10ನೇ ಪ್ರಮಾಣ ಎರಡು ಭಾಗ ಮಾಡ್ಬಿಟ್ರು. ನೀನು ನೀನು ನೆರೆಯವರೇನ ಏನು ಆಸ್ತಿಗಾಗಲಿ ಅವನ ಹೆಂಡತಿಗಾಗಲಿ ಆಸೆ ಪಡ್ಬಾರ್ದು ಅಂತ ಹೇಳ್ತಾರೆ. ಇದನ್ನ ಎರಡು ಭಾಗ ಮಾಡ್ಬಿಟ್ರು. ನೀನು ನೆರೆಯವರೇನ ಆಸ್ತಿಗೆ ಏನು ಮಾಡ್ಬಾರ್ದು, ಆಸೆ ಪಡ್ಬಾರ್ದು. ಇನ್ನೊಂದು ಪ್ರಮಾಣ ಏನು ಮಾಡ್ಬಿಟ್ರು, ನೆರೆಯವರೇನ ಒಂದು ಹೆಂಡತಿಗೆ ಆಸೆ ಪಡ್ಬಾರ್ದು ಅಂತ ಒಂದೇ ಪ್ರಮಾಣನ ಎರಡು ಭಾಗ ಮಾಡ್ಬಿಟ್ರು. ಆ ವಿಗ್ರಹ ಆರಾಧನೆ ಬಗ್ಗೆ ಇವರು ಅಂತ ಪ್ರಮಾಣನೇ ಏನು ಮಾಡಾಕ್ಬಿಟ್ರು, ತೆಗೆದುಬಿಟ್ರು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಪ್ರಮಾಣಗಳನ್ನ ಕಾಳಗಳನ್ನ ಧರ್ಮ ವಿಧಿಗಳನ್ನ ಏನು ಮಾಡ್ತಾರೆ ಮಾರ್ಪಾಡು ಮಾಡೋಕ್ಕೆ ಮನಸ್ಸು ಮಾಡುವರು ಅಲ್ವರ. ಆಮೇಲೆ ಏನು ಮಾಡಿದ್ರು ಅದಕ್ಕೆ ನೋಡ್ಬೇಕಾರೆ ಏನ್ರಿ ಪೋಪು ಅದನ್ನ ಕನ್ಫೆಸ್ ಮಾಡ್ತಾರೆ ನೋಡ್ರಿ ಅಂತೀನಿ. ಅದರ ಇದು ಪೋಪು ಅವರು ಇದರಲ್ಲೇ ಮಾಡಿದಂಥ ವಿಡಿಯೋ. ಪೋಪು ತಾನು ಮಾಡಿರೋ ಮಿಸ್ಟೇಕ್ಸು ಏನ್ರಿ ಅದನ್ನು ಅವ್ರು ಹೇಳ್ತಾರೆ ನೋಡ್ತೀನಿ. ಯಾವ ಥರ 4ನೇ ಪ್ರಮಾಣನ ತೆಗೆದಾಕ್ಬಿಟ್ಟು 10ನೇ ಪ್ರಮಾಣನ ಯಾವ ಥರ ಎರಡು ಭಾಗಕ್ಕೆ ವಿಭಾಗಿಸ್ಬಿಟ್ಟು ಏನ್ರಿ ವಿಗ್ರಹಾರಾಧನೆ ಎಂಬುವಂಥ ಒಂದು ಪ್ರಮಾಣನ ಏನ್ರಿ ತೆಗೆದಾಕ್ಬಿಟ್ಟು ಯಾವ ಥರ ವಿಗ್ರಹಾರಾಧನೆ ಅನುಕೂಲ ಆಗಬೇಕು ಸಭೆಯಲ್ಲಿ ಅಂತ ಮಾಡಿದ್ರು ಮಾಡಿದ್ರೆ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಕನ್ಫೆಸ್ ಮಾಡ್ತಾರೆ. ಅದು ಅದರ ನೋಡಿ ಏನು ಹೇಳ್ತಾರೆ, ಇದು ಇದು ಮೋಸಕರವಾಗಿರುವಂಥ ವಂಚನೆ, ವಿಗ್ರಹಾರಾಧನೆ ಮಾಡಬಾರ್ದು, ಮರಿಯಾಳನ್ನ ಪ್ರಾರ್ಥನೆ ಮಾಡ್ಬಾರ್ದು, ಅವಳು ಸತ್ತೋಗಿದ್ದಾರೆ ಅವರು ಸತ್ತವ್ರಿಗೆ ನಾವೇನು ಮಾಡ್ಕೋಬಾರ್ದು, ಇದು ಪ್ರಾರ್ಥನೆ ಮಾಡ್ಬಾರ್ದು, ಇದು ಬುದ್ಧಿಹೀನವಾದಂಥ ಕೆಲಸ ಅಂತಂದ್ಬಿಟ್ಟು ಅವರೇ ಏನಪ್ಪ ಮಾಡ್ತಾರೆ ಅಂದರೆ ನೋಡಿ ಇಲ್ಲಿ ಹೇಳ್ತಾರೆ ಅದನ್ನ ನೋಡೋದು ನಾವು ಕ್ಲೀನಾಗಿ ನಾವು ಕೇಳ್ಬೋದು. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಆದ ಸೊಳ್ಳೆ ಅದಕ್ಕೆ ಹೇಳೋದು ಬಡಾಯಿ ಕೊಚ್ಕೊಂಡಂಥ ಬಾಯಿ. ನೋಡಿ ಅವ್ರು ಹೇಳ್ತಾರೆ ಬೈಬಲ್ ಹೇಳಿದಂಥ ಕ್ರಿಸ್ತ ವಿರೋಧಿ ಆ ಪಾಪ ಮನುಷ್ಯ ಅಂದ್ರೆ ಯಾರಪ್ಪ ಅಂತಂದ್ರೆ ಇದೇ ಏನ್ರಿ ಆ ರೋಮನ್ ಕ್ಯಾಥಲಿಕ್ ಸಂಸ್ಥೆ ಅಂತ ಏನ್ ಮಾಡ್ತಾರೆ ಏನ್ರಿ ಪೇಪರ್ಸಿ ಸಿಸ್ಟಮ್ ಅಂತ ಅವರೇ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಹೇಳೋದನ್ನ ನೋಡ್ತೀರಿ. ಅದರ ಅದಕ್ಕೆ ಏನಪ್ಪ ಮಾಡ್ಬಿಟ್ರು ಅಂತಂದ್ರೆ ಏನ್ರಿ ಎಲ್ಲ ರಿಲಿಜಿಯಸ್ ಪ್ಲೇಸಸ್ ಕಟ್ಬಿಟ್ರು ಏನ್ರಿ ಪೊಟ್ಟ ವೆಲ್ನಂಗನಿ ವ್ಯಾಟಿಕನ್ ಸಿಟಿ ವರ್ಷಕ್ಕೆ ಅಟ್ಲೀಸ್ಟ್ ಏನ್ ಬೇಕು ಜೀವನದಲ್ಲಿ ಒಂದ್ ಸಿಟಿ ಅವ್ರು ಏನ್ ಮಾಡ್ಬೇಕು ಹೋಗ್ಬೇಕು. ಇವಾಗ ಮುಸ್ಲಿಮ್ಸ್ ಅವ್ರು ಏನ್ ಮಾಡ್ತಾರೆ ಮೆಕ್ಕಾ ಮದೀನಾಗ ಲೈಫಲ್ಲಿ ಒಂದ್ ಸತಿ ಹೋಗ್ಬೇಕು ಅಂತ ಹೇಳಿದಂಗೆ ಇವ್ರ ತರ ಏನ್ರಿ ಲೈಫಲ್ಲಿ ಒಂದ್ ಸಿಟಿ ಅವ್ರು ಎಲ್ಗೆ ಹೋಗ್ಬೇಕು ಮೆಕ್ಕಾ ಮದೀನಾಗ ಹೋಗ್ಬೇಕು ಅಂದ್ರ ವ್ಯಾಟಿಕನ್ ಸಿಟಿಗೆ ಹೋಗ್ಬೇಕು ಅಂತಂದ್ಬಿಟ್ಟು ಅಂದ್ರ ಏನ್ರಿ ಏನ್ರಿ ಇವ್ರು ಹಂಗ ಹೋದಂಗೆ ಅಂತಾರ ಇವ್ರಿಗೆ ಏನ್ ಮಾಡೋದು ವ್ಯಾಟಿಕನ್ ಸಿಟಿಗೆ ಹೋಗೋದು ಇಲ್ಲ ಪೊಟ್ಟಾಗ ಹೋಗ್ಬೇಕು ಗುಂಡೋಡಿಸ್ಬೇಕು ಎಲ್ಲ ಐತೆ ಬೈಬಲ್ ನೀವಲ್ಲ ಬೈಬಲ್ ಯೇಸುಕ್ರಿಸ್ತ ಹೇಳ್ತಾರೆ ಒಂದು ಕಾಲ ಸಮರಸ್ತರಿಗೆ ಹೇಳ್ತಾರಲ್ಲ ಒಂದು ಕಾಲ ಬರ್ತಾರೆ ಏನ್ರಿ ದೇವ್ರನ್ನ ಆರಾಧನೆ ಮಾಡೋದಕ್ಕೆ ಬೆಟ್ಟಕ್ಕಾಗಲಿ ಗುಡ್ಡಕ್ಕಾಗಲಿ ಅಂತ ಅವಶ್ಯಕತೆ ಇಲ್ಲ. ದೇವ್ರನ್ನ ಆರಾಧಿಸೋರು ಏನು ಮಾಡ್ಬೇಕು ಸತ್ಯತ್ವಕ್ಕಾಗಿ ಆತ್ಮೀಕತೆಯಲ್ಲಿ ಮಾಡ್ಬೋದು ನಾವು ಆರಾಧಿಸ್ಬೋದು ಅಂತ ಬಹು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಏನ್ರಿ ಯೇಸು ಕ್ರಿಸ್ತು ಹೇಳೋಂಥ ವಾರ್ತೆಗೆ ಮೀರಿ ಏನು ಮಾಡ್ಬಿಟ್ರು ಇವಾಗ ಎಲ್ಲ ರಿಲಿಜಿಯಸ್ ಪ್ಲೇಸಸ್ ಕಟ್ಬಿಟ್ರು. ಆಮೇಲೆ ಕ್ರಿಸ್ಮಸ್ ಅದರ ಕ್ರಿಸ್ಮಸ್ ಅಂದ್ಬಿಟ್ಟು ಎಲ್ಲ ಇದೆ ಬೈಬಲಲ್ಲಿ ಕ್ರಿಸ್ಮಸ್ ಅಂದ್ಬಿಟ್ಟು ಬೈಬಲ್ ಇದೆಯಾ? ಕ್ರಿಸ್ಮಸ್ ಅಂತ ವಾರ್ತೆ ಬೈಬಲಲ್ಲೇ ಇಲ್ಲ ಅದರ. ಆಮೇಲೆ ಕ್ರಿಸ್ಮಸ್ ಅಂದ್ರೆ ಏನಪ್ಪ ಅಂದ್ರೆ ಯೇಸು ಕ್ರಿಸ್ತನ ಜನ್ಮದಿನ ಅಂತ ಏನ್ಬಿಡ ಎಲ್ಲ ಆಚರಣೆ ಮಾಡ್ತಾರೆ ಅದರ ಡಿಸೆಂಬರ್ 25 ಅಂತ. ಡಿಸೆಂಬರ್ 25 ಯೇಸು ಕ್ರಿಸ್ತು ಹುಟ್ಟವ್ರೆ ಅಂತ ಎಲ್ಲ ಐತೆ ಬೈಬಲಲ್ಲಿ? ಇಲ್ವೇ ಇಲ್ಲ ರೀ. ಯೇಸು ಕ್ರಿಸ್ತು 33.5 ವರ್ಷ ಭೂಲೋಕದಲ್ಲಿ ಇದ್ರು, ಅಂದ್ರೆ 33 ವರ್ಷ 6 ತಿಂಗಳು ಭೂಲೋಕದಲ್ಲಿ ಇದ್ರು. ಯೇಸು ಕ್ರಿಸ್ತು ಇದ್ದು ಚೈತ್ರ ಮಾಸದಲ್ಲಿ ಏಪ್ರಿಲಲ್ಲಿ, ಹಂಗಂದ್ರೆ ಅದಕ್ಕಿಂತ 6 ತಿಂಗಳು ಹಿಂದ್ಗಡೆ ಯಾವುದೋ ಒಂದು ತಿಂಗಳಲ್ಲಿ ಏನು ಮಾಡಿರ್ಬೇಕು ಅವರು ಹುಟ್ಟಿರ್ಬೇಕು ಅಲ್ಲರ. 33 ವರ್ಷ 6 ತಿಂಗಳು ಹಿಂದಕ್ಕೆ ಬಂದರೆ ಯಾವ ತಿಂಗಳಲ್ಲಿ ಹುಟ್ಟಿದೆ ಅಂತ ನಮಗೆ ಗೊತ್ತಾಗ್ತಾರಲ್ವಾ? ಏನಿಲ್ಲ, ಏಪ್ರಿಲ್ನ 6 ತಿಂಗಳು ಹಿಂದಕ್ಕೆ ಬನ್ನಿ, ನಮ್ಗೆ ಯಾವ ತಿಂಗಳನ್ನು ಸಿಕ್ಬಿಡ್ತಾರೆ? ಅಕ್ಟೋಬರ್ ಸಿಕ್ತದ್ರೆ ಡಿಸೆಂಬರೇ ಸಿಕ್ಕಲ್ಲ ರೀ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಕ್ರಿಸ್ಮಸ್ ಇದು ಬೈಬಲ್ಗೆ ವಿರುದ್ಧವಾಗಿರೋದು, ಇದು ಎಂದ್ರೆ ಕ್ರಿಸ್ತ ವಿರೋಧಿಯ ತಪ್ಪಾದ ಉಪದೇಶಗಳು. ಅದಕ್ಕೆ ಕಾಲಗಳನ್ನು ಪ್ರಮಾಣಗಳನ್ನು ಮಾರ್ಪಾಡು ಮಾಡಿಸೋದಕ್ಕೆ ಏನ್ ಮಾಡ್ತಾನೆ ಮನಸ್ಸು ಮಾಡುವನು. ಆಮೇಲೆ ಕ್ರಿಸ್ಮಸ್ ಟ್ರೀ ಎಲ್ಲ ಕ್ರಿಶ್ಚಿಯನ್ಸ್ ಏನ್ ಮಾಡ್ಬಿಡ್ತಾರೆ ಇವತ್ತು ಕ್ರಿಸ್ಮಸ್ ಟ್ರೀ ಕಟ್ಬಿಡ್ತಾರೆ ನೋಡಿದ್ದೀನಿ ಅದರ. ಕ್ರಿಸ್ಮಸ್ ಟ್ರೀ ಬಗ್ಗೆ ಬೈಬಲ್ ಇದೆಯಾ ಅಂದ್ರೆ ಎಸ್, ಕ್ರಿಸ್ಮಸ್ ಟ್ರೀ ಬಗ್ಗೆ ಬೈಬಲ್ ಹೇಳ್ತಾರೆ. ಓದಿ ದಯವಿಟ್ಟು ಯೆರೆಮಿಯ 10ನೇ ಅಧ್ಯಾಯ 1-4 ಓದಿ. ಯೆರೆಮಿಯ 10ನೇ ಅಧ್ಯಾಯ 1-4
ಇಸ್ರಾಯೇಲ್ ವಂಶದವರೇ, ಯೆಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರ್ರಿ. ಜನಾಂಗಗಳು ಎದುರುವ ಆಕಾಶದ ಉತ್ಪಾತಕ್ಕೆ ನೀವು ಹೆದರಬೇಡಿರಿ.
ಹೆದರಬೇಡಿರಿ.
ಜನಾಂಗಗಳ ಕಟ್ಟಳೆಗಳು ಬರಿದೆ
ಬರಿದೆ.
ಅರಣ್ಯದ
ಬಡಗಿಯೋ?
ಬರಿದೆ
ಕಂಟಿನ್ಯೂ.
ಸಾರಿ ಸರ್ ಒಂದ್ ನಿಮಿಷ. ಅರಣ್ಯದ ಮರವನ್ನು ಕತ್ತರಿಸುವವರು ಬಡಗಿಯ ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು, ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ,
ನೋಡ್ರ
ಅಲ್ಲಗದ ಹಾಗೆ ಮೊಳೆಗಳಿಂದ ಸುತ್ತಿಗೆಯಿಂದ ಭದ್ರಪಡಿಸುತ್ತಾರೆ.
ನೋಡ್ರ
ಇಂಥ ಬೊಂಬೆಗಳು ಸೌತೆಯ ತೋಟದ ಬೆದುರು ಬೊಂಬೆದಂತಿವೆ,
ನೋಡ್ರ ಏನ್ ಹೇಳ್ತಾರೆ.
ಮಾತಾಡಲಾರವು.
ಇದು ಬಂದ್ಬಿಟ್ಟು ಏನ್ರಿ ಯಹೋವನಿಗೆ ಅಸಹ್ಯವಾಗಿರಂತ ಕೆಲಸ ರೀ. ಆಕಾಶ ನಕ್ಷತ್ರಗಳು ನೋಡ್ಬಿಟ್ಟು ಏನ್ ಮಾಡಿ, ಉತ್ಪತ್ತಿಗಳು ನೋಡ್ಬಿಟ್ಟಿವೋ, ಭಯಪಡ್ಬೇಡಿ, ಎದುರುಬೇಡ್ರಿ. ಅದರ ಇವತ್ತೇನ್ ಮಾಡ್ತಾರೆ ಕ್ರಿಶ್ಚಿಯನ್ಸ್ ಎಲ್ಲ ನಕ್ಷತ್ರ, ಅಯ್ಯೋ ಯೇಸುಗು ಸುಟ್ಟ ಟೈಮಲ್ಲಿ ಏನ್ ಮಾಡ್ತಾರೆ, ನಕ್ಷತ್ರ ಬಂತು ಅದಿಗೆ ಏನ್ ಮಾಡ್ತಾರೆ, ಎಲ್ಲ ಕ್ರಿಸ್ಮಸ್ ಟೈಮಲ್ಲಿ ಮನೆಗೆ ನಕ್ಷತ್ರ ಹಾಕ್ಬಿಡ್ತಾರೆ. ಯಾಕೆ? ಜೀಸಸ್ ಹುಟ್ಟಿದಂಗೆ ನಕ್ಷತ್ರ ಮುಖಾಂತರ. ಅದರ ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ, ಅದನ್ನ ನಕ್ಷತ್ರ ದೇವ್ರದ್ದಲ್ವೇ ಇಲ್ಲ, ಅದು ಪ್ರೂವ್ ಮಾಡ್ತೀನಿ ನೋಡಿ. ಕ್ರಿಸ್ಮಸ್ ಅಂತ ಒಂದು ಸಬ್ಜೆಕ್ಟ್ ನೋಡೋಣ. ಅದರ ನಕ್ಷತ್ರ ಬಂದ್ಬಿಟ್ಟು ದೇವ್ರದ್ದಲ್ವೇ ಇಲ್ಲ ರೀ, ಅದರ ದೇವ್ರದ್ದಾಗಿದ್ರೆ ಕೂಸು ಹುಟ್ಟಿದಂಥ ಸ್ಥಳಕ್ಕೆ ಆ 3 ಜನ ಜ್ಯೋತಿಷನ ಡೈರೆಕ್ಟಾಗಿ ಏನು ಮಾಡೋಯ್ತು, ಅಲ್ಲಿ ಕರ್ಕೊಂಡು ಹೋಗ್ಬೋದಾಯ್ತು. ಯಾವಾಗ ಕರ್ಕೊಂಡೋಯ್ತು, ಯಾವಾಗ ನಕ್ಷತ್ರ ಮೂವಾದಿಕ್ಕೆ ಶುರು ಆಯಿತು, ಯಾವಾಗ ಏನ್ರಿ ಆ ಜ್ಯೋತಿಷರು ಎರಾಡಿನ ಮನೆಯನ್ನು ಬಿಡ್ತಾರೋ ಆವಾಗ ಏನಾಯ್ತು, ನಕ್ಷತ್ರ ಮೂವಾದಿಕ್ಕೆ ಶುರು ಆಯಿತು. ಇದು ಯಾರಿಗೆ ಗೊತ್ತಾ ಸೂಚನೆ? ಇಂಡೈರೆಕ್ಟ್ ಆಗಿ ಹೆರಾಡಿಗೆ ಸೂಚನೆ, ಕೂಸಲ್ಲಿದೆ ಹೋಗಿ ಸಾಯಿಸಾಕು ಅಂತ. ನಮ್ಮ ಕ್ರೈಸ್ತವರು ಇದನ್ನೆಲ್ಲ ಗೊತ್ತಿಲ್ಲದ್ರೆ ಏನು ಮಾಡ್ತಾರೆ, ಕ್ರಿಸ್ಮಸ್ಗೆ ಹೋಗ್ಬಿಟ್ಟು ನೀನು ನಕ್ಷತ್ರ ಹಾಕ್ಬಿಡ್ತಾರೆ. ಅಂದ್ರೆ ಓದಿ ಮತ್ತೆ 2:9 ಮ್ಯಾಥ್ಯೂ 2:9.
ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು.
ನಿಂತಿತ್ತು. ಇದು ಯಾರು ಗೈಡೆನ್ಸ್? ಇವ್ರಿಗೆ ಮಾತ್ರ ಜೋಶಿಗ ಅದು ದೇವ್ರದಾಗಿದೆ, ದೇವ್ರು ಏನ್ ಮಾಡಿದ್ರು ಜೋಶಿಗೆ ಫಸ್ಟ್ ಎಲ್ಲ ಗೈಡ್ ಮಾಡ್ಬಿಟ್ಟಿರೋರು. ಸೇತಾನ ಹೆಂಗ ಗೊತ್ತಾ ಮಾಡೋಣ, ಕ್ಲೀನ್ ಆಗಿ ಯೇಸು ಕೃಷ್ಣ ಸಮರ್ಸ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಿದಾನೆ ಅಂದ್ರೆ, ಏನ್ರಿ ಆ ನಕ್ಷತ್ರ ನೋಡ್ಕೊಂಡು ಹೆರಾಡ್ ಹೋಗ್ಲಿ ಅಂತ ಪ್ಲಾನ್ ಮಾಡೋದು. ಅದಕ್ಕೆ ಈ ಮಟ್ಟಕ್ಕೆ ದೇವ್ರ ಬಂದು ಏನ್ ಮಾಡ್ತಾರೆ ಗೈಡ್ ಮಾಡ್ತಾರೆ. ಅಲ್ವರಾ ಆ ಜೋಶಿಗೆ, ನೀವು ಈ ಶರಣ ಹಂಗೆ ಹೋಗ್ಬಿಡಿ, ಆ ಕಡೆ ಹೋಗ್ಬಿಡಿ, ಆ ಕಡೆ ಹೆರಾಡ್ ಏನ್ ಮಾಡ್ತಾರೆ, ಮಗುನ ಸಾಯಿಸೋದಿಕ್ ಬರ್ತಾವನೆ, ಮರಿಯಾಳ್ಗೆ ಹೇಳ್ತಾರೆ ಮಗುನ ಎತ್ಕೊಂಡು ಮಾಡಿ ನೀವು ದಯವಿಟ್ಟು ಐಗುಪ್ತ ದೇಶಕ್ಕೆ ಕೊಟ್ಬಿಡಿ ಅಂತ ಹೇಳ್ತಾರಲ್ಲ. ಅಲ್ವರ ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಈ ನಕ್ಷತ್ರಗಳೆಲ್ಲ ಬೈಬಲ್ ಕೊಟ್ಟಿಲ್ಲ. ಅನ್ಯ ಜನರು ಮಾಡಂತ ಕೆಲಸಗಳು, ಆಕಾಶ ನಕ್ಷತ್ರಗಳು ನೋಡೋದು, ಕಾನ್ಸ್ಟಲೇಷನ್ಸ್ ನೋಡೋದು, ನಕ್ಷತ್ರಗಳು ನೋಡಿ ಆ ಗ್ರಹಗಳನ್ನ ನೋಡ್ಬಿಟ್ಟು ಈ ಗ್ರಹ ಆ ರಾಶಿ ಈ ರಾಶಿ ಎಲ್ಲ ಸತ್ಯವೇದ್ಯರು ಇಲ್ದಿರದ್ರಿ. ಇವತ್ತು ನಮ್ಮ ಕ್ರಿಶ್ಚಿಯನ್ಸ್ ಏನ್ ಮಾಡ್ತಾರೆ, ಒಂದು ನಕ್ಷತ್ರ ಇಟ್ಕೊಂಬಿಟ್ಟಾರೆ. ಆಮೇಲೆ ಕ್ರಿಸ್ಮಸ್ ಟ್ರೀ, ಒಂದು ಬಡಿಗೆ ತನ್ನ ಬಾಚ್ತಾನೆ, ಅದಕ್ಕೆ ಏನು ಮಾಡ್ತಾರೆ ಚಿನ್ನ ಬೆಳ್ಳಿಗಳಿಂದ ಏನು ಮಾಡ್ತಾರೆ ಅವ್ನು ಡೆಕೋರೇಟ್ ಮಾಡ್ತಾನೆ. ಅದೇ ಥರ ಮಾಡೋದು ಕ್ರಿಶ್ಚಿಯನ್ಸ್, ಸೀನಾ ಕ್ರಿಸ್ಮಸ್ನ ಟ್ರೀನ ಕಟ್ ಮಾಡ್ಕೊಂಡು ಬರೋದು, ಮನೇಲಿ ಇಡೋದು, ಅದಕ್ಕೆ ಏನು ಮಾಡೋದು ಗೋಲ್ಡನ್ ಬೆಲ್ಸ್ ಅಂತೆ, ಅದರ ಸಿಲ್ವರ್ ಮೂನ್ಸ್ ಅಂತೆ ಹಾಕ್ಬಿಟ್ಟು ಏನು ಮಾಡೋದು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡೋದು. ಎಲ್ಲ ಐತೆ ಬೈಬಲ್ನಲ್ಲಿ ಮಾಡೋಂತ, ಬೈಬಲನ್ನು ಮಾಡಬೇಡ ಅಂತಾನೆ ದೇವ್ರು ಕ್ಲಿಯರ್ ಆಗಿ ಹೇಳ್ತಾನೆ. ಅದಕ್ಕೆ ಧರ್ಮಗಳನ್ನು ಕಾಲಗಳನ್ನು ಪ್ರಮಾಣಗಳನ್ನು ಮಾರ್ಪಾಡು ಮಾಡಕ್ಕೆ ಏನು ಮಾಡ್ತಾನೆ, ಮನಸ್ಸು ಮಾಡೋನು ಅಲ್ವರ, ಚೇಂಜ್ ಮಾಡ್ತಾರಂತೆ ನೋಡ್ರಿ ಅಂತೀನಿ ಅಲ್ವರ. ಆಮೇಲೆ ಏನ್ರಿ ನೆಕ್ಸ್ಟು, ಗುಡ್ ಫ್ರೈಡೆ. ಏನಪ್ಪ ಯೇಸು ಕ್ರಿಸ್ತು ಸಾಯ್ಬೇಕಾರೆ ಫ್ರೈಡೆ ಇತ್ತು, ಪ್ರತಿ ವರ್ಷ ಹೆಂಗೆ ಫ್ರೈಡೆ ಬರ್ತಾರೆ ಇದು ಯೋಚನೆ ಮಾಡಿ. ಪ್ರತಿ ವರ್ಷ ಏನಾಗಬೇಕು, ದಿನ ಚೇಂಜ್ ಆಗಬೇಕು. ಇವ್ರು ಏನು ಮಾಡ್ಬಿಟ್ರು ಅಂದರೆ ಆ ಫ್ರೈಡೆಗೆ ಫಿಕ್ಸ್ ಮಾಡ್ಬಿಟ್ಟು, ಯಾಕಂದರೆ ಅದು ಹೋಲಿ ಡೇ, ಓ ಫ್ರೈಡೆ ಇರಬೇಕು ಅಂತಂದ್ಬಿಟ್ಟು. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಎಲ್ಲೂ ಬಂದ್ಬಿಟ್ಟು ನಮಗೆ ಗುಡ್ ಫ್ರೈಡೆ ಆಚರಣೆ ಮಾಡೋಂಥ ಯೇಸು ಕ್ರಿಸ್ತು ನಮ್ಗೆ ಏನು ಮಾಡೋಕ್ಕೆ ಹೋಗಿಲ್ಲ, ಹೇಳಕ್ಕೆ ಹೋಗಿಲ್ಲ. ಅದು ಬದಲಾಗಿ ಹೇಳಿದರೆ ನನ್ನ ನೆನಪಿಗಾಗಿ ಇದನ್ನು ಮಾಡಿ ಅಂತ ಹೇಳಿದ್ರು. ಏನ ಪ್ರಭು ರಾತ್ರಿ ಭೋಜನನ, ಅದನ್ನೇ ನಮ್ಮ ಕ್ರೈಸ್ತವ್ರುಗಳು ಏನು ಮಾಡಲ್ಲ, ನೆಟ್ಟಿಗೆ ಮಾಡೋದಿಲ್ಲ. ಅದು ನೋಡಿ ಏನು ಮಾಡ್ಬಿಟ್ರು, ಇದನ್ನು ಚೇಂಜ್ ಮಾಡ್ಬಿಟ್ರು, ಧರ್ಮವಿಧಿಗಳು ಪ್ರಮಾಣಗಳು ಏನು ಮಾಡ್ಬಿಟ್ರು ಚೇಂಜ್ ಮಾಡ್ಬಿಟ್ರು. ಅದರ ಏನಪ್ಪ ಮಾಡೋದು ಅಂತಂದರೆ, ಏನ್ರಿ ಪ್ರಭು ರಾತ್ರಿ ಭೋಜನ, ಪ್ರಭು ರಾತ್ರಿ ಅಂತ ಅಲ್ಲೇ ಕೊಟ್ಟಿರ್ಬೇಕಾದ್ರೆ ಇವ್ರೇನು ಮಾಡೋದು ಬೆಳಿಗ್ಗೆ ಹೊತ್ತು ಮಾಡೋದು. ಆಮೇಲೆ ಪ್ರಭು ರಾತ್ರಿ ಭೋಜನ ಯಾವಾಗ ಮಾಡಬೇಕು ಅಂದರೆ ವರ್ಷಕ್ಕೊಂದ್ಸತಿ ಏನು ಮಾಡಬೇಕು, ಇವ್ರೇನು ಮಾಡ್ಬಿಟ್ರು ಇವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ತಿಂಗ್ಳಿಗೊಂದ್ಸತಿ ಮಾಡ್ಬಿಟ್ರು. ಯಾಕೆ ಚೆನ್ನಾಗಿ ಕಾಣಿಕೆ ಬರಬೇಕಲ್ಲ, ಈ ನೆಪದಲ್ಲಿ ಇಟ್ಟರೆ ಅವಾಗ ಏನು ಮಾಡ್ತಾರೆ ಎಲ್ಲ ಜನಗಳು, ಮೊದಲನೇ ವಾರದಲ್ಲಿ ಬಂದೇ ಬರ್ತಾರೆ ಅಂತ ಗೊತ್ತು, ಅವಾಗ ಕಾಣಿಕೆ ತಂದೆ ತರ್ತಾರೆ ಅಂತ ಗೊತ್ತು, ಸಂಬಳ ಬಂದಿರ್ತಾರಲ್ಲ ಅವಾಗ ಏನು ಮಾಡ್ತಾರೆ ಖರ್ಚು ಮಾಡ್ಕೊಳ್ಳೋಲ್ಲ ಕೊಟ್ಬಿಡ್ತಾರೆ ಅಂತ ಗೊತ್ತು, ಕರೆಕ್ಟಾಗಿ ಮಾಡೋ ಟೈಮಿಗೆ ಫಿಕ್ಸ್ ಮಾಡ್ಬಿಟ್ರು ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ. ಅದಕ್ಕೆ ಇವ್ರು ಏನು ಬಿಟ್ರು ಮಾರ್ಪಾಡು ಮಾಡಿಬಿಟ್ರು. ಪ್ರಾರ್ಥನೆ ಮಾಡಿದ ತಕ್ಷಣ ಈ ರೊಟ್ಟಿ ಏನಾಗ್ಬಿಡ್ತದೆ, ನಿಜವಾಲು ಯೇಸುಕ್ರಿಸ್ತನ ದೇಹ ಆಗ್ಬಿಡ್ತದೆ, ಈ ಒಂದು ಏನ್ರಿ ದ್ರಾಕ್ಷರಸ ನಿಜವಾಲು ಯೇಸುಕ್ರಿಸ್ತನ ರಕ್ತ ಆಗ್ಬಿಡ್ತಾರೆ ಅಂದ್ಬಿಟ್ರು. ಆ ಜಸ್ಟ್ ಒಂದು ಸಿಂಬಲ್ ರೀ ಅಲ್ವರ. ಈ ಥರ ಕಾಲಗಳು ಪ್ರಮಾಣಗಳನ್ನ ಬದಲಾಯಿಸಿದ್ರು ಈಸ್ಟರ್ ಅಲ್ವರ. ಈಸ್ಟರ್ ಸಾಟರ್ಡೆ, ಈಸ್ಟರ್ ಎಗ್ಗು ಎಲ್ಲೈತೆ ಬೈಬಲ್ನಲ್ಲಿ ಈಸ್ಟರ್ ಅಂತ? ಇಡೀ ಬೈಬಲಲ್ಲಿ ಎಲ್ಲೂ ಈಸ್ಟರ್ ಅಂತ ಒಂದು ವಾರ್ತೆ ಇಲ್ಲ ರೀ. KJV ಬೈಬಲ್ನಲ್ಲಿ ಒಂದೇ ಒಂದು ಸುತ್ತಲಿ ಅಪೋಸ್ತಲ ಕೃತಿಗಳು 12:4 ಬರ್ತಾರೆ. ಅದು ಕನ್ನಡದಲ್ಲಿ ಏನು ಬರ್ತಾರೆ ಓದಿ ನೋಡೋಣ ಅಂತೀನಿ. ಅಪೋಸ್ತಲ ಕೃತಿಗಳು 12:4 ಓದಿ.
ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರು ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ ನಾಲ್ಕು ನಾಲ್ಕು ಸಿಪಾಯಿಗಳಿಂದ
ನೋಡ್ರ
ನಾಲ್ಕು ಗುಂಪುಗಳ ಶಕ್ಕೆ ಕೊಟ್ಟನು.
ನೋಡ್ರ ಅಲ್ಲಿ ಪಸ್ಕ ಅಂತ ಹೇಳ್ತಾರೆ. ಇದು ಇಂಗ್ಲೀಷಲ್ಲಿ ಕೆ ಜಿ ವಿಲ್ ಮಾತ್ರ ಬರೋದು ಅಂತಾರೆ, ಈಸ್ಟರ್ ಅಂತ ಬರ್ತಾರೆ. ಆ್ಯಕ್ಚುಲಿ ಪಾಸ್ ಅವ್ರ ಬಗ್ಗೆ ಹೇಳಿದ್ರೆ ಇವನು ಈಸ್ಟರ್ ಎಲ್ಲರೇ ಇದೇನು ಮಾಡ್ಬಿಟ್ರು ಈಸ್ಟರ್ ಅಂತ, ಈಸ್ಟರ್ ಈಗ ಅಂತ ಯೇಸು ಕ್ರಿಸ್ತ ಎಷ್ಟಪ್ಪ ಮಾಡೋದು ಈಸ್ಟರ್ ಇಗ್ಗಳು. ಆಮೇಲೆ ಏನ್ರಿ ನವಂಬರ್ ಫಸ್ಟ್ ಆಲ್ ಸೇಂಟ್ಸ್ ಡೇ ಅಂತ ಮಾಡಿದ್ರು. ಏನಿದು ಆಲ್ ಸೇಂಟ್ಸ್ ಡೇ ಅಂತ ಗೊತ್ತಾ?
ಅದೇ ಸಮಾಧಿ ಸತ್ತವರ
ಹಾಂ, ಸತ್ತವ್ರ ದಿನಾಚರಣೆ ಅಲ್ಲ, ಸತ್ತವ್ರ ದಿನಾಚರಣೆಗೆ ಒಂದು ದಿನ ಮುಂಚೆ
ನೆನಪು
ಸಂತರ
ನೆನಪು.
ದಿನಾಚರಣೆ ಅಂತ ಮಾಡ್ತಾರೆ. ಸಂತರ ದಿನಾಚರಣೆ ದಿನ ಯಾರೆಲ್ಲ ಸಂತರುಗಳಿದ್ರೋ ಅವರು ಪರಿಶುದ್ಧವಾಗಿರೋಂಥ ಬಟ್ಟೆಗಳು, ಪೆನ್ನು, ಬುಕ್ಕು, ಚಪ್ಪಲಿ ಇದನ್ನೆಲ್ಲ ಏನು ಮಾಡಿತಾರೆ ಅಲ್ಲಿ ಇಟ್ಟಿರ್ತಾರೆ. ಯಾರೋ ಪಾಪಿಗಳು ಹೋಗ್ಬಿಟ್ಟು ಅದನ್ನ ಮುಟ್ಬಿಟ್ಟು ಅದಕ್ಕೆ ಮುತ್ಕೋಗ್ಬಿಟ್ರೆ ಇವ್ರ ಪಾಪಗಳೆಲ್ಲ ಏನಾಗ್ಬಿಡ್ತಾರೆ, ಪರಿಹಾರಾಗ್ಬಿಡ್ತಾರೆ. ಇವರೆಲ್ಲ ಸಂತರ ದಿನಾಚರಣೆ ಅಂತಂದ್ಬಿಟ್ಟು ಅದರ ನೋಡೋಣ ಈ ಸಂತರುಗಳು ಏನು ಮಾಡೋರು ಅಂತಂದ್ಬಿಟ್ಟು ಅದರ ಇದಕ್ಕೆ ಸಂತರ ದಿನಾಚರಣೆ ಅಂತೇಳಿ ಆಚರಣೆ ಮಾಡೋರ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ ಸೇಂಟ್ಸ್ ಅಂದ್ರೆ ಏನ್ರಿ ಬೈಬಲಲ್ಲಿ? ಹಾಂ, ಯಾರೆಲ್ಲ ಯೇಸುಕ್ರಿಸ್ತನ ಅಮೂಲ್ಯವಂತ ರಕ್ತನ ನಂಬಿ ಬಂದಿದಾರೋ ಅವರೆಲ್ಲ ಏನ್ರಿ ಪರಿಶುದ್ಧವಂತರು. ಅವರೆಲ್ಲ ಯೇಸುಕ್ರಿಸ್ತನ ರಕ್ತನ ಏನ್ರಿ ಪರಿಶುದ್ಧ ಮಾಡಲ್ಪಟ್ಟವರು. ಸ್ಪೆಷಲ್ ಆಗಿ ದೇವ್ರು ಏನು ಇವ್ರಿಗೂ ಸ್ಪೆಷಲ್ ಆಗಿ ಏನು ಪವಿತ್ರ ಮಾಡಿದಾರ? ಇಲ್ಲ ರೀ. ಯಾರೆಲ್ಲ ಪ್ರಿಯ ಮಕ್ಕಳಿದ್ದಾರೋ ಅವರೆಲ್ಲ ಏನ್ರಿ ಸೇಂಟ್ಸ್ ರೀ. ಅದರ ಅದಕ್ಕೆ ಸೈನ್ಸ್ ಅಂತ ಮಾಡಕ್ ಸುಮ್ಮನೆ ಅಲ್ವ, ಸ್ಪೆಷಲ್ ಆಗಿ ಅವ್ರಿಗೆ ಮಾತ್ರ ಡೆಡಿಕೇಟ್ ಆಗಿರೋ ಮಾತ್ರ ಸೈನ್ಸ್ ಅದ ಮೇಕದ್ದೆಲ್ಲ ಸೈನ್ಸ್ ಅಲ್ವಾ. ಹಾಂ, ಆಮೇಲೆ ನವಂಬರ್ 1ನೇ ತಾರೀಕು ಆಲ್ ಸೋಲ್ಸ್ ಡೇ, ನವಂಬರ್ 2 ಸಾರಿ ಆಲ್ ಸೋಲ್ಸ್ ಡೇ, ಎಲ್ಲ ಸತ್ತವರ ದಿನಾಚರಣೆ. ಹಾಂ, ಆತ್ಮ ಸಾಯ್ತಾರೆ ಅಂತ ಬೈಬಲೇ ಕೊಟ್ಟಿದ್ರೆ ಇವ್ರಿಗೆ ಸಮಾಧಿಗೆ ಹೋಗಿ ಏನು ಮಾಡೋದು? ಓ, ಸತ್ತಿರೋ ಆತ್ಮಗಳಿಗೆ ಶಾಂತಿ ಸಿಕ್ಕಲಿ, ನೆಮ್ಮದಿ ಸಿಕ್ಕಲಿ ಅಂತ ಹೋಗಿ ಏನು ಮಾಡೋದು? ಹಾಂ, ಆ ಸಮಾಧಿ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡೋದು, ಅದಕ್ಕೆ ಏನ್ರಿ ಹಾಂ ಕ್ಯಾಂಡಲ್ ಹಚ್ಚೋದು, ಅಗರಬತ್ತಿ ಇಕ್ಕೋದು, ಹೂವಿನ ಹಾರ ಹಾಕೋದು, ಅದಕ್ಕೆ ಫೇವ್ರೇಟ್ ಡಿಶಸ್ ಎಲ್ಲ ಕೊಡೋದು ಎಲ್ಲ ಐತೆ ಸತ್ಯವೇದದಲ್ಲಿ. ಸತ್ತವ್ರಿಗೆ ಏನೋ ತಿಳಿಯೋದಿಲ್ಲ, ಸತ್ತವ್ರಿಗೆ ಅವ್ರು ನಿಮಗೆ ಸ್ತುತಿ ಸ್ತೋತ್ರ ಮಾಡೋಕ್ಕಾಗಲ್ಲ ಅಂತಂದು ಹೇಳ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರುಗಳೇ ಇದು ಎಷ್ಟು ಮಾತ್ರಕ್ಕೆ ಏನ್ರಿ ಸತ್ಯವೇದಿಗೆ ಅನುಗುಣವಾಗಿದೆ. ಅದಕ್ಕೆ ಹೇಳೋದು ಕಾಲಗಳನ್ನು ಪ್ರಮಾಣಗಳನ್ನ ಚೇಂಜ್ ಮಾಡೋಕೆ ಏನು ಮಾಡ್ತಾರೆ? ಅದಕ್ಕೆ ಹೇಳಿದ ಯೇಸು ದಾನಿಯೇಲ್ ಪುಸ್ತಕದಲ್ಲಿ ಓದ್ದಾನ ಏನು ಮಾಡಲಿ ತಿಳ್ಕೊಳ್ಳಿ. ಆಮೇಲೆ ಸೆಂಟ್ ಮೇರಿ ಫೀಸ್ಟ್ ಸೆಪ್ಟೆಂಬರ್ 8ನೇ ತಾರೀಕು ಎಲ್ಲರೂ ಕಾವಿ ಬಟ್ಟೆ ಕಡ್ಕೊಂಡು ಏನು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಅದರ ಒಂದು ತೇರ್ನ ಏನು ಮಾಡ್ತಾರೆ ಹೇಳ್ಕೊಂಬತ್ತಾರೆ ಎಲ್ಲೈತೆ ಬೈಬಲ್ ಅಂತ ಹೇಳ್ಕೊಂಬ ಅಂತಂದ್ಬಿಟ್ಟು ಇವೆಲ್ಲ ಟೋಟ್ಲಿ ಅಗೇನ್ಸ್ಟ್ ದ ಬೈಬಲ್. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇನ್ನೂ ಎಷ್ಟೋ ಇದೆ, ಕನ್ಫೆಷನ್ ಅಂತೆ ಅದರ ಏನ್ರಿ ಅನ್ಯ ಭಾಷೆಗಳಂತೆ, ಚಪಾಳೆ ತಟ್ಟದಂತೆ ವಿರೋಧಿಸ್ಕೊಂಡು ಏನು ಮಾಡೋದು? ಹೇಳಿದ್ನೇ ಹೇಳೋದು ಯೇಸು ಕೃಷ್ಣ ಹೇಳ್ತಾರೆ ನೀವು ಪ್ರಾರ್ಥನೆ ಮಾಡಬೇಕು ಹೇಳಿದ್ನೇ ಹೇಳೋಕೆ ಹೋಗ್ಬೇಡಿ ಅನ್ಯನಿಗೆ ಹೇಳ್ತಾರೆ ಅಂತ ಹೇಳ್ತಾರಲ್ಲ. ಎಷ್ಟು ಕ್ಲಿಯರ್ ಆಗಿದ್ರು ಸರಿ ಇವೆಲ್ಲ ವಿರುದ್ಧವಾಗಿ ಏನು ಮಾಡ್ತಾರೆ ಮಾಡ್ತಾರೆ ಉಪವಾಸ ಮಾಡೋದು, ಪ್ರಾರ್ಥನೆ ಮಾಡೋದು. ಅದರ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಏನಕ್ಕಾಗಿ ಮಾಡ್ತಾ ಇದ್ದಾರೆ ಉಪವಾಸ ಪ್ರಾರ್ಥನೆ? ಅಟಾನ ಸಾಗಿಸೋದಕ್ಕೆ, ದೇವ್ರು ನಮ್ಗೆ ಏನೋ ಒಂದು ಕೊಡೋ ತಂದ್ರೆ ಬಿಡದಿರೋದಕ್ಕೆ ಅಟಾನ ಮಾಡಕ್ಕೆ ಹೋಗ್ತೀರಾ? ಅಥವಾ ನಾವು ದೀನತೆನ ತಗ್ಗಿಸ್ಕೊಳಕ್ಕೆ ಉಪವಾಸ ಮಾಡಕ್ಕೆ ಹೋಗ್ತಾರ? ಯೇಸು ಕ್ರಿಸ್ತ ಹೇಳ್ತಾರಲ್ಲ ಉಪವಾಸ ಮಾಡಕ್ಕೆ ಹೆಂಗಿರ್ಬೇಕಂತೆ, ಉಪವಾಸ ಮಾಡೋದು ಯಾರಿಗೂ ಗೊತ್ತಾಗ್ಬಾರ್ದು. ಯೇಸಾದನ್ನು ಹೇಳ್ತಾರೆ ನಿಜವಾದ ಉಪವಾಸ ಏನಂತೆ, ದಾನ ಧರ್ಮ ಮಾಡೋದು, ಸಹಾಯ ಮಾಡೋದು, ಕಷ್ಟದಲ್ಲಿರೋರಿಗೆ ಏನು ಮಾಡೋದು, ಅನುಕಂಪ ನೋಡಿಸೋದು, ಇದು ನಿಜವಾದ ಉಪವಾಸ ಅಂತ ಹೇಳಲ್ಲ ಬೈಬಲಲ್ಲಿ. ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ ಚೀಟಿಗಳನ್ನ ಸೇಲ್ ಮಾಡೋದು ಏನ್ರಿ ಇಂಟೆಲಿಜೆನ್ಸಸ್, ಇಂತಿಂಥ ಪಾಪಗಳಿಗೆ ಇಷ್ಟಿಷ್ಟು ದುಡ್ಡು ಕೊಟ್ಟರೆ ಏನಂತಾರೆ ಪಾಪಗಳೆಲ್ಲ ಪರಿಹಾರ ಅಂದ್ಬಿಟ್ಟು ಆತ್ಮಗಳ ನರಕದಿಂದ ಸ್ವರ್ಗ ಕೆಲಸಕ್ಕೆ ಏನು ಮಾಡಿದ್ರು ಚೆನ್ನಾಗಿ ಚೀಟಿ ಸೆಲೆಕ್ಟ್ ಮಾಡಿ ಆ ದುಡ್ಡಿಂದನೇ ವ್ಯಾಟಿಕನ್ ಸಿಟಿ ಏನು ಮಾಡಿದ್ರು ಕಟ್ಟಿರೋದು. ಅಲ್ಲ, ಆ ಕಾಲದಲ್ಲಿ ಇದನ್ನೆಲ್ಲ ಅಪೋಸ್ ಮಾಡಿ ಯಾರೆಲ್ಲ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಶುರು ಮಾಡಿದ್ರೋ ಅವನ್ನೆಲ್ಲ ಜೀವ ಸಹಿತ ಸುಟ್ಟಾಕಿದ್ರು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ನ ಸೊಳ್ಳೆ ಹೇಳೋದಲ್ಲಿ ಏನಪ್ಪ ಅಂದರೆ ಬೈಬಲ್ ಆ ಕಾಲದಲ್ಲಿ ಡೆಡ್ ಲ್ಯಾಂಗ್ವೇಜಲ್ಲಿ ಇತ್ತು ರೀ, ಲ್ಯಾಟಿನ್ ಲ್ಯಾಂಗ್ವೇಜಲ್ಲಿ. ಲ್ಯಾಟಿನ್ ಲ್ಯಾಂಗ್ವೇಜ್ ಅಂದರೆ ಈ ಕಾಲದ ಸಂಸ್ಕೃತ ಯಾರಿಗೂ ಗೊತ್ತಿಲ್ಲದ ಭಾಷೆಯಲ್ಲಿ ಇತ್ತು. ಯಾರಾದರೂ ಈ ಬೈಬಲ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಭಾಷೆನೇ ಗೊತ್ತಿಲ್ವಲ್ಲ, ಇದನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಟ್ರಾನ್ಸ್ಲೇಷನ್ಸ್ ಮಾಡಿದ್ರೆ ಅವ್ರನ್ನ ಏನಪ್ಪ ಮಾಡೋರು ಅಂದರೆ ಜೀವ ಸಹಿತ ಅವ್ರನ್ನ ಕಂಬಕ್ಕೆ ಕಟ್ಟಾಕಿ ಅಲ್ಲೇ ಸುಟ್ಟು ಭಸ್ಮ ಮಾಡೋರು. ಈ ಥರ ಮಾಡೋರು ಪೀಟರ್ ವಾಲ್ಡನ ದೊಡ್ಡ ಶ್ರೀಮಂತ, ಏನೋ ಆಸ್ತಿ ಎಲ್ಲ ಮಾಡ್ಬಿಟ್ಟು ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಿ ಫುಲ್ಲು ಅಡುಗು ತುಂಬ ಬೈಬಲ್ನ ಮಾಡಿ ಇನ್ನು ಫ್ರೀಯಾಗಿ ಕೊಡಬೇಕನ್ನು ಹೋಗ್ತಾ ಇರ್ಬೇಕಾದ್ರೆ ಪೋಪ್ ಗೊತ್ತಾಗಿದ ತಕ್ಷಣ ಈ ಅಡುಗೆನೇ ಪೋಪ್ ಕೊಂಡ್ಕೊಂಡ್ಬಿಡ್ತಾರೆ. ಅಡುಗೆಲ್ಲಿರೋ ಬೈಬಲ್ನ ದಡಕ್ಕೆ ತಂದ್ಬಿಟ್ಟು ಅಲ್ಲಿರೋ ಸೌದೆಲ್ಲ ಕಡಿದ್ಬಿಟ್ಟು ಜೀವ ಸಹಿತ ಪೀಟರ್ ವಾರ್ಡನ್ನ ಕಟ್ಟಾಕ್ಬಿಟ್ಟು ಸುಟ್ಟಾಕ್ಬಿಡ್ತಾರೆ. ಇದು ಯಾರು ಮಾಡಿರೋದು? ಕ್ರಿಶ್ಚಿಯನ್ಸ್, ಕ್ರಿಶ್ಚಿಯನ್ಸ್ ಮಾಡಿದ. ಅದಕ್ಕೆ ಕ್ರಿಸ್ತ ವಿರೋಧಿ ಅಂದರೆ ಹೊರಗಡೆ ಬರೋರಲ್ಲ ರೀ ಕ್ರಿಶ್ಚಿಯನ್ಸೇ, ಕ್ರಿಸ್ತನ ಒಂದು ಬೋಧನೆಗಳಿಗೆ ಅಂದರೆ ವಿರುದ್ಧವಾಗಿರೋದೆ ಕ್ರಿಸ್ತ ವಿರೋಧಿಗಳು. ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ ಆ ಕಾಲದಲ್ಲಿ ಏನಪ್ಪ ಮಾಡೋದಂದ್ರೆ ಹೋಲಿ ಇನ್ಕ್ವಿಸಿಷನ್ ಅಂತ ಮಾಡಿದ್ರಿ. ಏನಪ್ಪ ಇದು ಹೋಲಿ ಇನ್ಕ್ವಿಸಿಷನು ಅಂತ ನೋಡ್ಬೇಕಾದ್ರೆ ಏನ್ರಿ ಇವಾಗ ನಾವು ಎಂಕ್ವೈರಿ ಅಂತ ಕೇಳ್ತೀರಾ, ಆ ಥರ ಹೋಲಿ ಎಂಕ್ವೈರಿ ಅಂತ ಮಾಡಿದ್ರು. ಮನೆ ಮನೆಗೋಗಿ ಏನಪ್ಪ ಕೇಳೋದು, ಅವ್ರಿಗೆ ಪ್ರಶ್ನೆ ಹೇಳ್ಕೊಳ್ಳೋದು. ಪೋಪ್ ಈ ಥರ ಬೋಧನೆಗಳು ಹೇಳ್ತಾರೆ, ಇದನ್ನೆಲ್ಲ ನೀವು ನಂಬ್ತೀರಾ ಅಂತ. ಎಸ್ ಅಂತ ಹೇಳಿದ್ರೆ ಬಿಟ್ಬಿಡ್ತಾರೆ, ಇಲ್ಲ ನಾವು ನಂಬೋದಿಲ್ಲ ಅಂತಂದರೆ ಅವ್ರು ಏನು ಮಾಡೋದೆ, ಚಿತ್ರ ಹಿಂಸೆ ಕೊಟ್ಟು ವಿಚಿತ್ರ ವಿಚಿತ್ರವಾಗಿ ಏನು ಮಾಡೋದಂತೆ, ಸಾಯ್ಸಾಕೋರ್ರಿ ಕಣ್ಣು ಮುಂದೆನೆ ಏನ್ರಿ ಸಾಯ್ಸಾಕೋರು. ಅದಕ್ಕೆ ಹೇಳಿದ್ರು ನೋಡಿ, ದಾನಿಯಲ್ಲಿ ಹೇಳ್ತಾರೆ ನೋಡಿ, ದಾನಿಯಲ್ಲಿ ಏಳು, ದಾನಿಯಲ್ಲಿ ಏಳು 23 ಓದಿ ಒಂದು ನಿಮಿಷ ರೀ. ದಾನಿಯಲ್ಲಿ ಏಳು 25, ದಾನಿಯಲ್ಲಿ ಏಳು 25 ಓದಿ, 7:25 ಯಾರದು ದಯವಿಟ್ಟು. ಎಲ್ಲ ಇದ್ದೀರಾ ಲೈನ್ನಲ್ಲಿ, ಕೇಳಿಸ್ಕೊತಾ ಇದ್ದೀರಾ?
ಸರ್
ಓದ್ರಿ ಓದ್ರಿ.
ತಿಳ್ಸ್ಕೊಂತೀನಿ.
ಹಾಂ
ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ ನಾಲ್ಕನೇ ಮೃಗವು ಕಾಣಿಸಿತು. ಅದು ಭಯಂಕರ ಎದುರಿಸುವಂಥದ್ದು.
ಸರ್ 4:25 ಸಾರಿ ಒಂದು ನಿಮಿಷ ಶಂಸಿ, 7:25 ಶಂಸಿ, 7:25 ರೀ ಶಂಸಿ.
ಪರಸ್ಪರನಿಗೆ
ವಿರುದ್ಧವಾಗಿ
ವಿರುದ್ಧವಾಗಿ ಕೊಚ್ಚಿಕೊಂಡ ಪರಸ್ಪರನ ಭಕ್ತರನ್ನು ಸವಿಸಿ
ಪರಾತ್ಪರನ ಭಕ್ತರನ್ನು ಸವಿಸಿ ಕಾಲಗಳು ಪ್ರಮಾಣಗಳು ಧರ್ಮ ವಿಧಾನಗಳನ್ನ ಮಾರ್ಪಾಡು ಮಾಡೋಕ್ಕೆ ಮನಸ್ಸು ಮಾಡಿದ್ರು, ಪರಾತ್ಪರನ ಭಕ್ತರನ್ನು ಸವಿಸಿದ್ರಿ. ಯಾವ ಥರ ಸಾಯಿಸಿದ್ದಾರೆ ಅಂತಂದರೆ, ಮಕ್ಕಳುಗಳನ್ನ ಪುಟ್ ಪುಟಾಣಿ ಮಕ್ಕಳುಗಳನ್ನ ಬಂಡೆಗೆ ಹೊಡೆಯೋದ್ರಿ. ಬೈಬಲ್ ಇದೆ ಅಂತಾರೆ, ಏನು ಹೇಳ್ತಾರೆ ವಾರ್ತೆ ಇದೆ, ಏನಂತಾರೆ ತನ್ನ ಮಕ್ಕಳುಗಳನ್ನ ಬಂಡೆಗೆ ಅಪ್ಪಳಿಸುವಂಥ ಮನುಷ್ಯರು ಭಾಗ್ಯವಂತರು ಅಂತ ವಾರ್ತೆ ಇದೆ. ಆ ವಾರ್ತೆ ಒಂದು ಅಡಿಪಡಿಯಲ್ಲಿ ಇಟ್ಕೊಂಬಿಟ್ಟು ನೋಡ್ರಿ, ಬೈಬಲ್ ಈ ಥರ ಹೇಳ್ತದೆ, ನಿಮ್ಮ ಮಕ್ಕಳುಗಳನ್ನ ನಾ ಬಂಡೆಗೆ ಹೊಡಿತೀರಿ, ನಾವು ಧನ್ಯರು, ನೀವು ಪೋಪ್ ಹೇಳೋದು ನಂಬ್ತಿರೋ ಇಲ್ಲೋ ಅಂತಂದ್ಬಿಟ್ಟು. ನಂಬಲ್ಲ ಅಂದರೆ ಹಂಗೆ ಏನ್ರಿ, ಮಕ್ಕಳುಗಳನ್ನ ಬಂಡೆಗೆ ಹೊಡೆದು ಅಪ್ಪಳಿಸಿ ಸಾಯ್ಸಾಕೋರ್ರಿ. ಕಣ್ಣು ಮುಂದೆ ತಂದೆ ತಾಯಿಗಳ ಕಣ್ಣು ಮುಂದೆ ಮಕ್ಕಳುಗಳು ಏನು ಮಾಡೋರಂತೆ, ಸಾಯ್ಸಾಕೋರ್ರಿ. ಅದರ ಏನ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ ಎಷ್ಟು ಚಿತ್ರಹಿಂಸೆ ಕೊಡೋದಂದ್ರೆ, ಮೈನಲ್ಲಿರುವಂಥ ಚರ್ಮ ಚರ್ಮನ ಏನು ಮಾಡಕ್ ಬಿಡ್ರಿ, ಸುಳ್ದಾಕ್ ಬಿಡೋರು, ನಾಲ್ಗೇನೇನ್ರಿ ಸೀಳಾಕ್ ಬಿಡೋರ್ರಿ, ಈ ಬಾಯಿನ ಒಲ್ದು ಬಿಡೋರ್ರಿ. ಏನ್ರಿ ಪೋಪ್ ಹೇಳೋದನ್ನ ನಂಬ ತನ್ಕೇನ್ರಿ ಅಂತ ಚಿತ್ರಹಿಂಸೆ ರೀ. ಆಮೇಲೆ ಉಗ್ರುಗಳು ಕೀಳೋದು ಏನ್ರಿ, ಕಣ್ಗುಡ್ಡೆ ಕಿತ್ತಾಕೋದು ಏನ್ರಿ, ಹಾಂ ಆಮೇಲೆ ಏನ್ರಿ ಕೈ ಕಾಲುಗಳನ್ನ ಕಟ್ಟಾಕ್ಬಿಡೋದು ಏನ್ರಿ, ಅವ್ರಿಗೆ ಎತ್ತರವಾಗಿರೋಂಥ ತೂಕನ ಹಾಕೋದು ಏನ್ರಿ, ಮೈನಲ್ಲಿ ಎಲ್ಲೆಲ್ಲೆಲ್ಲ ಒಂದು ಹೋಲ್ಸ್ ಇದೆಯೋ ಮೂಗಲ್ಲಿ ಕಿವಿಯಲ್ಲಿ ಬಾಯಲ್ಲಿ, ಬಿಸಿ ಬಿಸಿ ಟಾರು ಅಥವಾ ಬಿಸಿ ಬಿಸಿ ಎಣ್ಣೆ ಕಾಯಿಸ್ಬಿಟ್ಟು ಏನು ಮಾಡೋದ್ರಿ ಅದರಲ್ಲಿ ಊಯ್ದು ಬಿಡೋದು, ಇದೆಲ್ಲ ಏನು ಮಾಡಿದ್ದಾರೆ ಮಾಡಿದ್ದಾರೆ ಏನ್ರಿ, ಇದೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡಿದ್ರಿ ಅಲ್ವರ. ಆಮೇಲೆ ಒಬ್ಬ ಮನುಷ್ಯನಿಗೆ ಏನ್ರಿ ಅಲ್ಲಿ ಎತ್ತರವಾಗೆ ಹಿಂಗೆ ಕೈನ ಕಟ್ಟಾಕ್ಬಿಡೋದು, ಉಲ್ಟಕ್ಕೆ ಕಟ್ಟಾಕ್ಬಿಟ್ಟು ಈ ಕೆಳ ಕೈಗೆ ಬಂದಿದ್ಮೇಲೆ ಇಲ್ಲಿ ತೂಕವಾದಂಥ ಒಂದು ಬ್ಯಾಗ್ ಏನು ಮಾಡೋದು, ಕಟ್ಟಾಕ್ಬಿಡೋದ್ರಿ, ಕಟ್ಟಾಕ್ಬಿಟ್ಟು ಈ ಕೈಗೆ ಉಲ್ಟಾ ಹಗ್ಗ ಕಟ್ಟೋದು ಮೇಲಕ್ಕೆ ಕಟ್ಬಿಟ್ಟು ಹಿಂಗೆ ಎಳಿಯೋದ್ರಿ. ಹಿಂಗೆ ಎಳೆದವಾಗ ಏನಂತ ಹೇಳಿ ಯೋಚನೆ ಮಾಡಿರ್ತೀನಿ, ಹಿಂಗೆ ಕೈ ಹಿಂದೆ ಕಟ್ಟಾಕ್ಬಿಟ್ಟು ಹಿಂದೇನು ಹಿಂಗೆ ಮೇಲಕ್ಕೆ ಎತ್ತರೆ ಇವೆಲ್ಲ ಉಲ್ಟಾ ತಿರುಗಿಬಿಡ್ತಾರೆ ಹಿಂಗೆ ಕೈಗಳು, ಜಾಯಿಂಟ್ ಹೇಳೋದೇ ಬಿಟ್ಕೊಂಡ್ಬಿಡ್ತಾರೆ. ಈ ಥರ ಚಿತ್ರಹಿಂಸೆ ಕೊಟ್ಬಿಟ್ಟು ಪೋಪ್ ಹೇಳೋದನ್ನ ಕನ್ಫೆಸ್ ಮಾಡೋ ತನಕ ಬಿಡದ ರೀತಿಯಲ್ಲಿ ಮಾಡೋರು ಹಿಂಸೆ ಕೊಟ್ಟರಿ. ನಾನು ಹೇಳೋದು ಸಾಂಪಲ್ ರೀ, ನೀವು ಡಿಸ್ಕವರಿ ಚಾನಲಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ರಿ, ದ ಟಾರ್ಚರ್ಸ್ ಡ್ಯೂರಿಂಗ್ ದ ಪೇಪರ್ಸಿ ಪೀರಿಯಡ್ ಅಂತ ಭಯಂಕರ ಆಗಿರೋಂಥ ಏನ್ರಿ ವಿಡಿಯೋಗಳು ಏನು ಮಾಡೋರು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇಲ್ಲಿ ಏನೆಲ್ಲ ಮಾಡ್ತಾ ಇದ್ರು, ಇದನ್ನೆಲ್ಲ ಬ್ಯೂಟಿಫುಲ್ ಪೇಂಟಿಂಗ್ ಮಾಡಿಬಿಟ್ಟು ಹೊರಗಡೆ ಏನು ಗೊತ್ತಾ ಮಾಡೋರು, ಸಿಟಿಗಳಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿ, ಇದು ನರಕ. ಈ ಥರ ನೀವು ಪೋಪಿನ ಮಾತಿನ ಕೇಳಿದ್ರೆ ಇದ್ರೆ ಅವನ ಉಪದೇಶಗಳನ್ನ ನಂಬಿದ್ರೆ ಇದ್ರೆ ನಿಮ್ಗೆ ಇದೇ ಥರ ಸಂಭವಿಸ್ತಾರೆ, ಇದೇ ಥರ ನರಕ ಆಗ್ತಾರೆ. ಇಲ್ಲಿಯೇ ಮಾತ್ರ ಅಲ್ಲ, ಸತ್ತಿದ ಮೇಲೆ ದೇವರು ಪರಲೋಕದ ಪಕ್ಕದಲ್ಲಿ ನರಕ ಮಾಡಿದರೆ ಏನ್ರಿ ಯುಗ ಯುಗಾಂತರಗಳಲ್ಲಿ ಯಾತನೆ ಪಡ್ತೀರಾ, ಅಲ್ಲಿ ಬೆಂಕಿ ಹಾರೋದಿಲ್ಲ, ಹುಳ ಸಾಯೋದಿಲ್ಲ ನಮ್ಗೆ, ಈ ಥರ ಎಲ್ಲ ಏನು ಮಾಡೋರು ಜನಗಳಿಗೆ ಭಯ ಪಡಿಸೋರಿ. ಆವಾಗೇನೆ ನರಕ ಬಂದ್ಬಿಟ್ಟು ವೇದನೆ ಸ್ಥಳ ಅಂತ ಅಂದ್ಬಿಟ್ಟು ಮನುಷ್ಯನಿಗೆ ಕಾನ್ಸೆಪ್ಟ್ ಏನಾಗಿ ತಲೆಯಲ್ಲಿ ಕೂತಿದ್ದು, ಅಲ್ಲಿವರೆಗೂ ಸತ್ಯವೇದದಲ್ಲಿ ಏನ್ರಿ ಇರೋಂಥ ನಂಬಿಕೆನೇ ಏನು ಮಾಡ್ತಾರೆ ನಂಬ್ತಾ ಇದ್ರು, ಅದೊಂದು ಸಮಾಧಿ ಸ್ಥಳ ಅಂತ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಯಾವ ಥರ ಹಿಂಸೆ ಕೊಡೋರು ಅಂತಂದರೆ ಏನ್ರಿ ಅವ್ರನ್ನ ಒಂದು ಚಿಕ್ಕ ಡಂಜನ್ಗೆ ಏನು ಮಾಡೋರು, ಹಾಕ್ಬಿಟ್ರು ಡಂಜನ್ ಅಂತ ಏನ್ರಿ ಒಂದು ಚಿಕ್ಕ ಜಾಗ ರೀ ಏನ್ರಿ, ಒಂದು 3 ರಿಂದ 1 2 ಅಡಿ ಜಾಗ ಹಾಕ್ಬಿಟ್ಟು ಮನುಷ್ಯನ ಲಾಕ್ ಮಾಡ್ಬಿಡೋದ್ರಿ, ಲಾಕ್ ಮಾಡಿಬಿಟ್ಟು ಬಿಟ್ಬಿಡೋದ್ರಿ, ಊಟ ಕೊಡೋದಿಲ್ಲ, ನೀರು ಕೊಡೋದಿಲ್ಲ, ಎಂಥದಿಲ್ಲ, ವರ್ಷಾನುಗಟ್ಲೆ ಬಿಟ್ಬಿಡೋದ್ರಿ. ಅವ್ರ ಹೊಲಸಲ್ಲಿ ಅವರೇ ಇರಬೇಕು, ಅಲ್ಲೇ ಬತ್ತಿಕ್ಬೇಕು, ಯಜ್ಞಗಳೆಲ್ಲ ಬಂದು ತಿನ್ಬಿಡೋದು, ಮೈ ಮೇಲೆಲ್ಲ ಹುಳಗಳೆಲ್ಲ ಹರಿದು ಬಿಡೋದು ಏನ್ರಿ, ಆದರೆ ಮೈ ಕೈ ಕೈಯಲ್ಲಿ ಅಳ್ಳಾಡ್ಸಕ್ಕೆ ಹೋಗ್ಬಿಡ್ತಾ ಇರಲ್ಲ ಅವ್ರಿಗೆ, ಅಂಥ ಒಂದು ಚಿತ್ರ ವೇದನೆ ಕೊಡೋರು. ಅದರ ಇದೆಲ್ಲ ಎಲ್ಲಿವರೆಗೂ ಕೊಡೋರು ಅಂತಂದರೆ ಅವರು ಪೋಪ್ ಉಪದೇಶಗಳನ್ನ ನಂಬ ತನಕ. ಅದರ ಅದಕ್ಕೆ ಈ ಉಪದೇಶಗಳನ್ನ ನಂಬ ತನಕ ಹೇಗೆ ಟಾರ್ಚರ್ ಕೊಡೋರು ಅಂತಂದರೆ, ಇದನ್ನು ಕೊಡಬೇಕಾದ್ರೆ ಏನ್ರಿ ಒಬ್ಬರು ಒಬ್ಬರು ಡಾಕ್ಟ್ರ್ ಪಕ್ಕದಲ್ಲಿ ಇಟ್ಕೊಳೋರಂತೆ ಏನ್ರಿ, ಅವ್ರಿಗೆ ಹಿಂಸೆ ಕೊಡಬೇಕಾದ್ರೆ ಡಾಕ್ಟ್ರ್ ಒಬ್ರು ಇಟ್ಕೊಳೋರಂತೆ, ಉಗುರು ಕೀಳದಂತೆ, ನಂಬ್ತೀಯ ಇಲ್ಲ ಅಂತ ಕೇಳೋದಂತೆ. ಆಮೇಲೆ ಇಲ್ಲ ಅಂತಂದ್ರೆ ತಿರ್ಗಾ ಏನು ಮಾಡೋದು, ಇನ್ನೊಂದು ಉಗುರು ಕೀಳೋದು, ಇನ್ನೊಂದು ಚರ್ಮ ಕೀಳೋದು, ಅದರ ಒಂದೊಂದೇ ಅಂಗಗಳು ಏನು ಮಾಡೋದು ಬಾಡಿಲೆ ಕಡಿಯೋದಂತೀರಿ ಅದರ. ಇದನ್ನು ಎಲ್ಲಿವರೆಗೂ ಮಾಡೋರು ಅಂತಂದ್ರೆ ಅವ್ರ ಪ್ರಾಣ ಹೋಗ್ಬೇಕ್ರಿ ಅಲ್ಲಿವರೆಗೂ ಮಾಡೋದು. ಅರೆ ಪ್ರಾಣ ಹೋಗ್ಬಿಡ್ತಾ ಇರಲ್ಲ, ಡಾಕ್ಟ್ರು ಪರೀಕ್ಷೆ ಮಾಡೋಂತೆ ಓ ಪ್ರಾಣ ಹೋಗ್ಬಿಡ್ತಾರೆ ಬಿಟ್ಬಿಡಿ ಅಂತ ಹೇಳಿದ ತಕ್ಷಣ ಬಿಟ್ಬಿಡೋರಂತೆ. ತಿರ್ಗಾ ಟ್ರೀಟ್ಮೆಂಟ್ ಕೊಡೋದು, ಟ್ರೀಟ್ಮೆಂಟ್ ಕೊಟ್ಟಮೇಲೆ ವಾಪಸ್ ಹುಷಾರಾಗಿ ಬಂದು ತಿರ್ಗಾ ಮಾಡೋದು ವಾಪಸ್ಸು ಅದೇ ಟ್ರೀಟ್ಮೆಂಟ್ ಕೊಡೋಂತೆ. ಸಾಯಕ್ಕೂ ಬಿಡದೇ ರೀತಿಯಲ್ಲಿ ಭಯಂಕರ ರೀತಿಯಲ್ಲಿ ಮಾಡೋ ಟಾರ್ಚರ್ ಕೊಟ್ಟರಂತೆ. ಅದಕ್ಕೆ ಇದನ್ನೆಲ್ಲ ಮಾಡೋದಕ್ಕೇ ಒಬ್ಬರನ್ನ ನೇಮಿಸಿದ್ರಂತೆ. ಅವ್ರ ಹೆಸರು ಏನಪ್ಪ ಅಂದರೆ ಸೇಂಟ್ ಡಾಮ್ನಿಕ್. ಯೋಚನೆ ಮಾಡ್ರಿ ಅಂತೀನಿ, ಅವ್ರ ಹೆಸರು ಡಾಮ್ನಿಕು. ಸೇಂಟು ಮಾಡೋ ಕೆಲಸಗಳು ಸೇಂಟಾ, ಸಂತರು ಮಾಡೋ ಕೆಲಸಗಳೇ ಇವಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಡಾಕ್ಟರ್ನ ಪಕ್ಕದಲ್ಲಿ ಇಟ್ಕೊಂಡು ಟಾರ್ಚರ್ ಕೊಟ್ಟು ಬಲವಂತವಾಗಿ ನಮ್ಮ ಸರ್ ರೀತಿಯಲ್ಲಿ ಮಾಡೋಂಥದ್ದು. ಎಷ್ಟೋ ಈ ಥರ ಕೋಟ್ಯಾನಿ ಕೋಟಿ ಜನಗಳನ್ನ ಏನ್ರಿ ಸಮರಸಿ ರೋಮಲ್ಲಿ ಗೊತ್ತಾ ರಕ್ತದ ನದಿನಿಗಳನ್ನೇ ಹರಿಸ್ಬಿಟ್ರಿ ಅದರ. ಒಂದ್ಸಿ ರಾಜನಿಗೆ ಇದು ನೋಡ್ಬಿಟ್ಟು ಹುಚ್ಚೆ ಇಟ್ಬಿಡ್ತೀರಿ, ಹೆಣಗಳ ಕಡಿಯೋದು ತಲೆ ಇಲ್ದ್ರೆ ಹೆಣಗಳ ರೋಡಲ್ಲಿ ಏನು ಮಾಡೋದು, ಮೆರವಣಿಗೆ ಮಾಡೋದು, ಭಯ ಪಡಿಸೋದು ಜನಗಳಿಗೆ ಅದರ. ಅದಕ್ಕೆ ಹೇಳ್ತಾರೆ ಪರಾತ್ಪರನ ಭಕ್ತರನ್ನು ಸವಿಸಿ ಕಾಳುಗಳನ್ನು ಪ್ರಮಾಣಗಳನ್ನ ಮಾರ್ಪಾಡು ಮಾಡೋಕ್ಕೆ ಮನ್ಸು ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿ ಅನ್ಸಳೆ ಏನ್ರಿ ಏನ್ರಿ ಸೆಂಟ್ ಬಾರ್ತೊಲೊಮಿಯೋ ದಿನದಲ್ಲಿ ಎಷ್ಟೋ ಕೋಟ್ಯಾಂತರ ಜನ ಏನು ಮಾಡೋದಂತೆ ಅಲ್ಲಿ ಸಮರ್ಸಿದ್ರಂತೆ. ಯಾಕಂದರೆ ಪೋಪ್ ವಿರುದ್ಧವಾಗಿ ಮಾತುಗಳನ್ನ ಹೇಳಿದ್ಕೆ ಇವೆಲ್ಲಾನು ಏನಂದರೆ ನಮ್ಮ ರೀಸೆಂಟಾಗಿ ಕೆಲವು ವರ್ಷಗಳ ಮುಂಚೆ ಒಬ್ಬ ಪೋಪ್ ಏನು ಗೊತ್ತಾ ಮಾಡೋದು ಕನ್ಫೆಸ್ ಮಾಡಿದ್ರು ಇವೆಲ್ಲ ಪೇಪರ್ಸ್ ಈ ಟೈಮಲ್ಲಿ ಈ ಡಾರ್ಕ್ ಏಜಸ್ಸಲ್ಲಿ ಇದು ಮಾಡಿರೋದೆಲ್ಲ ತಪ್ಪು, ಇದಕ್ಕಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ ಅಂತ ಏನು ಮಾಡೋದು ಗೊತ್ತಾ ಪೋಪು ಅದಕ್ಗೆ ಕ್ಷಮಾಪಣೆ ಏನು ಮಾಡೋರು ಅಲ್ಲಿ ಅಲ್ಲಿ ಕೇಳಿದ್ರೆ ನಾವೇನು ಮಾಡ್ತೀವಿ ನೋಡ್ತೀರಿ ಅಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಇಂಥ ಸಮಯಗಳಲ್ಲಿ ಎಷ್ಟೋ ಜನ ಭಕ್ತರು ಸಂಗೀತಗಳನ್ನ ಬರೆದಿದ್ರು ಗೊತ್ತಾ, ನಾವು ಎಷ್ಟೋ ಸಾಂಗ್ಸ್ಗಳು ಆಡ್ತಾ ಗೊತ್ತಾ ಇಂಗ್ಲೀಷಲ್ಲಿ ಆಲ್ ಟು ಜೀಸಸ್ ಐ ಸರೆಂಡರ್ ಅಂತ. ಈ ಸಾಂಗ್ಸ್ ಎಲ್ಲ ಭಕ್ತರುಗಳು ಸಾಯಂ ಮೂಮೆಂಟಲ್ಲಿ ಏನ್ರಿ ಬರ್ತಿರೋದ್ರಿ, ಅವ್ರು ಕಂಬ ಕಟ್ಬಿಡೋರು ಏನ್ರಿ ಕಂಬ ಕಟ್ಬಿಟ್ಟು ಬೆಂಕಿ ಬಿಟ್ಬಿಡೋರು ರಾತ್ರೆಲ್ಲ ಉರಿಯೋದು ಇರ್ತಿಲಿ ಅದರ. ಆಮೇಲೆ ಏನು ಮಾಡೋರಂತೆ ಹಾಂ ಸಿಂಹದ ಗವಿಗಳಿಗೆ ಹಾಕ್ಬಿಡೋದು, ದೊಡ್ಡ ಅರೀನಾ ಇರೋದ್ರಿ ರೋಮಲ್ಲಿ, ದೊಡ್ಡ ಒಂದು ಗ್ರೌಂಡ್ ಇರೋದು ಸೆಂಟ್ರಲ್ಲಿ ಏನು ಮಾಡೋರು ಹಾಂ ಗ್ರೌಂಡ್ ಇರೋದು, ಸುತ್ತಲೂ ಜನಗಳು ಕೂತ್ಕೊಂಡೋರು ಸರ್ಕಸ್ ಥರ ನೋಡೋರು ಲೈವ್ ಸರ್ಕಸ್ ರೀ, ಜೀವಂತವಾಗಿರೋ ಸಿಂಹನ ಕ್ರಿಶ್ಚಿಯನ್ಸ್ ಮೇಲೆ ಬಿಟ್ಬಿಡೋರಿ. ಅದೇ ಮಾಡೋದು ಹಸಿದಾಗೆ ಸೀಳಿ ಎಲ್ಲರ ಮುಂದೆ ತಿಂದಾಕೋದು ನೋಡ್ರಿ ಅಂತೀನಿ. ಈ ಅಸಹ್ಯವಾಗಿರೋದನ್ನೆಲ್ಲ ಏನ್ರಿ ಯೇಸು ಕ್ರಿಸ್ತನ ಹೆಸರಲ್ಲಿ ಕ್ರೈಸ್ತವರು ಕ್ರೈಸ್ತವ್ರಿಗೆ ಮಾಡಿರೋದು ಕರ್ತನಲ್ಲಿ ಪ್ರೀತಿ ಅಂತ. ಇದು ಎಷ್ಟು ಸಮಯ ಎಷ್ಟು ಸಮಯ ಮಾಡಿದ್ರು ದೇವರೇ, ಅದನ್ನೇ ದಾನಿಯಲ್ಲಿ ಉತ್ತರ ಕೊಡ್ತಾರೆ. ಓದನಂತೀವಿ ಇಲ್ಲಿ ದಾನಿಯಲ್ಲು 7ನೇ ಅಧ್ಯಾಯ ಏನ್ರಿ 7ನೇ ಅಧ್ಯಾಯ 25ನೇ ವಾಕ್ಯ ಓದಿ. ಹಾಂ
ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ಭಕ್ತರು ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವರು.
ನೋಡ್ರ ಏನ್ರಿ ಅವರ ಕೈ ವಶವಾಗಿರ್ತಾರೆ. ಎಷ್ಟು ಕಾಲ ಅಂದ್ರೆ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಕೈ ವಶವಾಗಿರ್ತಾರೆ ಅಂತ ಹೇಳ್ತಾರೆ. ಇದು ಇಂಗ್ಲೀಷಲ್ಲಿ ಓದ್ತೀರಾ ಯಾರಾದ್ರು ಡ್ಯಾನಿಯಲ್ ಏನ್ರಿ 7:25 ಯಾರು ಇಂಗ್ಲೀಷಲ್ಲಿ ಓದ್ತೀರಾ?
ಹೌದೇನು ಬ್ರದರ್? ಅಂಡ್ ದೆನ್ ಹಿ ಶಲ್ ಸ್ಪೀಕ್ ಗ್ರೇಟ್ ವರ್ಡ್ಸ್ ಅಗೇನ್ಸ್ಟ್ ದ ಮೋಸ್ಟ್ ಹೈ ಅಂಡ್ ಶಲ್ ವೇರ್ ಔಟ್ ದ ಸೇಂಟ್ಸ್ ಆಫ್ ದ ಮೋಸ್ಟ್ ಹೈ ಅಂಡ್ ಥಿಂಕ್ ಟು ಚೇಂಜ್ ಟೈಮ್ಸ್ ಅಂಡ್ ಲಾಸ್ ಅಂಡ್ ದೇ ಶಲ್ ಬಿ ಗಿವನ್ ಇನ್ ಟು ಹಿಸ್ ಹ್ಯಾಂಡ್ ಅಂಟಿಲ್ ದ ಟೈಮ್ ಅಂಡ್ ಟೈಮ್ಸ್ ಅಂಡ್ ದ ಡಿವೈಡಿಂಗ್ ಆಫ್ ಟೈಮ್ಸ್.
ಟೈಮ್ ಟೈಮ್ಸ್ ಅಂಡ್ ಡಿವೈಡಿಂಗ್ ಆಫ್ ಟೈಮ್ಸ್ ಅಂದ್ರೆ ಮೂರುವರೆ ಕಾಲ ಅವ್ರ ಕೈಗೆ ವಶವಾಗಿರ್ತಾರೆ ಅಂತ ಹೇಳ್ತಾರೆ. ಸೊ ಏನಪ್ಪ ಇದು ಮೂರುವರೆ ಕಾಲ ಅದರ ನೋಡಿ, ಇವಾಗ ದಾನಿಯಲ್ಲಿ ಮೂರುವರೆ ಕಾಲ ಬರ್ತದೆ. ಇದೇ ಕಾಲನ ಪ್ರಕಟಣೆ ಪುಸ್ತಕದಲ್ಲಿ ಕೂಡ ನಮಗೆ ಕೊಟ್ಟಿದ್ದಾರೆ, ಅದರ ಓದ ನೋಡಿದ್ರಿ ಏನ್ರಿ ಪ್ರಕಟಣೆ ಪುಸ್ತಕದಲ್ಲಿ ಸೇಮ್ ಸಮಯನ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ದಿನಗಳ ಎಣಿಕೆಯಲ್ಲಿ ಕೊಟ್ಟಿದ್ದಾರೆ, ವರ್ಷದ ಎಣಿಕೆಯಲ್ಲಿ ಕೊಟ್ಟಿದ್ದಾರೆ, ಮಾಸಗಳ ಎಣಿಕೆಯಲ್ಲಿ ಕೊಟ್ಟಿದ್ದಾರೆ. ಅದೆಲ್ಲ ಒಂದೇ ಸಮಯದ ಬಗ್ಗೆ ಹೇಳೋದು. ನಾವು ಓದೋಣ ಪ್ರಕಟಣೆ 12:6.
ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು.
ನೋಡ್ರ ಪೋಷಣೆ ಆಗಬೇಕು ಅಂತ ಅಂದ್ಬಿಟ್ಟು 1260 ದಿವಸಗಳು ಸಿದ್ಧ ಮಾಡಿದ್ರು ಅಂತ ಹೇಳ್ತಾರೆ. ಅದರ ಇಲ್ಲಿ 1260 ದಿವಸಗಳು ಅಂತ ಹೇಳಿದ್ರು. ಇದೇ ದಿವಸಗಳು ಒಂದು ಎಣಿಕೆನ ವರ್ಷದ ಎಣಿಕೆಯಲ್ಲಿ 14ನೇ ವಾಕ್ಯದಲ್ಲಿ ಹೇಳ್ತಾರೆ. ಓದಿ.
ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ.
ನೋಡ್ರ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಸೇಮ್ ಸರ್ಪಕ್ಕ ಮುಖಕ್ಕೆ ಮರಿಯಾಗಿ ಪೋಷಣೆ ಹೊಂದುತ್ತಾಳೆ. ಇದೆಲ್ಲ ಪಾಠ ಇದ್ದಾರೆ ನೋಡೋಣ ಪ್ರಕಟಣೆ 12ನೇ ಅಧ್ಯಾಯ ಇದೆ, ನಾವು ನೋಡೋಣ. ಓಕೆನಾ? ಸರಿ, ಇದನ್ನೇ ಮಾಸದ ಎಣಿಕೆಯಲ್ಲಿ 13:5 ಹೇಳಿದ್ದಾರೆ, ಪ್ರಕಟಣೆ 13:5.
ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತ್ತು, ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು.
ನೋಡ್ರ, 42 ತಿಂಗಳು, ಅದರ 42 ಮಂತ್ಸ್, ಕರ್ತನಲ್ಲಿ ಪ್ರೀತಿ ಅನ್ಸ್ಬಿಡೆ, 42 ತಿಂಗಳು ಅದಕ್ಕೆ ಅಂತ ಕೊಡಲ್ಪಟ್ಟಿತ್ತು ಅದರ. ಸರಿ, ಇವಾಗ ಇವು ಎಲ್ಲ ಒಂದೇ ಟೈಮ್ ಬಗ್ಗೆ ಹೇಳ್ತಾ ಇದೆಯಾ? ಹಂಗಾರೆ 1 ತಿಂಗಳಲ್ಲಿ ಎಷ್ಟು ದಿವಸ ಇದೆ, 1 ವರ್ಷದಲ್ಲಿ ಎಷ್ಟು ದಿವಸ ಇದೆ ನಾನು ಲೆಕ್ಕಿಸ್ತೀನಿ ಅದರ. ಸರಿ, ಇವಾಗ ನೀವು ಹೇಳ್ರಿ, 1 ವರ್ಷದಲ್ಲಿ ಎಷ್ಟು ದಿವಸ ಇದೆ?
365 ಡೇಸ್.
365. ವೆರಿ ಗುಡ್ ಅದರ. ಇದು ನಮ್ಮ ಕ್ಯಾಲೆಂಡರ್ಲಿ, ಬೈಬಲ್ ಪ್ರಕಾರ
ಮುನ್ನೂರ
ಹಾಂ
ಅರವತ್ತ ಐದು ಬರೇ ವರ್ಷ
ಅಲ್ವರ, ಅದು ನಮ್ಮ ಕ್ಯಾಲೆಂಡರ್ ಹೇಳಿದ್ದು. ಬೈಬಲ್ ಪ್ರಕಾರ ಎಷ್ಟಿದೆ ಹೇಳಿ?
ಒಂದು ದಿನ
ಸಾವಿರ
ಅಂದ್ರೆ
ವರ್ಷ.
1,000 ವರ್ಷ.
ಬೈಬಲ್ ಪ್ರಕಾರ,
ಸಾವಿರ ವರ್ಷ ಅಂದ್ರೆ ಒಂದು ದಿನ.
ಇಲ್ಲ ಇಲ್ಲ ಇಲ್ಲ, 1 ನಿಮಿಷ, ಪ್ರಶ್ನೆನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬೈಬಲ್ ಪ್ರಕಾರ 1 ವರ್ಷದಲ್ಲಿ ಎಷ್ಟು ದಿವಸಗಳಿದೆ?
ಒಂದು ವರ್ಷ
ಸರಿ, ನೋಡೋಣ ಅಲ್ವರ. ಇವಾಗ
ತ್ರೀ
ಸಾವಿರದ
ತೌಸಂಡ್
1 ನಿಮಿಷ,
ಹನ್ನೆರಡು
1 ನಿಮಿಷ ನೋಡೋಣ, ತೊಂದರೆ ಇಲ್ಲ. ವೆರಿ ಗುಡ್, ನೋಡೋಣ. ಇವಾಗ 1,200 ದಿವಸಗಳು ಅಂತ ನೋಡಿದ್ರಿ, 42 ತಿಂಗಳು ಅಂತ ನೋಡಿದ್ರಿ. ಹಂಗಾದ್ರೆ ಇವಾಗ ಏನು ಮಾಡಿ, 1,260 ದಿವಸಗಳನ್ನ 42 ತಿಂಗಳಲ್ಲಿ ವಿಭಾಗಿಸಿ, ಡಿವೈಡ್ ಮಾಡಿ, ಎಷ್ಟು ಬಂತು ನೋಡಿ. 1,260 ಡಿವೈಡೆಡ್ ಬೈ 42 ಮಾಡಿ, ಎಷ್ಟು ಬಂತು ನೋಡಿ.
30.
ಹಾಂ ನೋಡ್ರಿ, ಎಲ್ಲ ಒಂದ್ಸರಿ ನೋಡ್ರಿ, ಚೆಕ್ ಮಾಡಿ, 30 ಬಂತಾ? ಬಂತಾ?
ಸರ್
ಎಲ್ಲರೂ ಹೇಳ್ರಿ, ಎಲ್ಲ ಬಂತಾ? ಇಲ್ಲ ಸುಮ್ಮನೆ, ಎಲ್ಲ ಸುಮ್ಮನೆ ಮೊಬೈಲ್ ಆನಿಕ್ ಬಿಟ್ಟು ಅಡುಗೆ ಮಾಡಕ್ಕೆ ಹೋಗ್ಬಿಟ್ಟಿದ್ದೀರಾ? ಬಂತಾ? ಹಾಂ ಗುಡ್. ಹಂಗಾರೆ 1 ತಿಂಗಳಲ್ಲಿ 30 ದಿವಸ ಅಂತ ಗೊತ್ತಾಯ್ತು. ಏನ್ ಮಾಡಿ, ಇವಾಗ 1 ತಿಂಗಳಲ್ಲಿ 30 ದಿವಸ ಅಂತಂದ್ರೆ 1 ವರ್ಷಕ್ಕೆ ಎಷ್ಟು ದಿವಸ ಆಗ್ಬೋದು?
360 ಡೇಸ್.
ವೆರಿ ಗುಡ್, 360 ದಿವಸಗಳಾಯ್ತಪ್ಪ. ವೆರಿ ಗುಡ್, ಅಂದರೆ ಇದು ಬಿಬ್ಲಿಕಲ್ ಕ್ಯಾಲೆಂಡರ್ ಆಯ್ತರ, 1 ವರ್ಷಕ್ಕೆ 360 ಡೇಸ್ ಇದೆ. ಸರಿ, 3,5 ವರ್ಷಕ್ಕೆ ಎಷ್ಟಾಯಿತು? 1 ವರ್ಷಕ್ಕೆ 360 ದಿವಸ ಅಂತಂದರೆ 3,5 ವರ್ಷಕ್ಕೆ ಎಷ್ಟಾಯಿತು? 360 × 3,5 ವರ್ಷ ಮಾಡಿ, ಎಷ್ಟು ಬಂತು ನೋಡಿ. 360 × 3.5 ಮಾಡಿ, ಎಷ್ಟಾಯಿತು?
1,260.
ಹಾಂ, ಹಂಗಂದ್ರೆ ಏನರ್ಥ? ವೆರಿ ಗುಡ್, 1,260. ಹಂಗಾರೆ ಏನರ್ಥ, ಅವಾಗ ಏನು ನೋಡಿರಲ್ಲ ಏನ್ರಿ, 1,260, 3,5 ವರ್ಷ, 42 ತಿಂಗಳು, ಎಲ್ಲ ಒಂದೇ ಸಮಯದ ಬಗ್ಗೆ ಹೇಳ್ತಾ ಇರೋದು. ಅರ್ಥ ಆಯ್ತಾರ? ಅಂದ್ರೆ ಎಲ್ಲ ಅಂದ್ರೆ ಕ್ಲೀನ್ ಆಗಿದೆ ನಮ್ಗೆ ಅಂತರ, ಅಂದ್ರೆ 1 ವರ್ಷಕ್ಕೆ 360 ದಿವಸ ಅಂತ ಬಂತು. ಸರಿ, ಇವಾಗ ಅಲ್ಲೇ ಹೇಳ್ತಾರೆ ದಾನಿಯಲ್ 7:25 ಪರಾತ್ಪರನ ಭಕ್ತರನ್ನು ಸವಿಸೋದಕ್ಕೆ ಪ್ರಮಾಣಗಳನ್ನ ಚೇಂಜ್ ಮಾಡೋಕ್ಕೆ ದೇವರಿಗೆ ಇವ್ರಿಗೆ ಟೈಮ್ ಕೊಡ್ತಾರಂತೆ, ಒಪ್ಪಿಸ್ಕೊಬಿಡ್ತಾನೆ, ಮಾಡ್ಕೊಳ್ತಾರೆ, ಏನು ಬೇಕಾದ್ರೆ ಮಾಡ್ಕೊಳ್ತಾರೆ ಅಂತ. ಎಷ್ಟು ಎಷ್ಟು ಅಂತಂದ್ರೆ 3,5 ಕಾಲ ಅಂತ ಹೇಳ್ತಾರೆ. ಹಾಗಾದ್ರೆ ಜಸ್ಟ್ ಬರೀ 3,5 ವರ್ಷನ ಬಿಟ್ಟಿದ್ದು ಆಂಟಿ ಕೃಷ್ಣ ರೂಲ್ ಮಾಡೋದಕ್ಕೆ, ಬರೀ 1,200 ದಿವಸಗಳು, 1,260 ದಿವಸಗಳು ಮಾತ್ರ ಆಂಟಿ ಕೃಷ್ಣ ರೂಲ್ ಮಾಡಿದ್ರ ಅಂದ್ರೆ ಏನ್ರಿ, ಅಷ್ಟೇನಾ 3,5 ವರ್ಷನ ಬುದರ್? ಇಲ್ಲಿ ಎಷ್ಟೋ ವರ್ಷಗಳಾಗೈತಲ್ಲ ಬುದರ್, ಹೆಂಗೆ 3,5 ವರ್ಷ? ಅದಕ್ಕೆ ಏನ್ ಮಾಡ್ಬೇಕು, ಇದು ಪ್ರವಾದನೆ ಮಾತು ಅಂದ್ರ, ಪ್ರವಾದಿಗೆ 1 ದಿನ ಅಂದ್ರೆ ಎಷ್ಟು ವರ್ಷ ಹೇಳಿ? ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಪ್ರವಾದಿಗೆ 1 ದಿನ ಅಂದ್ರೆ ಎಷ್ಟು ವರ್ಷ? ಅದು ಯೇಸು ಕ್ರಿಸ್ತನ್ಗೆ. ಅಯ್ಯೋ, ನೀವು ಹೇಳೋದು ಯೇಸು ಕ್ರಿಸ್ತನ್ಗೆ ಪ್ರವಾದಿಗೆ ಒಂದೇ ಮಾಡ್ಬಿಟ್ರಲ್ಲ, ಯೇಸು ಕ್ರಿಸ್ತನ್ಗೆ 1 ದಿನ ಅಂದ್ರೆ 1,000 ವರ್ಷ, ಪ್ರವಾದಿಗೆ ಎಷ್ಟು ಹೇಳಿ?
ಒಂದೇ ದಿನ ಪಾಸ್ಟ್ ಒಂದು ವರ್ಷ ಒಂದು ವರ್ಷ
ಪ್ರವಾದಿಗೆ 1 ದಿನ ಅಂದ್ರೆ 1 ವರ್ಷ. ಎಲ್ಲಿ ಕೊಟ್ಟಿದ್ದಾರೆ? ಎಜೇಕಿಯೇಲ್ 4:6 ಕೊಟ್ಟ ನೋಡಿ ಅಂತೀನಿ. ಅದಕ್ಕೆ ಔಟ್ ಟು ಸ್ಟಡಿ ದ ಬೈಬಲ್, ಮಾಡ್ತಾ ಹೊರಟಲ್ಲ ಬೈಬಲ್ ಹೆಂಗೆ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದಿ. ನಾಲ್ಕು ಓದಿ.
ಸ್ವೀತಿ,
10 ದಿವಸಗಳನ್ನು ತೀರಿಸಿದ ಮೇಲೆ ಬಲ ಮಗ್ಗುಲಲ್ಲಿ 4:6
ಕರೆಕ್ಟ್ ಓದಿ.
10 ದಿವಸಗಳನ್ನು ತೀರಿಸಿದ ಮೇಲೆ ಬಲಮಗ್ಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರ್ಷ 1ಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ.
ಏನ್ರಿ ಒಂದು ದಿನನ ಒಂದು ವರ್ಷದ ಮೇರೆಗೆ 40 ದಿನ ಏನ್ ಮಾಡೋದು ನೀನು? ನೀನು ಎತ್ಕೊಬೇಕು ಅಲ್ವರಾ ಅಲ್ವರಾ ಅದನ್ನ ಕರ್ತವ್ಯ ಪ್ರೀತಿ ಅಂತ ಸೌರಸ್ವರಗಳೇ. ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ? 1 ವರ್ಷ ಅಲ್ವರಾ. ಹಂಗದ್ರೆ ಏನರ್ಥ ಅಲ್ಲಿ 1260 ದಿವಸಗಳು ಅಂತಂದ್ರೆ ಪ್ರವಾದಿ ಎಣಿಕೆಯಲ್ಲಿ ಹೆಂಗ್ ಗೊತ್ತಾ? 1260 ವರ್ಷಗಳು. ಹಾಗಾದ್ರೆ ಪೇಪಸಿ ಆಳ್ವಿಕೆ ಮಾಡಿರೋದು, ಪೇಪಸಿ ದಬ್ಬಾಳಿಕೆ ಮಾಡಿರೋದು, ದೇವರು ಪರಾತ್ಮನ ಭಕ್ತರನ್ನ ಸವಿಸಿರೋದು, ಪ್ರಮಾಣಗಳನ್ನ ಕಾಲಗಳನ್ನ ಚೇಂಜ್ ಮಾಡೋದು ಬರೀ 1260 ದಿವಸಗಳಲ್ಲ ರೀ, 1260 ವರ್ಷಗಳು. ಸರಿ, ಹಾಗಾದ್ರೆ ಎಲ್ಲಿಗೆ ಆರಂಭ ಆಗಬೇಕು, ಎಲ್ಲಿಗೆ ಅಂತ್ಯ ಆಗಬೇಕು ಅಂದರೆ ಎಲ್ಲಿಗೆ ಅಂತ್ಯ ಎಲ್ಲಿಗೆ ಆರಂಭ ಆಗಬೇಕು ಅಂತಂದರೆ ಏನ್ರಿ ಆ ತಲೆ ಮೇಲೆ ಒಂದು ಕೊಂಬು ಬಂತು ಗೊತ್ತಾ, ಅದು ದೆಸೆಯಿಂದ 3 ಕೊಂಬು ಬೀಳ್ತಲ್ಲ ಅಲ್ಲಿಂದ ಶುರು ಆಗಬೇಕು. ಅಂದರೆ ಹೆರೋಲಿ, ಈಸ್ಟರ್ನ್ ಎಕ್ಸಾಕೇಟ್, ಆಕ್ಸ್ತ್ರಗೋಡ್ಸ್ ಅಂತ 3 ಕೊಂಬು ಬಿತ್ತು. ಆವಾಗಿಂದ ಇದೇನಾಗಬೇಕು, ಸ್ಟಾರ್ಟ್ ಆಗಬೇಕು 1260 ವರ್ಷಗಳು. ಅಥವಾ ಏನ್ರಿ ಮೊದಲನೇ ಸತಿಗೆ ಪ್ರಭುರಾತ್ರಿ ಭೋಜನನ ಪ್ರತಿದಿನ ಮಾಡೋಕ್ಕೆ ಶುರು ಮಾಡ್ತಾರೆ. ವರ್ಷಕ್ಕೊಂದ್ಸತಿ ಬಿಟ್ಬಿಟ್ಟು ಪ್ರತಿದಿನ ಮಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನು ಮಾಡೋಕ್ಕೆ ಶುರು ಮಾಡಿದ್ದೆ 539ನೇ ಕ್ರಿಸ್ತ ಶಕದಲ್ಲಿ. ಅಲ್ಲಿವರೆಗೂ ಪ್ರಭುರಾತ್ರಿ ಭೋಜನನ ವರ್ಷಕ್ಕೊಂದೇ ಸತಿ ಮಾಡ್ತಾ ಇದ್ದವು. ಅಂಡರ್ಲೈನ್ ಮಾಡ್ಕೊಂಡ್ರೆ 539ನೇ ಶಕದ ಕ್ರಿಸ್ತ ಶಕದಲ್ಲಿ ಇದೆಲ್ಲ ಆರಂಭ ಆಗಿದ್ದು. ಹಾಂ, ಇವತ್ತು ಎಷ್ಟೋ ಜನ ಕ್ರೈಸ್ತರು ಅದನ್ನೇ ನಂಬ್ಕೊಂಡು ಬಂದವ್ರು ನೋಡಿ, ಏನರ ಕ್ರಿಸ್ತ ವಿರೋಧಿಯ ಬೋಧನೆಗಳು ಅದರ. ಸರಿ, ಇವಾಗ ನೀವೇ ಲೆಕ್ಕ ಹಾಕಿ 539 ಕ್ರಿಸ್ತ ಶಕದಿಂದ 1260 ವರ್ಷ ಕೂಡಿಸಿದ್ರೆ ಎಲ್ಲಿಗೆ ಬರ್ತದೆ? 1260 ಪ್ಲಸ್ 539 ಆ್ಯಡ್ ಮಾಡಿದ್ರೆ ಎಲ್ಲಿಗೆ ಬರ್ತದೆ?
1799
1790. ತೊಂಬತ್ತು ಅಂದ್ರೆ ಏನಪ್ಪ ಅರ್ಥ ಗೊತ್ತಾ? 1799 ಇಸ್ವಿವರೆಗೂ ಕ್ರಿಸ್ತ ವಿರೋಧಿ ಪೋಪ್ ಭೂಲೋಕದಲ್ಲಿ ರಾಜರ ತರ ಏನ್ ಮಾಡನ್ರಿ ಆಳ್ವಿಕೆ ಮಾಡೋಣ ಮಾಡಿದ್ದಾನ ಆತರ ಅಂದ್ರೆ ಎಸ್ ಮಾಡಿದಾರೆ. ದಯವಿಟ್ಟು ಹೋಗ್ಬಿಟ್ಟು ನಾನು ಸತ್ಯವೇದ ಹೇಳಿರೋದೆಲ್ಲ ಹೋಗಿ ಹಿಸ್ಟ್ರಿಯಲ್ಲಿ ಚೆಕ್ ಮಾಡಿ ಆತರ ಏನ್ ಮಾಡಿದಾನೆ ಆಳ್ವಿಕೆ ಮಾಡಿದಾನೆ. ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ ಇದೆಲ್ಲ ಯಾವಾಗ ಎಂಡ್ ಆಯ್ತು ಗೊತ್ತಾ? 1799 ಎಂಡ್ ಆಯ್ತು. ಹೇಗೆ? ನೈನ್ಟಿ ನೈನಲ್ಲಿ ಏನಾಯ್ತು ಇದು ಎಂಡ್ ಆಯ್ತು. ಹೇಗೆ ಅಂದರೆ ನೆಪೋಲಿಯನ್ ಬೋನಪಾರ್ಟ್ ಇರ್ತಾರೆ, ಅವ್ರೇನು ಮಾಡ್ತಾರೆ ಪೋಪ್ಗೆ ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತಾರೆ. ಪೋಪ್ ಟ್ಯಾಕ್ಸ್ ಕಟ್ಟಲ್ಲ, ನಾನೇ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಪೋಪ್ಗೆ ಏನು ಮಾಡ್ತಾರೆ ಸೀದಾ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಬಿಡ್ತಾರೆ. ಪೋಪ್ ಪಯಸ್ 6 ಆ ಪೋಪ್ನ ಅರೆಸ್ಟ್ ಮಾಡಿಕೊಂಡು ಜೈಲಿಂದ ಜೈಲ್ಗೆ ಏನು ಮಾಡ್ತಾರೆ ನೆಪೋಲಿಯನ್ ಬೋನಪಾರ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿವರೆಗೂ ಪೋಪ್ ಏನು ಹೇಳ್ಕೊಂಡಿರು ಗೊತ್ತಾ? ನನ್ನ ಬಲಗೈನಲ್ಲಿ ಶಾಪಗಳಿದೆ, ಹಿಂಗಂದ್ರೆ ಭಸ್ಮ ಆಗ್ಬಿಡ್ತೀರಾ ಏನ್ರಿ. ಹಾ ಸರಿ, ಬಲಗೈನಲ್ಲಿ ಅಂದ್ರೆ ಏನು ರೈಟ್ ಹ್ಯಾಂಡ್ ಅಲ್ವಾ? ರೈಟ್ ಹ್ಯಾಂಡ್ ಅಲ್ಲಿ ಹಿಂದೆ ಬ್ಲೆಸ್ಸಿಂಗ್ಸ್ ಇದೆ, ಹಿಂಗಂದ್ರೆ ನೀವೆಲ್ಲ ಆಶೀರ್ವಾದ ಬಂದ್ಬಿಡ್ತಾರೆ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೀ ಕರ್ಸಸ್ ಇದೆ, ಶಾಪಗಳಿದೆ, ಹಿಂಗಂದ್ರೆ ನರ್ಕಕ್ಕೆ ಹೋಗ್ಬಿಡ್ತೀರಾ ಅಂತೆಲ್ಲ ಹೇಳ್ತಿದ್ದ. ಇವ್ನು ನೋಡೋಕ್ ನೋಡ್ತಾನೆ ಎದುರ್ಕೊಂಡು ಕೊನೆಗೆ ಏನ್ ಮಾಡ್ತಾನೆ, ಸೀರೆ ಹೋಗ್ಬಿಟ್ಟು ಪೋಪ್ನ ಅರೆಸ್ಟ್ ಮಾಡ್ಬಿಟ್ರು. ರೋಡಲ್ಲಿ ಎಲ್ಲರ ಮುಂದೆ ಕೈಗಳ ಬೇಡಿಂಗ್ ಹಾಕ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಕೊಂಡು ಹೋಗ್ಬಿಡ್ತಾನೆ. ಎಲ್ಲ ನೋಡ್ತಾ ಬನ್ನಿ ಪವರ್ ಅಂತ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಂಗಿದೆ, ರೈಟ್ ಹ್ಯಾಂಡ್ ಅಲ್ಲಿ ಹಿಂಗಿದೆ ಅಂತ ಹೇಳ್ತಾನೆ. ಪೋಪ್ ಏನು ಮಾಡೋಕ್ಕಾಗಲ್ಲ ರೀ, ಅವಾಗ ಜನಗಳಿಗೆ ಗೊತ್ತಾಗ್ಬಿಡ್ತಾರೆ ಪೋಪ್ ಹೇಳಿದ್ದೆಲ್ಲ ಏನ್ರಿ ಸುಳ್ಳು ಅಂತ. ಅವಾಗಿಂದ ಜನಗಳು ಏನ್ ಮಾಡ್ತಾರೆ ಎಚ್ಚರಿಕೆ ಗೊತ್ತಾರೆ, ಪೋಪ್ ಮಾತ್ರ ಏನ್ ಮಾಡೋಕ್ಕಲ್ಲ, ನಂಬಕ್ ಹೋಗಲ್ಲ. ಅಲ್ಲಿವರೆಗೂ ಪೋಪ್ ಸುಪ್ರೀಂ ಏನ್ರಿ ದೇವ್ರ ತಾನೇ ಆಳ್ವಿಕೆ ಮಾಡ. ಅದಕ್ಕೆ ತಮಿಳಲ್ಲಿ ಪೋಪ್ ಒಂದು ಮಾತು ಹೇಳ್ತಾರೆ ಗೊತ್ತಾ, ಪೋಪ್ ಪಾಂಡವರ್ ಅಂತ ಕರೀತಾರೆ ಏನ್ರಿ. ಆ ತರ ಪೋಪ್ ಏನ್ರಿ ಮಾಡೋಣ ರೂಲ್ ಮಾಡೋಣ. 1799 ಎಲ್ಲ ಎಂಡ್ ಆಗೋಯ್ತು ರೀ. 1799ನಲ್ಲಿ ಫಸ್ಟ್ ಟೈಮ್ ಬೈಬಲ್ ಸೊಸೈಟಿ ಅಂತ ಬಂದಿರೋದು. 1799ನಲ್ಲಿ ಏನ್ರಿ ಭಾರತ ದೇಶದಲ್ಲಿ ರಾಜರ ಆಳ್ವಿಕೆ ಎಂಡ್ ಆಯಿತು ಗೊತ್ತಾ ನಿಮಗೆ? ಇವೆಲ್ಲ ಸತ್ಯವೇದಲ್ಲಿಂದ ಪ್ರವಾದನೆ ಮಾತ್ಕೊಳ್ರಿ. ಅದರ ಟಿಪ್ಪು ಸುಲ್ತಾನ್ ದ ಲಾಸ್ಟ್ ಎಂಪರರ್ ಆಫ್ ಇಂಡಿಯಾ ಡೈಡ್ ಇನ್ 1799. ಅದರ ಕರ್ತನಲ್ಲಿ ಪ್ರೀತಿ ಅಂದ ಕೂಡ ಅದಕ್ಕೆ ಪೋಪ್ ಏನ್ರಿ ಪರಾತ್ಪರನ ಭಕ್ತನ ಸವಿ 1799 ಇಸವಿವರೆಗೂ ಏನ್ರಿ ತಾನೇ ದೇವರ ಅಭಿಷಿಕ್ತ ಅಂತ ಅನ್ಕೊಂಡು ಭೂಲೋಕ ತಲೆ ಮಾಡೋದನ್ನು ಆಳ್ವಿಕೆ ಮಾಡೋದನ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಇದ್ರ ಬಗ್ಗೆ ನಮಗೆ ಪ್ರಕಟಣೆಯಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಓದ ನೋಡಿದ್ದೀನಿ. ಇಲ್ಲಿ ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯ ದಯವಿಟ್ಟು ಓದಿ. ಯಾರಾದ್ರೂ ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯ ಓದಿ.
ಸಮುದ್ರದಿಂದ ಮೃಗವು ಹೇರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು.
ಕಂಟಿನ್ಯೂ ಕಂಟಿನ್ಯೂ. ನೆಕ್ಸ್ಟ್
ನಾನು ಕಂಡ ಮೃಗವು ಚಿರತೆಯಂತಿತ್ತು. ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ, ಅದರ ಬಾಯಿ ಸಿಂಹದ ಬಾಯಂತೆಯೂ ಇದ್ದವು. ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು.
ನೋಡ್ರ ಇಲ್ಲಿ ಇದೇ ಪೇಪರ್ಸಿ ಸಾಮ್ರಾಜ್ಯವನ್ನು ಒಂದು ಭಯಂಕರ ಅಂತ ಮುರುಗಿಕೊಳ್ಳಿ ಮಾಡಿದ್ದಾರೆ. ನೋಡಿ ಅದು ಹೆಂಗಿತ್ತು ಅಂತಂದ್ರೆ, ದೇಹ ನೋಡಿದ್ರೆ ಚಿರತೆ ತರ ಇತ್ತಂತೆ, ಬಾಯಿ ನೋಡಿದ್ರೆ ಸಿಂಹದ ತರ ಇತ್ತಂತೆ, ಅದರ ಕೈ ಕಾಲು ಕರಡಿಗಳ ತರ ಇತ್ತಂತೆ ರೀ. ಆದ್ರೆ ಘಟಸರ್ಪ ಇದಕ್ಕೆ ಶಕ್ತಿ ಕೊಡ್ತಂತೆ. ಸರಿ, ಇವತ್ತು ನಾಲ್ಕು ಮೃಗಗಳ ಬಗ್ಗೆ ಇಲ್ಲಿ ಓದಿದ್ರಿ, ಈ ನಾಲ್ಕು ಮೃಗಗಳ ಬಗ್ಗೆ ಇವಾಗ ತಾನೆ ಎಲ್ಲಿ ಓದಿದ್ರಿ ನಾವು? ಕ್ಯಾಪ್ಟನ್ ಯಾರ್ಗರ?
ಏಳನೇ ಅಧ್ಯಾಯ
ಆ, ವೆರಿ ಗುಡ್
ದಾನಿಯೇಲ
ಸರ್. ದಾನಿಯಲ್ಲಿ
7.
ಏಳನೇ ಅಧ್ಯಾಯ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತದ ನಾಲ್ಕು ಮೃಗಗಳು? ಇತ್ತೊಂಡು ನಿಂತೀನಿ. ಅದೇ ಏಳನೇ ಅಧ್ಯಾಯ ಬರುತ್ತೆ, ನಾಲ್ಕು ಮೃಗಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಸಪ್ರೇಟ್ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಒಟ್ಟಾಗಿ ಕೊಟ್ಟಿದ್ದಾರೆ. ಅದು ಹೆಂಗ್ ಗೊತ್ತಾ ಅರ್ಥ? ಪೇಪರ್ಸಿಗೆ ಈ ನಾಲ್ಕು ರಾಜ್ಯಗಳಿಗಿರೋಂಥ ಒಂದು ಸಾಮರ್ಥ್ಯ ಏನಾಗಿತ್ತಂತೆ, ಇತ್ತಂತೆ. ಅಂದರೆ ಪೇಪರ್ಸಿಗೆ ಏನಪ್ಪ ನಾಲ್ಕು ರಾಜ್ಯಗಳಿಗಿರೋಂಥ ಸಾಮರ್ಥ್ಯ ಇತ್ತು ಅಂದರೆ, ಮೊದಲನೇದು ಬಾಬಿಲೋನು, ಮೇದೋ ಪರ್ಷ್ಯಾ, ಗ್ರೀಸು, ಅದರ ಈ ರಾಜ್ಯಗಳಿಗಿರೋಂಥದ್ದೆಲ್ಲ ಸಾಮರ್ಥ್ಯ ಇತ್ತಂತೆ. ಸರಿ, ಏನದು ಅದರ ಏನ್ರಿ? ಸಿಂಹ. ಸಿಂಹ ಏನಕ್ಕೆ ಫೇಮಸ್ಸಾ? ಸಿಂಹ ಏನಕ್ಕೆ ಫೇಮಸ್ ಹೇಳ್ರಿ? ಅಯ್ಯಯ್ಯೋ, ಸ್ಕೂಲ್ಗೆ ಹೋಗಿಲ್ವಾ ಹೇಳ್ರಿ?
ಕಾಡಿನ ರಾಜ ರಾಣಿ.
ಅಯ್ಯೋ, ನಾನೇನು ಕೇಳಬಾರ ಕೇಳ್ಬಿಟ್ಟ, ಎಲ್ ಕೆ ಜಿ ಮಕ್ಳು ಕೇಳಿದ್ರೆ ಹೇಳ್ತಾರೆ. ಅದರ ಸಿಂಹ ಕಾಡಿನ ರಾಜ. ಅದೇ ಥರ ಸಿಂಹದ ಗರ್ಜನೆ ಹೆಂಗಿದೆ ಗೊತ್ತಾ? ಗರ್ಜಿಸಿದ್ರೆ ಎಷ್ಟೋ ಕಿಲೋಮೀಟರ್ ಗಟ್ಟ ಕೇಳ್ಬೇಕ್ರಿ. ಪೋಪಿನ ಒಂದು ಬೋಧನೆಗಳು ಹೆಂಗಿದೆ, ಅವತ್ತು ಗರ್ಜಿಸಿರೋದು ಇವತ್ತು ಎಲ್ಲರ ಕಿವಿಲಿ ಏನಾಗ್ತಾ ಇದೆ, ಬಾರಿಸ್ತಾ ಐತೆ, ಕೇಳಿಸ್ತಾ ಐತೆ. ಅದೇ ದುರ್ಬೋಧನೆಗಳು ನಂಬ್ತಾರೆ. ಎಷ್ಟು ಹೇಳ್ಕೊಟ್ರು ಸರಿ, ಆತ್ಮ ಸಾಯ್ತಾರೆ ಅಂತ ಹೇಳ್ಕೊಟ್ರು, ಆತ್ಮ ಸಾಯ್ತಾರ ಅಂತ ಪ್ರಶ್ನೆ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಬುದರ್, ಆತ್ಮ ಸತ್ತಿದ ತಕ್ಷಣ ನರಕ ಕೊಟ್ಟೈತೆ, ಸ್ವರ್ಗ ಕೊಟ್ಟೈತೆ ಅಂತ ಹೇಳ್ತಾರೆ. ನರಕ ಅಂದ್ರೆ ಏನು ಅಂತ ಹೇಳಿದ್ರೆ ಏನ್ ಕೇಳ್ತಾರೆ, ಇಲ್ಲ ನರಕ ವೇದನೆ ಸ್ಥಳ ಅಂತ ಹೇಳ್ತಾರೆ. ಯಾಕೆ ಇವತ್ತು ಎಷ್ಟೋ ಜನ ಅದೇ ಹೇಳೋದು, ನಿಮ್ಗೂ ಕೇಳಿ ನಾನು, ನೀವು ಎಷ್ಟೋ ಜನ ಏನ್ ಮಾಡ್ತೀರಾ, ಅದನ್ನೇ ಬೈಬಿಟ್ಟು ಹೇಳ್ತೀರಾ. ಯಾಕೆ ಸಿಂಹದ ಗರ್ಜನೆ ನಿಮ್ ಕಿವಿಯಲ್ಲಿ ಏನಾಗ್ತಿರಿ, ಇವತ್ತು ಬಾರಿಸ್ತಾ ಇದೆ ಅದು ಸಿಂಹ. ಅದಕ್ಕೆ ಸಿಂಹಕ್ಕೆ ಏನ್ ಮಾಡಿರೋದಲ್ಲಿ ಅಲ್ಲಿ ಹೋಲಿಕೆ ಮಾಡಿರೋದು ಅಲ್ವರಾ. ಆಮೇಲೆ ಏನ್ರಿ, ಕರಡಿ. ಕರಡಿ ಏನ್ ಗೊತ್ತಾ? ಕರಡಿ ಕೆಲ್ಸಿಗೆ ಹಾಕೊಂಡ್ಬಿಟ್ಟೆ, ತಪ್ಪಿಸ್ಕೊಳೋದು ಕಷ್ಟ ಅಲ್ವರಾ. ಕರಡಿ ಏನೋ ಅಟ್ಟಿಸ್ಕೊಂಡ್ಬಂದ್ರೆ ಏನ್ ಮಾಡ್ಬೇಕು, ಹೆಂಗ್ ತಪ್ಪಿಸ್ಕೊಬೇಕು? ಓ, ಗೊತ್ತಿಲ್ವಾ?
ಓಡ್ಬಾರ್ದು, ನಿಂತ್ಕೋಬೇಕು.
ಹಾ, ಕರಡಿ ನೀವು ಬೆಟ್ಟ ಹತ್ತರೆ ಕರಡಿ ಬೆಟ್ಟ ಹತ್ತರೆ, ಮರ ಹತ್ತರೆ ಮರ ಹತ್ತದೆ. ನೀವು ಸಮುದ್ರದಲ್ಲಿ ಡೈ ಹೊಡೆದ್ಬಿಟ್ರೆ ಸಮುದ್ರಕ್ಕೆ ಡೈ ಹೊಡಿತಾರೆ. ನೀವೆಲ್ಲ ನೋಡಿದ್ರು ಬಿಡಲ್ಲ ಕಡ್ರಿ. ಕರಡಿ ಕಲ್ಲಿ ತಪ್ಪಿಸ್ಕೊಂಬಂದ್ರೆ ಒಂದೇ ಒಂದು ರೀತಿ ಮಾಡಬೇಕು, ಸತ್ತೋದ ಥರ ಮಲಗಿಬಿಡ್ಬೇಕು, ಅದಕ್ಕೆ ಸರೆಂಡರ್ ಆಗಿಬಿಡ್ಬೇಕು. ಆವಾಗೇನು ಕಡ್ರಿ ಹಿಂಗೆ ಬಿಡೋದು? ಇದೇ ಥರ ಪೇಪರ್ಸಿ ಕಲ್ಲಿ ಸಿಗಾಕೊಂಬಿಟ್ರೆ ತಪ್ಪಿಸ್ಕೊಂಡು ಭಾರಿ ಕಷ್ಟ ರೀ. ಪೇಪರ್ಸಿ ಯಾರನ್ನು ಬಿಡ್ತಾನೆ ಇರಲ್ಲ ರೀ. ಅದಕ್ಕೆ ಕರಡಿಯ ಕೈಗಳು ಅಂತಂತ ಏನು ಮಾಡಿದ್ರು ಹೇಳೋದು, ಸಿಂಹದ ಬಾಯಿ ಅಂತ ಹೇಳ್ತಾರೆ. ಸರಿ, ಏನು ಮಾಡ್ತಾರೆ, ಚಿರತೆ ಮೈ ಅಂತ ಹೇಳ್ತಾರೆ. ದೇಹ ಹಂಗೆ ಚಿರತೆ ಥರ ಇತ್ತು, ಚಿರತೆಗೆ ಏನಿರ್ತಾರೆ ಮೈ ಎಲ್ಲ ಚಿಕ್ಕ 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 ಮಚ್ಚೆ ಮಚ್ಚೆ ಮಚ್ಚೆ. ಅದೇನು ಗೊತ್ತಾ ಅರ್ಥ? ಹಾಂ, ಏನ್ರಿ ಜ್ಞಾನ, ಏನ್ರಿ ರೋಮನ್ ಕ್ಯಾಥಲಿಕ್ ಸಭೆಗಳು, ಲೋಕದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ರಿ, ಯಾವುದೋ ಮೂಳೆಗೆ ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಚಿಕ್ಕ ಪುಟಾಣಿ ಒಂದು ಗುಡಿ ಏನಾಗುತ್ತೆ, ಸಭೆ ಇರ್ತಾರೆ ಅದರ ಮಿಷನರಿ ಆಕ್ಟಿವಿಟಿ ಮಾಡಿ ಏನು ಮಾಡಿದ್ರು, ಎಲ್ಲ ಕಡೆ ಸಭೆಗಳೇ ಮಾಡ್ಬಿಟ್ಟು ಸ್ಥಾಪನೆ ಬಿಟ್ರು. ಅದರ ಅದರ ಸೇತನ ಏನು ಮಾಡೋಣ, ತಾನೆಲ್ಲ ದುರ್ಬೋಧನೆಗಳನ್ನ ಎಲ್ಲ ಕಡೆ ಇಟ್ಬಿಟ್ಟಿನ ಮೈ ಎಲ್ಲ ಮಚ್ಚೆಗಳ್ರಿ. ಚಿರತೆಗೆ ಹೆಂಗೆ ಮೈ ಎಲ್ಲ ಮಚ್ಚೆ ಇದೆಯೋ ಆ ಥರನೇ ಮೈ ಎಲ್ಲ ಮರ್ಚೆಗಳು. ಅದರ ರೋಮನ್ ಕ್ಯಾಥಲಿಕ್ ಸಂಸ್ಥೆ, ಪೇಪರ್ಸಿ, ದುರ್ಬೋಧನೆ ಸಭೆಗಳು, ಎಲ್ಲ ಸುಳ್ಳು ಸಭೆಗಳು, ಲೋಕದಲ್ಲಿ ಫುಲ್ಲು ತುಂಬ್ಕೊಂಡ್ಬಿಡೈತ್ರಿ, ದೇವ್ರ ಸತ್ಯದ ಸಭೆಗಳೇ ಇಲ್ಲ. ಸರಿ, ಇದಕ್ಕೆ ಪವರ್ ಕೊಟ್ಟಿದ್ದು ಯಾರೋ? ಇದಕ್ಕೆ ಪವರ್ ಇಲ್ಲ, ಘಟಸರ್ಪ ಪವರ್ ಕೊಡ್ತು. ಅಂದರೆ ರೋಮ್ ರಾಜ್ಯ, ರೋಮ್ ಅಧಿಪತಿ, ಚಕ್ರಾಧಿಪತಿಯೇ ಅವನು ಪೋಪ್ ಪವರ್ ಕೊಟ್ಟಿದ್ದ. ಪೋಪ್ಗೇನೆ ಇಷ್ಟೊಂದು ಪವರ್ ಬಂತು ಅದರ, ಅದನ್ನೇ ಏನು ಹೇಳ್ತಿರೋದು. ಸರಿ, ಈ ಮೃಗಕ್ಕೆ ಏನಾಯ್ತಂತೆ ಇವಾಗ ಓದಿ, ಎಲ್ಲಿ ಪ್ರಕಟಣೆ 13ನೇ ಅಧ್ಯಾಯ 3ನೇ ವಾಕ್ಯ.
ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಕೂತಿದ್ರದ. ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯವು ವಾಸಿಯಾಯಿತು. ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು.
ಏನಪ್ಪ ಇದಿಗೆ ತಲೆಗೆ ಒಂದು ಏಟು ಬಿತ್ತಂತ ರೀ, ಒಂದು ತಲೆಗೆ ಸತ್ತ ಬಿಡ್ಬೇಕಾಯ್ತ್ರಿ ಮೃಗ, ಅದಕ್ಕೆ ಬದುಕ್ ಬಿಡ್ತಂತೆ. ಇದು ನೋಡ್ಬಿಟ್ಟು ಎಲ್ಲ ಆಶ್ಚರ್ಯ ಪಟ್ಬಿಟ್ರಂತೆ. ಏನಪ್ಪ ಇದು ಏಟು ಅಂತಂದ್ರೆ, ಅದೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಹೋದ್ರೆ ಕತ್ತಿಯಿಂದ ದೇವರು ಹೊಡೆದ್ರು ಅಂತ ಹೇಳ್ತಾರೆ. ಕತ್ತಿನಿಂದ, ಕತ್ತಿ ಅಂದ್ರೆ ಬೈಬಲಲ್ಲಿ ದೇವರ ವಾಕ್ಯ, ದೇವರ ವಾಕ್ಯದಿಂದ ಉಪದೇಶಗಳ ಮುಖಾಂತರ ಮಾರ್ಟಿನ್ ಲೂಥರ್ ಕಾಲದಲ್ಲಿ ಕೊಟ್ರು ನೋಡ್ರಿ ಏಟು ಪೇಪರ್ಸಿಗೆ ಅಂದ್ರೆ, ಹಾಳಾಗಿ ಹೋಗ್ಬೇಕಾಯ್ತು ಪೇಪರ್ಸಿ. ಪಾಂಟಿ ಲೂಥರ್ ಏನ್ ಮಾಡಿದ್ರು, ರಿಫಾರ್ಮೇಷನ್ ಶುರು ಮಾಡಿದ್ರು, ಪ್ರೊಟೆಸ್ಟೆಂಟ್ಸ್ ಅಂತ ಡಿನಾಮಿನೇಷನ್ ಬಿಟ್ಟು ಬಂದ್ರು ಅದರ, ಅವಾಗೆ ಪೇಪರ್ಸ್ ಏನ್ ಮಾಡಿದ್ರು, ಸರ್ವನಾಶ ಆಗ್ಬಿಡ್ಬೇಕಾಯ್ತು. ಆದ್ರೆ ಅದು ತಲೆ ಏನಾಯ್ತು ಗುಣ ಆಗ್ಬಿಡ್ತು, ಬಿತ್ತಂತ ಏಟೋ ವಾಸಿ ಆಗೋಯ್ತು. ಹೇಗೆ ವಾಸಿ ಆಯ್ತು ಗೊತ್ತಾ? ರೋಮನ್ ಕ್ಯಾಥಲಿಕ್ನ ಪ್ರೊಟೆಸ್ಟ್ ಮಾಡಿ ಪ್ರೊಟೆಸ್ಟೆಂಟ್ಸು ಹೊರಗಡೆ ಬಂದರು, ಅದಕ್ಕೆ ಅವ್ರಿಗೆ ಪ್ರೊಟೆಸ್ಟೆಂಟ್ಸ್ ಅಂತ ಕರೆಯೋದು. ಅದರ ಯಾರು ಇವಾಗ ಇದಾರಲ್ಲ 750 ಡಿನಾಮಿನೇಷನು, ಪೆಂಟಿಕಾಸ್ಟು, ಸಿ ಎಸ್ ಐಯು, ಬ್ಯಾಪ್ಟಿಸ್ಟು, ಲೂತ್ರನ್ನು, ಕ್ಯಾಲ್ವಿನಿಸ್ಟು, ಇವರೆಲ್ಲ ಏನ್ರಿ ಪ್ರೊಟೆಸ್ಟೆಂಟ್ಸ್.
ಪ್ರೊಟೆಸ್ಟೆಂಟ್ಸ್
ಆದರೆ
ಪ್ರೊಟೆಸ್ಟೆಂಟ್
ಇವ್ರೇನು ಒಳ್ಳೆಯವರಾ? ಇವ್ರೇನು ಇವ್ರೇನು ಮಾಡೋದಿಲ್ವ ಅಂತಂದರೆ, ಇವ್ರೇನು ಗೊತ್ತಾ ಮಾಡಿದ್ರು, ಬಿಟ್ಟು ಬರೋವರೆಗೂ ಚೆನ್ನಾಗಿದ್ರು. ಬಿಟ್ಟು ಬಂದ್ಮೇಲೆ ಏನು ಮಾಡಿದ್ರು, ಇವರು ಲೀಡರ್ ಎಲ್ಲ ಯಾವಾಗ ಸತ್ತೋಗ್ಬಿಟ್ರು, ಇವರು ತಿರ್ಗಾ ಏನು ಮಾಡಿದ್ರು, ಪೇಪರ್ಸಿಯ ದುರ್ಬೋಧನೆಗಳನ್ನೇ ಮಾಡೋಕ್ಕೆ ಶುರು ಮಾಡಿದ್ರು. ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಅವರು ವಿಗ್ರಹಾರಾಧನೆ ಮಾಡೋಕ್ಕೆ ಕಂಟಿನ್ಯೂ ಮಾಡಿದ್ರು, ಇವರು ವಿಗ್ರಹಾರಾಧನೆ ಮಾಡೋದನ್ನ ಸ್ಟಾಪ್ ಮಾಡಿದ್ರು. ಅದು ಬಿಟ್ಟರೆ ರೋಮನ್ ಕ್ಯಾಥಲಿಕ್ಕು ಪ್ರೊಟೆಸ್ಟೆಂಟ್ಸ್ಗೂ ಇವತ್ತು ಏನಂದ್ರೆ ಏನೂ ವ್ಯತ್ಯಾಸ ಇಲ್ಲ ರೀ, ಎಲ್ಲ ಸೇಮ್ ದುರ್ಬೋಧನೆಗಳೇ. ಅದಕ್ಕೆ ಹೇಳೋದು, ತಲೆಗೆ ಕೊಟ್ಟಂತ ಏಟ್ ಏನಾಯ್ತು, ವಾಸಿ ಆಗೋಯ್ತು. ಇದು ನೋಡಿ ಜಗತ್ತು ಏನ್ ಮಾಡ್ಬಿಟ್ರಂತೆ, ಆಶ್ಚರ್ಯ ಪಟ್ಬಿಟ್ರಂತೆ. ಅಲ್ವರ ಅದಕ್ಕೆ ಕರ್ತನಿ ಪ್ರೀತಿ ಅಂತ ಸರಸಗಳೇ, ನಾಲ್ಕನೇ ವಾಕ್ಯ ಓದಿಂತೀನಿ, ಜಲ್ದಿ ಓದಿ. ಪ್ರಕಟಣೆ 13:4 ಜಲ್ದಿ ಓದ್ರಿ ಯಾರಾದ್ರ.
ಘಟಸರ್ಪನು
ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದ್ದರಿಂದ
ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾದರು, ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ ಈ ಮೃಗಕ್ಕೆ ಸಮಾನರು ಯಾರು, ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು.
ನೋಡ್ರ ಈ ಮೃಗಕ್ಕೆ ಸಮಾನರು ಪೇಪರ್ಸ್ ತಮ್ಮ ಎದುರಿಸಕ್ಕೆ ಸಾಧ್ಯನಾ? ಅದು ಈಕ್ವಲ್ ಆಗಿ ಯಾರ ಇದಾರ? ದೇವ್ರ ಥರನೇ ಆಳ್ಕೊಳಿಕೆ ಮಾಡಿಕೊಂಡು, ದೇವ್ರು ಅಂತ ಹೇಳಿಕೊಂಡು ಗರ್ಭಗುಡಿ ಕೂತ್ಕೊಂಡು ಆಳ್ವಿಕೆ ಮಾಡ್ಬಿಟ್ರಲ್ಲಪ್ಪ. ಸಭೆಯಲ್ಲೇ ಬಂದು ಸಭೆಯಲ್ಲಿ ಯೇಸು ಕ್ರಿಸ್ತನ ಹೆಸರು ಹೇಳ್ಕೊಂಡೆ ಬೈಬಲ್ ಇಪ್ಪಿಸ್ಕೊಂಡು ಏನು ಮಾಡ್ಬಿಟ್ರು ಮಾಡ್ಬಿಟ್ರಲ್ಲ, ಅತ್ಯಾಶ್ಚರ್ಯ. ಆಮೇಲೆ ನೆಕ್ಸ್ಟ್ 5 ಮತ್ತೆ 6.
ಬಡಾಯಿ ಮಾತುಗಳನ್ನು ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು.
ಸೇಮ್ ನೋಡಿ ಅಂತೀನಿ, ದಾನಿಯಲ್ ಪುಸ್ತಕದಲ್ಲಿ ಹೇಳ್ತಾರೆ ಅದೇ ಮಾತು, ಅದೇ ಬಾಯಿ. ಚಿಕ್ಕ ಕೊಂಬು, ಮನುಷ್ಯನಿಗೇನಂತ ಬಾಯಿ ಇತ್ತು, ಮನುಷ್ಯನಿಗೆ ಕಣ್ಣಿತ್ತು. ಆಮೇಲೆ
ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು.
ಅದಕ್ಕೆ ಹೇಳಿದ್ದು ಸೇಮ್ ಪೇಪರ್ಸಿ ಸಿಸ್ಟಮ್ ಸಮಯಗಳನ್ನ ಹೇಳ್ತದೆ. 42 ತಿಂಗಳು ಅಂತಾರೆ 3.5 ವರ್ಷ. 3.5 ವರ್ಷ ಅಂದ್ರೆ 1260 ದಿವಸಗಳು, ಅಂದ್ರೆ 1260 ವರ್ಷಗಳು ಆಳ್ವಿಕೆ ಮಾಡಕ್ಕೆ ದೇವ್ರು ಪರ್ಮಿಷನ್ ಕೊಟ್ಟರಂತೆ. ಆಮೇಲೆ ಕಂಟಿನ್ಯೂ ಮಾಡಿಬೋದು, ನನಗಿಷ್ಟ.
ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನೂ ದೂಷಿಸಿತು.
ನೋಡ್ರ ದೂಷಿಸ್ತು ದೇವ್ರನ್ನೇ ದೂಷಿಸ್ತಾರೆ. ಹೆಂಗೆ ದೇವ್ರನ್ನ ಕೆಟ್ಟವ್ರಾಗಿ ಬೈದಿಲ್ಲ, ದೇವ್ರಿಗಿರ ಮಹಿಮೆ ಗೌರವ ಟೈಟ್ಲ್ಗಳನ್ನೆಲ್ಲ ಇವ್ರಿಗೆ ಎತ್ಕೊಂಡ್ರೆ ಏನಾದಂಗೆ ಆಯ್ತು? ದೇವ್ರನ್ನ ದೂಷಣೆ ಮಾಡ್ದಂಗೆ, ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಏನಂಗೆ ಆಯ್ತು? ದೇವ್ರಿಗೆ ದೂಷಣೆ ಮಾಡ್ದಂಗೆ ಬೈಬಲ್ ಇಲ್ದಿರೋದೆಲ್ಲ ಮಾಡಕ್ ಶುರು ಮಾಡಿದ್ರು. ಅವಾಗ ಇಂಡೈರೆಕ್ಟ್ ಆಗಿ ಯಾರಿಗೆ ದೂಷಣೆ ಆಯ್ತು ಅದರ? ದೇವ್ರಿಗೆ. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನಿಮ್ಮ ಒಳ್ಳೆ ಕಾರ್ಯಗಳನ್ನ ನೋಡ್ಬಿಟ್ಟು ಏನ್ಲಿ ಜನಗಳು ಏನ್ಬಿಡಲಿ ದೇವ್ರನ್ನ ಮಹಿಮೆ ಪಡಿಸೋಂತರಾಗಿರಿ ಅಂತ ಹೇಳ್ತಾರೆ. ಅದೇ ಥರ ನಮ್ಮ ಕೆಟ್ಟ ಕಾರ್ಯಗಳು ಹೋಗ್ಬಿಟ್ಟು ದೇವ್ರನ್ನ ಮಾಡ್ತಾರೆ, ಹಂಗಾರೆ ದೂಷಿಸ್ತಾರೆ ಅಂತಂದ್ರೆ ಅರ್ಥ. ಅದನ್ನೇ ಮಾಡಿದ್ರು ಇವರು. ಇವಾಗ ಓದಿ 11ನೇ ವಾಕ್ಯ ಓದಿ ಬಿದ್ದೆ. ನೆಕ್ಸ್ಟ್ ಏನಾಯ್ತಂತೆ? ಪ್ರಕಟಣೆ 13:11 ಬಿದ.
ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ಟಗರಿಗಿರುವಂತೆ ಎರಡು ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತಾಡಿತು.
ನೋಡ್ರ ಇನ್ನೊಂದು ಮುಖ ಯಾರು ಬರೋದು ನೋಡಂತೆ, ಅದು ನೋಡಕ್ಕೆ ಹೆಂಗಿದೆ, ಟಗ್ರ ತರ ಇದೆ ಪಾಪ, ಕುರಿ ಮರಿ ರೀ. ಅದರ ಟಗ್ರ ತರ ಇದೆ, ಇನ್ನೋಸೆಂಟ್ ನೋಡಕ್ಕೆ, ಮೃಗ ತರ ಇಲ್ಲ ರೀ. ಆದ್ರೆ ಏನಪ್ಪ ಅಂದ್ರೆ ತಲೆ ಮೇಲೆ ಎರಡು ಕೊಂಬ ಐತೆ ಅಂತ ನೋಡಿ, ಅದಕ್ಕೆ 10 ಕೊಂಬ ಐತಿ, ಇದು ಹೇಳಿದೆ ತಲೆ ಮೇಲೆ ಎರಡು ಕೊಂಬ ಐತಂತೆ. ಆದ್ರೆ ಇದ್ರ ಮಾತು ಹೆಂಗಿದೆ ನೋಡ್ರಿ ಅಂತೀನಿ, ಘಟಸರ್ಪ ತರನೇ ಮಾತಾಡಿದ್ರಿ. ಘಟಸರ್ಪ ಯಾವುದು? ದಾನಿಯಲ್ಲು 7ನೇದಲ್ಲಿ ಕೊನೆ ಮೃಗ ರೋಮನ್ ಕ್ಯಾಥಲಿಕ್. ಸೇಮ್ ನೋಡಕ್ ಮಾತ್ರ ಪುಟಾಣಿ ಚಿಕ್ಕ ಕುರಿ ಮರಿ ತರ ಇದೆ, ಮಾತೆಲ್ಲ ಯಾವ ತರ ಅಂತೆ? ಏನ್ರಿ ರೋಮನ್ ಕ್ಯಾಥಲಿಕ್ ತರನೇ ಮಾತಾಡೋದು, ಇದು ಯಾವ್ದು ಗೊತ್ತಾ? ಇದು ಇದೇ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಐತೆ ನೋಡ್ರಿ ಅಂತೀನಿ. ಹೆಂಗಿದೆ ಕುರಿ ಮರಿ ತರ ಇದೆ, ಅಯ್ಯೋ ತುಂಬಾ ಮುಗ್ಧಾರಿ, ತುಂಬಾ ಏನು ಉಪವಾಸ ಮಾಡೋದು, ಪ್ರಾರ್ಥನೆ ಮಾಡೋದು, ಕರ್ತನೇ ಸ್ತೋತ್ರ ಅಲುಲಿಯ ಅಮೇನ್ ಅಲ್ವರ? ಏನ್ರಿ ಉಪವಾಸ ಕೂಟಗಳು, ಪ್ರಾರ್ಥನೆಗಳು, ಏನು ಅಯ್ಯೋ ಕಾಲಗಟ್ಟಲೆ ಏನ್ ಮಾಡೋದು, ಬೈಬಲ್ ಓದೋದು ಆಯ್ತಾ? ಏನು ಅರ್ಥ ಆಗಲ್ಲ, ಮಾತುಗಳೆಲ್ಲ ಹೆಂಗಿದೆ ಅಂತೆ. ಆದ್ರೆ ಎಲ್ಲ ಅದೇ ಬೋಧನೆಗಳು ಅಲ್ವರ, ಸೇಮ್ ಬೋಧನೆ. ಅವ್ರು ದಿನ ಮಾಡ್ತಾರೆ ಪ್ರಭುರಾತ್ರಿ, ಇವ್ರು ತಿಂಗಳು ಒಂದ್ಸತಿ ಮಾಡೋದು, ಅವರು ನರ್ಕ ನಂಬ್ತಾರೆ, ಇವ್ರು ನರ್ಕ ನಂಬುದು, ಇವ್ರು ಆತ್ಮ ಸಾಯಿಲ್ಲ ಅಂತ ಹೇಳೋದು, ಇವ್ರು ಆತ್ಮ ಸಾಯಿಲ್ಲ ಅಂತ ಹೇಳೋದು ಅದರ ಏನ್ರಿ. ಅವರು ಕ್ರಿಸ್ಮಸ್ ಮಾಡೋದು, ಇವರು ಕ್ರಿಸ್ಮಸ್ ಮಾಡೋದು, ಅವರು ಗುಡ್ ಫ್ರೈಡೇ ಮಾಡೋದು, ಇವರು ಗುಡ್ ಫ್ರೈಡೇ ಮಾಡೋದು. ಏನಪ್ಪ ವ್ಯತ್ಯಾಸ ಅಂದ್ರೆ, ವಿಗ್ರಹ ಆರಾಧನೆ ಒಂದೇ ಮಾಡಲ್ಲ, ಅಷ್ಟೇ ಬಿಟ್ಟು ಮಿಕ್ಕಿದೆಲ್ಲ ಐತೆ ನೋಡಿರ್ತೀನಿ. ಅದಕ್ಕೆ ಹೆಂಗ್ ಮಾತಾಡ್ತಾರಂತೆ, ಘಟಸರ್ಪ ಥರನೇ ಮಾತಾಡೋದಂತೆ ಅಲ್ವರ. ಆಮೇಲೆ ನೆಕ್ಸ್ಟ್ ಬದ 12ನೇ ವಾಕ್ಯ ಓದಿ ಬಿದ್ದಾರ.
ಈ ಮೃಗವು ಮೊದಲನೆಯ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲೇ ನಡೆಸುತ್ತದೆ.
ನೋಡ್ರ ಇದು ಹೆಂಗಿದೆಪ್ಪ ಅಂದ್ರೆ, ಈ ಮೃಗ ಮೊದಲನೇ ಮೃಗ ಇತ್ತಲ್ಲ ಯಾವ್ದೋ ಪ್ರಕಟಣೆ 13:1 ನೋಡಿದ್ಲ, ಮೊದಲನೇ ಮೃಗ ಆ ಮೃಗದ ತರನೇ ಅಧಿಕಾರ ಅದ್ ಮುಂದೆನೆ ನಡೆಸ್ತಾರಂತೆ ನೋಡ್ರಿ. ಸೇಮ್ ಪ್ರೊಟೆಸ್ಟೆಂಟ್ಸ್ ಎಲ್ಲ ಏನಾಗ್ಬಿಟ್ಟಾರೆ ಇವತ್ತಂದ್ರೆ ರೋಮನ್ ಕ್ಯಾಥಲಿಕ್ ತರನೇ ಆಗ್ಬಿಟ್ಟಾರೆ, ಏನು ವ್ಯತ್ಯಾಸ ಇಲ್ಲ. ಅದಕ್ಕೆ ಹೇಳೋದು ನೆಕ್ಸ್ಟ್ ಆಮೇಲೆ.
ಇದು ಮರಣಕರವಾದ ಗಾಯವಾಸಿಯಾದ ಮೊದಲನೆಯ ಮೃಗಕ್ಕೆ ಭೂಲೋಕವು ಭೂನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂಥದ್ದಾಗಿದೆ.
ನೋಡ್ರ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಏನ್ರಿ ಇನ್ ಮುಂದಕ್ಕೆ ಬರೋದಿನೆಲ್ಲ ಹೇಳೋದು, ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ರೋಮನ್ ಕ್ಯಾಥಲಿಕ್ ಸಂಸ್ಥೆ ಇಬ್ರು ಒಂದಾಗ್ತಾರೆ ನೋಡ್ರಿ ಅಂತೀನಿ. ಒಂದಾಗ್ಬಿಟ್ಟು ಏನಪ್ಪಾ ಮಾಡ್ತಾರೆ ಅಂದ್ರೆ, ಎಲ್ಲಾರು ಏನ್ ಮಾಡ್ಬೇಕು ಆ ಮೃಗವನ್ನು ನಮಸ್ಕರಿಸ್ಬೇಕು, ಆ ತರ ಕಾಲ ಬರ್ತದ್ರಿ. ಇದು ಫ್ಯೂಚರ್ ಆಗ್ತಾರೆ ನೋಡ್ರಿ ಅಂತೀನಿ. ಅದರ ಇದ್ರ ಬಗ್ಗೆ ನಾವು ಸ್ಟಡೀಸ್ ಇದೆ, ದೇವ್ರ ಚಿತ್ರ ಮುಂದಕ್ಕೆ ಓದೋಣ. ಆದ್ರೆ ಇವಾಗ ನಾವೇನ್ ಮಾಡೋಣ, ಮುಖ್ಯವಾಗಿರೋ ಪಾಯಿಂಟ್ಗೆ ಬರೋಣ, 666 ಬರೋಣ. ಓದಿಂತೀನಿ ಇಲ್ಲಿ 13ನೇ ವಾಕ್ಯ ಓದ್ಬೋದು ನೆಕ್ಸ್ಟ್. ಹಾ
ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ. ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆಯಾದರೂ ಮಾಡುವುದು.
ನೋಡ್ರ ಮಹತ್ ಕಾರ್ಯಗಳನ್ನ ಮಾಡ್ತಾರೆ ಅಂತ ಅದಿ ಹೇಳೋದು ನಾವು. ಇವತ್ತು ಮಹತ್ ಕಾರ್ಯಗಳು ಯಾರು ಮಾಡೋದು? ರೋಮನ್ ಕ್ಯಾಥಲಿಕ್ ಮಾಡ್ತಾರೆ. ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಆ ಕುರಿ ಮರಿನೇ ಮಾಡ್ತಾರೆ ನೋಡ್ರಿ ಅಂತೀನಿ. ಅದಕ್ಕೆ ಇದುವರೆಗೂ ಇಲ್ದಿರಂತ ಮಹತ್ ಕಾರ್ಯಗಳು ಸಡನ್ ಆಗಿ ಯಾವ ಉಟ್ಕೊಂಡಿದೆ ಯೋಚನೆ ಮಾಡಿದ್ರ ಏನ್ರಿ. ಹಾ ರೋಮನ್ ಕ್ಯಾಥಲಿಕ್ ಇಂದ ಬಿಟ್ಟು ಬಂದಿದ್ದ ಪ್ರೊಟೆಸ್ಟೆಂಟ್ಸ್ ಅಲ್ಲಿವರೆಗೂ ಆ ಮಹತ್ ಕಾರ್ಯಗಳಿಲ್ಲ, ಅದ್ಭುತ ಕಾರ್ಯಗಳಿರಲಿಲ್ಲ. ಇವ್ರು ಬಂದಿದ ಮೇಲೆ ಮಹತ್ ಕಾರ್ಯಗಳು ಶುರು ಆಯ್ತು ನೋಡಿ. ಪ್ರವಾದನೆ ಮಾತಿಗೆ ನೆರವೇರ್ತಾರೆ ನೋಡಿದ್ವಿ. ಯಾಕೆ ಇದು ಸೇತಾನ್ ಮಾಡ್ತಾರಾದ್ರೆ ದೇವ್ರು ಮಾಡ್ತಾರಲ್ಲ, ಅದಕ್ಕೆ ಅದ್ಭುತ ಕಾರ್ಯಗಳಂತ ಪಾಠನೇ ಓದ್ಬಿಡ್ತೀರಲ್ವಾ. ಹಾ ಯೇಸು ಕ್ರಿಸ್ತ ಮಾಡಿದಂಥ ಅದ್ಭುತ ಕಾರ್ಯಗಳಿಗೂ ಇವತ್ತು ಇವ್ರು ಮಾಡೋಂಥ ಅದ್ಭುತ ಕಾರ್ಯಗಳಿಗೇನಿದೆ ವ್ಯತ್ಯಾಸ ಐತೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳೇ, ನಾ ಮುಂದಕ್ಕೆ ಓದಿ ಇವಾಗ ಅಂತೀನಿ 14:15 ಬುದ್ಧನ.
ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ.
ನೋಡ್ರ ಇವತ್ತು ಎಲ್ಲಿ ಪ್ರೊಟೆಸ್ಟೆಂಟ್ಸ್ ಎಲ್ಲಿ ಮಾಡ್ತಾರೆ ಮಹತ್ ಕಾರ್ಯಗಳನ್ನ? ಹಾ ರೋಮನ್ ಕ್ಯಾಥಲಿಕ್ ಮುಂದೆನೆ ಮಾಡೋದು. ಯಾಕೆ ಬರ್ರಿ ಬರ್ರಿ ನೀವೆಲ್ಲ ಏ ಬಿಟ್ಬಿಡ್ರಿ, ವಿಗ್ರಹ ಅಂತ ಬಿಟ್ಬಿಡ್ರಿ ಅಂತಂದ್ಬಿಟ್ಟು ಅದರ. ಹಾ ಅವ್ರ ಮುಂದೆನೆ ಮಾಡಿಬಿಟ್ಟು ನಂಬತಕ್ಕಾಗಿ ಮಾಡ್ತಾರಂತೆ, ಮರಳುಗೊಳಿಸ್ತಾರಂತೆ ನೋಡ್ರಿ. ಆಮೇಲೆ 15ನೇ ವಾಕ್ಯ ಬದರ್. ಹಾ
ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು.
ಓ ನೋಡಪ್ಪ ಎಷ್ಟಪ್ಪ ಪವರ್ ಇದೆ ಅಂದ್ರೆ, ಅದಕ್ಕೆ ಜೀವ ಕೊಡ್ಬೋದು ಅಂತಂದ್ರಿ, ಅಷ್ಟು ಪವರ್ ಇದೆ ಅಂತ. ಆಮೇಲೆ ನೆಕ್ಸ್ಟ್.
ಆ ಮೃಗದ ವಿಗ್ರಹವು ಮಾತಾಡುವುದು, ತನಗೆ ನಮಸ್ಕರಿಸುವವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು.
ನಮಸ್ಕರಿಸದವರಿಗೆ ಮರಣದಂಡನೆ ಆಗುವಂತೆ ಅಂದ್ರೆ. ಹಾ ಆಮೇಲೆ ನೆಕ್ಸ್ಟ್ ಬತ್ತಾರ.
ಈ ಎರಡನೆಯ ಮೃಗವು ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ.
ನೋಡ್ರ ಏನಂತ ಆಜ್ಞೆ ಮಾಡ್ತಾರೆ ಅಂತಂದ್ರೆ, ಏನ್ರಿ ಎಲ್ಲಾರು ಏನ್ರಿ ಆ ಮುದ್ರೆ ನಿಮ್ ಮಾಡ್ಬೇಕು. ಹಾ ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಎಲ್ಲರೂ ಏನ್ ಮಾಡ್ಬೇಕಂತೆ, ತನ್ನ ಬಲಗೈಯಲ್ಲಿ ತನ್ನ ಹಣೆ ಮೇಲೆ ಏನ್ರಿ ಹಾ ಆ ಮೃಗದ ಏನ್ ಮಾಡ್ಬೇಕಂತೆ ಗುರುತನ್ನು ಹಾಕಿಸಿಕೊಳ್ಳಬೇಕು. ಹಾಕಿಸ್ಕೊಂಡಿರಿದ್ರೆ ಏನಾಯ್ತದೆ? ಕಂಟಿನ್ಯೂ ಮಾಡಿ ನೆಕ್ಸ್ಟ್. ಹಾ
ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ.
ಹಾ ನೋಡ್ರ
ಇದು
ಅದೇ ಹೇಳ್ತಾರೆ, ಆ ಮೃಗದ ಗುರುತು ಯಾರಿಗೆ ಇಲ್ಲವೋ ಅವ್ರೇನ್ ಮಾಡಂಗಿಲ್ಲವಂತೆ, ಕ್ರಯ ವಿಕ್ರಯ ಮಾಡಂಗಿಲ್ವಂತೆ. ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ, ಇದನ್ನ ಬಾರ್ ಕೋಡ್ ಹೇಳೋದು, ಇದೇ ಹೇಳೋದು ಬಾರ್ ಕೋಡ್ಗೆ. ಯಾಕೆ ಕ್ರಯ ವಿಕ್ರಯ ಬದರ್ ನೆಕ್ಸ್ಟು ಫ್ಯೂಚರ್ ಬರ್ತಾ ಬದರ್ ಆಂಟಿ ಕ್ರೈಸ್ಟ್ ಬರ್ತಾನೆ ಒಬ್ಬನೇ ಮನುಷ್ಯ, ಅವ್ನ ಏನ್ ಮಾಡ್ಬಿಡ್ತಾ ಬದರ್ ಸ್ಟ್ರಿಕ್ಟ್ ರೂಲ್ ತರ್ತಾನೆ, ಸೀಲ್ ಇದ್ರೆ ಮಾತ್ರ ಬದರ್ ಟ್ರಾನ್ಸಾಕ್ಷನು, ಇಲ್ಲಾಂದ್ರೆ ಟ್ರಾನ್ಸಾಕ್ಷನ್ ಇಲ್ಲ ಬದರ್, ಕ್ರಯ ವಿಕ್ರಯ ಮಾಡಂಗಿಲ್ಲ, ಸೇಲ್ ಪರ್ಚೇಸ್ ಇಲ್ಲ, ಮಾರ್ಕೆಟಲ್ಲಿ ಏನು ಮಾಡಂಗಿಲ್ಲ, ಅದಕ್ಕೆ ಬಾರ್ ಕೋಡ್. ಇವ್ರನ್ನ ಎಲ್ಲ ಕಡೆ ಬಾರ್ ಕೋಡ್ ಮಾಡಿದೆ, ಅದು ಬಾರ್ ಕೋಡ್ ಸೇತಾಂದು ಬದರ್ ಅಂತ ಏನು ಮಾಡ್ತಾ ಹೇಳ್ತಾರೆ. ಇದಕ್ಕೆ ಹೇಳೋದು ಇಬ್ಬೋದು ನೀವೇ ವ್ಯವಸ್ಥೆ ಮಾಡ್ರಿ. ಇವಾಗ ಮಾರ್ಕೆಟಲ್ಲಿ ಅಕ್ಕಿ ತೊಗೊಂಡ್ರೆ ಏನು, ಎಣ್ಣೆ ತೊಗೊಂಡ್ರೆ ಏನು, ಬೇಳೆ ತೊಗೊಂಡ್ರೆ ಏನು, ಸೇತಾನಿಗೆ ಇದೇನ ವ್ಯತ್ಯಾಸ ಬರ್ತದ? ತಗೊಂಡ್ರೆ ಏನು, ತಗೊಂಡಿರ ಏನಂತೆ, ಸೇತಾನಿಗೆ ಇದು ಕಟ್ಕೊಂಡು ಏನಾಗ್ಬೇಕೈತೆ? ನೀವು ಹೇಳ್ರಿ ಯೋಚನೆ ಮಾಡಿ, ಸೇತಾನಿಗೆ ಇದು ಕಟ್ಕೊಂಡು ಏನಾಗ್ಬೇಕಾಯ್ತಾ? ಅವನಿಗೆ
ಇಲ್ಲ.
ಬೇಕಾಗಿರೋದೇನು, ನಾವು ಸತ್ಯ ಅಂತ ತಿಳಿಬಾರ್ದು. ಕರೆಕ್ಟಾ? ಹಾ ಹೌದಾ ಇಲ್ವಾ? ಶೇತಾನ್ಗೆ
ಹೌದು.
ಆಹಾರ ತಿನ್ನೋದ್ ಬಗ್ಗೆ ಗಮನ ಇದೆಯಾ, ಅಥವಾ ಆತ್ಮಿಕ ಆಹಾರ ನಾವು ಎಲ್ಲಿ ತಿನ್ಬಿಡ್ತಿರೋ ಅಂತ ಗಮನ ಇದೆಯಾ ಅವನ್ಗೆ?
ಆತ್ಮಿಕ ಆಹಾರ
ಆತ್ಮಿಕ
ಆಹಾರ
ಅಲ್ವರ. ಹಾಗಾದ್ರೆ ಶೇತಾನು ಅಡಿಗೆ ಸಾಮಾನು ಕೊಡ್ದಿರ ಇರ್ಲಿ, ಹಾ ಮಾರ್ಕೆಟಲ್ಲಿ ಏನೋ ಸಾಮಾನು ಸೇಲ್ ಆಗದಿರ್ಲಿ ಅಂತ ಅದ್ ಬಗ್ಗೆ ಚಿಂತೆ ಚಿಂತ ಅಂತಾನ? ಅಯ್ಯೋ ಇಡೀ ಲೋಕನೇ ಒಂದು ಪ್ರಪಂಚ ದೇವ್ರಿ ಅವನು, ಏನ್ ಬೇಕಾದ್ರೆ ಮಾಡ್ಕೊಂಡ್ರೆ ಏನ್ ಬೇಕಾದ್ರೆ ಮಾಡ್ಕೊಂಡು ಬಿಟ್ಬಿಡ ಅವನೇ. ಆದ್ರೆ ಮಾರ್ಕೆಟಲ್ಲಿ ಯಾವ್ದು ಮಾರಾಟ ಆಗ್ಬಾರ್ದು, ಸತ್ಯವೇದದ ಸತ್ಯ ವಾರ್ತೆಗಳು ಏನಾಗ್ಬಾರ್ದು, ಮಾರಾಟ ಆಗ್ಬಾರ್ದು ಅಲ್ವರ. ಸೇತಾನ್ ಬಿಡ್ತಾನ ಸತ್ಯನ ಮಾರಾಟ ಮಾಡಕ್ಕೆ? ಹಾ ಇಲ್ಲ, ಅವನ ಆಪೋಸಿಟ್ ಆಗಿ ಇರೋದೇ ಯಾವುದಕ್ಕೆ ಅಂದ್ರೆ ಬೈಬಲ್ ಅಲ್ಲ ರೀ, ಬೈಬಲ್ ಏನಂತ ಸತ್ಯಕ್ಕೆ. ನೋಡಿ ಇವತ್ತು ನೀವು ಎಷ್ಟೋ ಜನ ಕ್ರೈಸ್ತರುಗಳು ಅಂದ್ರೆ ನೀವು ಎಷ್ಟೋ ಜನ ಎಷ್ಟೋ ವರ್ಷದಿಂದ ಬೈಬಲ್ ಇಟ್ಕೊಂಡು ತಿರುಗಾಡಿದ್ರ, ಈ ಸತ್ಯ ಎಲ್ಲ ಯಾವತ್ತರ ಕೇಳಿದಿರ ನೀವು? ನೀವು ಗ್ರಹಿಸ್ಕೊಂಡಿದ್ರ ಹೋಗ್ಲಿ? ಹಾ
ಇಲ್ಲ ರೀ.
ಹಾ, ಯಾಕೆ ಅಂತಂದ್ರೆ ಸೇತಾನ್ ನಿಮ್ ಕಣ್ಗಳನ್ನ ಮಂಕ್ ಮಾಡ ನೋಡ್ರಿ. ಅದರ ಸಭೆಗೆ ಕಳಿಸ್ತಾನೆ, ಕೈನ ಬೈಬಲ್ ಕೊಟ್ಟೇ ಕಳಿಸ್ತಾನೆ, ಕಣ್ಗಳೇನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಮಂಕ್ ಮಾಡ್ಬಿಟ್ಟ ನೋಡಿರ್ತೀನಿ. ಅದನ್ನ ಹೇಳೋದು ಈ ಮುದ್ರೆ ಯಾರಿಗಿಲ್ವೋ ಕ್ರಯ ವಿಕ್ರಯ ಮಾಡಂಗಿಲ್ಲ. ಹಾಗಾದ್ರೆ ಇವತ್ತು ಮಾರ್ಕೆಟ್ಲಿ ಕ್ರಯ ವಿಕ್ರಯ ಮಾಡ್ತಾ ಇರೋದಿಲ್ಲ ಯಾರೋ. ಹಾ, ಆತ್ಮಿಕ ಬೋಧನೆ ಕೊಡೋದು, ಆತ್ಮಿಕ ಬೋಧನೆ ತಗೊಳೋದು ಯಾರು ಗೊತ್ತಾ? ಯಾರಿಗೆ ಸೀಲ್ ಇದೆಯೋ ಅವರೇ. ಆದ್ರೆ ಅದಕ್ಕೆ ನೋಡ್ಬೇಕು, ದೊಡ್ಡ ದೊಡ್ಡ ಸಭೆಗಳಲ್ಲಿ ದೊಡ್ಡ ದೊಡ್ಡ ಸ್ಪೀಕರ್ಗಳೆಲ್ಲ ದೊಡ್ಡ ದೊಡ್ಡ ಮೀಟಿಂಗ್ ಮಾಡ್ತಾರೆ. ಯಾರಿಗೆ ಪರ್ಮಿಷನ್? ಅವ್ರಿಗೆಲ್ಲ ಪರ್ಮಿಷನ್ ಇದೆ. ಅದೇ ನಾವೇನೋ ಬಾಬಾ ಫ್ರೀಯಾಗಿ ಬೈಬಲ್ ಕ್ಲಾಸ್ ಹೇಳ್ಕೊಡ್ತೀನಿ ಬರ್ತಾರೆ ಯಾರಾದ್ರೂ? ವ್ಯವಸ್ಥೆ ಮಾಡ್ರಿ, ಲಕ್ಷಾಂತರ ಜನಗಳು ಬರ್ತಾರೆ ಮೀಟಿಂಗ್ ಮಾಡಿದ್ರೆ, ಕರೆಕ್ಟಾ? ಹಾ, ಫ್ರೀಯಾಗಿ ಮನೇಲಿ ಕುತ್ಕೊಂಡು ಆನ್ಲೈನಿಂದ ಪಾಠ ಕೇಳಿ ಅಂದ್ರೆ ಎಷ್ಟು ಜನ ಬರ್ತಾರೆ? ವ್ಯವಸ್ಥೆ ಮಾಡ್ರಿ, 150 ಜನಕ್ಕೆ ಫೋನ್ ಮಾಡ್ತಾರೆ ದಿನ, ಪ್ರತಿ ಭಾನುವಾರ ಎಷ್ಟು ಜನ ಬರ್ತಾರೆ? 1% ಇಲ್ಲ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರ್ಗಳೇ, ಅದು ಕಂಡೀಷನ್. ಅದಕ್ಕೆ ಕ್ರಯ ವಿಕ್ರಯ ಮಾಡಂಗಿಲ್ಲ. ಅದರ ಈ ಬೋಧನೆಗಳನ್ನ ನಿಮ್ಗೆಲ್ಲೂ ಸಿಕ್ಕಲ್ಲ. ಎಲ್ಲ ಕೇಳಿದಿರಾ? ಎಲ್ಲ ಸಿಗ್ತಾರಾ? ಎಲ್ಲ ಬೈಬಲ್ ಸೊಸೈಟಿ ಸಿಗ್ತಾರಾ ನಿಮಗೆ? ಎಲ್ಲ ಇವಾಂಜಲಿಕಲ್ ಲಿಟ್ರೇಚರ್ ಸೆಂಟ್ರಲ್ ಹೋದ್ರೆ ನಿಮಗೆ ಉಪದೇಶ ಸಿಗ್ತಾರಾ? ನಿಮ್ಗೆಲ್ಲೂ
ಇಲ್ಲ
ಸಿಕ್ಕಲ್ಲ.
ಇಲ್ಲ.
ಯಾಕೆ ಗೊತ್ತಾ? ಈ ಬೋಧನೆನ ಬ್ಯಾನ್ ಮಾಡಿದ್ದಾರೆ. ಅದರ ಅದೇ ಸತ್ಯದಲ್ಲಿ ಅಂತಾನೆ ಹೇಳೋದು. ನೋಡಿ ಮುಂದಕ್ಕೆ ಹೇಳ್ತಾರೆ ನೆಕ್ಸ್ಟ್. ಆಮೇಲೆ ಹಾಂ, ಮುಂದಕ್ಕೆ ಓದಿ ಬಂದು ನೆಕ್ಸ್ಟ್ ಇಲ್ಲಿ ಪ್ರಕಟಣೆ 13 ಹಾಂ 17 ಓದ್ರ? 18.
ಹದಿನೆಂಟು
ಹಾಂ, 17. ಒಂದು ನಿಮಿಷ ರೀ, ಇಂಗ್ಲೀಷಲ್ಲಿ ಉಲ್ಟಾ ಉಲ್ಟಾ ಬರ್ತದೆ ಸ್ವಲ್ಪ. ಅದಕ್ಕೆ ನೀವು ಇನ್ನೊಂದು ಸತಿ 16 17 ಓದಿ.
ಈ ಎರಡನೆಯ ಮೃಗವು
ಹ್ಮ್
ದೊಡ್ಡವರು ಚಿಕ್ಕವರು,
ಹ್ಮ್
ಐಶ್ವರ್ಯವಂತರು ಬಡವರು, ಸ್ವತಂತ್ರರು ದಾಸರು, ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ.
ಆಜ್ಞೆ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ನಮ್ ಡಾಕ್ಟ್ರಿನ್ಸ್ ಇಸ್ ಬ್ಯಾಂಡ್. ನೀವು ಹೋಗ್ಬಿಟ್ಟು ಟೀಚಿಂಗ್ಸ್ ಯಾರಿಗಾರ ಕೇಳಿ ಅಂತೀನಿ, ಯಾವ್ದಾರ ಪಾಸ್ಟ್ರು, ಯಾವುದೇ ರೆವರೆಂಡ್ ಇರಲಿ, ಯಾವುದೇ ಬಿಷಪ್ ಇರಲಿ, ಯಾವುದೇ ಒಂದು ಫಾದರ್ ಇರಲಿ, ಹೋಗಿ ಕೇಳಿ ಅಂತ ಹೇಳ್ತಾರೆ. ಅವ್ರು ಹೇಳೋದು ಫಸ್ಟ್ ಏನಂದ್ರೆ ಇದು ದುರ್ಬೋಧನೆ, ಹೋಗ್ಲೇಬೇಡಿ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಬೈಬಲ್ನ ವಾಕ್ಯ ಇದೆ. ಯಾಕೆ? ಯಾರು ಈ ಮುದ್ರೆ ಹೊಂದಿದಾರೋ ಅವ್ರಿಗೆ ಮಾತ್ರ ಕ್ರಯ ವಿಕ್ರಯ ಮಾಡೋಕೆನ್ರಿ ಪರ್ಮಿಷನ್. ಇನ್ ಮಿಕ್ದವ್ರಿಗೆ ಪರ್ಮಿಷನ್ ಇಲ್ಲ ರೀ, ಇನ್ನ ಟೀಚೇ ಮಾಡೋಂಗಿಲ್ಲ. ಅದರ ನೀವೇನೋ ಅಪ್ಪಿ ತಪ್ಪಿ ಇದ್ಬಿಟ್ಟು ನಿಮ್ಮ ಸಭೆಯಲ್ಲಿರೋಂಥ ಯಾರೋ ಒಬ್ರಿಗೆ ಹೇಳ್ರಿ ಅಂತೀನಿ, ಫಸ್ಟ್ ನಿಮ್ಗೆ ಕರೆದ್ಬಿಟ್ಟು ಏನು ಮಾಡ್ತಾರೆ ಕ್ಲಾಸ್ ತಗೊಂತಾರೆ, ಇಲ್ಲ ನಿಮ್ಮನ್ನ ಏನು ಗೊತ್ತಾ ಮಾಡ್ತಾರೆ, ನಿಮ್ಮನ್ನು ಬಹಿಷ್ಕಾರ ಕಳಿಸ್ಬಿಡ್ತಾರೆ. ಇಲ್ಲ ಅಂದರೆ ನಿಮ್ಮ ಸಭೆ ಬಿಟ್ಟು ಹೋಗ್ದೈತೆ ಅಂದರೆ ನಿಮ್ಗೆ ಒಳ್ಳೆ ಸ್ಥಾನಮಾನ ಗೌರವ ಕೊಟ್ಟು ನಿಮ್ಗೆ ಕುಂಡಿಸ್ಬಿಡ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳೇ, ಇವಾಗ ಮುಖ್ಯವಾಗಿರೋ ಮಾತಿಗೆ ಬರೋಣ. ಇಲ್ಲಿ 18ನೇ ವಾಕ್ಯ ಓದಿ ಬಂದ್ರೆ, ಏನಿದು ಮುದ್ರೆ, ಏನಿದು ಆ ಒಂದು ಹೇಳ್ತಾರಲ್ಲ ಸೀಲ್, ಯಾವ್ದಿದು, ಏನದು ಅಂಕೆ, ಏನದು 666 ಏನದು, ಓದೋಣ. ಹಾಂ,
ಇದರಲ್ಲಿ ಜ್ಞಾನವು ಅಡಕವಾಗಿದೆ, ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ, ಅದರ ಅಂಕೆಯು 666 ಎಂಬುದು.
ಆ ನೋಡ್ರ, ಅದರ ಅಂಕೆ ಎಷ್ಟಂತೆ? 666 ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡಿದ್ರೆ 666 ಅಂತ ಬಂದ್ರೆ ಲಿಟ್ರಲ್ 666 ಬಂದ್ರೆ ಹೊಡೆದ್ಬಿಡ್ತಾನೆ, ಬದ ತಲೆ ಮೇಲೆ ಬದ ತಲೆ ಮೇಲೆ ಹೊಡ್ಬಿಡ್ತಾನೆ, ಕೈ ಮೇಲೆ ಹೊಡ್ಬಿಡ್ತಾನೆ ಬದ್ರೆ. ಸ್ವಲ್ಪ ಸಮಾಧಾನವಾಗಿ ಇನ್ನೊಂದು ಸತಿ ವಾಕ್ಯ ನಿಧಾನ ಓದಿ ಓದಿ, ಇನ್ನೊಂದು ಸತಿ ನಿಧಾನ.
ಇದರಲ್ಲಿ ಜ್ಞಾನವು ಅಡಕವಾಗಿದೆ,
ಹಾ, ಇದ್ರಲ್ಲಿ ಏನ್ ಅಡಕವಾಗಿದೆ?
ಜ್ಞಾನವು
ಜ್ಞಾನ
ಅಡಕವಾಗಿದೆ.
ಅಡಕವಾಗಿದೆ. ಇದು ಸುಮ್ಮನೆ ಲಿಟ್ರಲ್ ಆಗಿರೋ ಸ್ಟೇಟ್ಮೆಂಟ್ ಅಲ್ಲ, ತುಂಬಾ ಸುಮ್ಮನೆ 666 ನಲ್ಲಿ ಲಿಟ್ರಲ್ ಆಗಿರೋ ನಂಬರ್ ಅಲ್ಲ, ಇದ್ರಲ್ಲಿ ಜ್ಞಾನ ಇದೆ ರೀ. ಲೆಕ್ಕ ಹಾಕಿ ಕೂತ್ಕೊಂಡು ಅಂತ ಹೇಳ್ತಾರೆ, ಬುದ್ಧಿ ಉಪಯೋಗಿಸಿ, ಇದು ಜ್ಞಾನ ಇದೆ, ಇದು ಸಿಂಬಾಲಿಕ್ ಆಗಿ ಹೇಳಿರೋಂತ ಮಾತು. ಇದು ನೇರವಾಗಿರೋ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ಮೊದಲೇ ಹೇಳ್ತಾರೆ ನೋಡಿದ್ದೀನಿ, ಜ್ಞಾನವು ಅಡಕವಾಗಿದೆ. ಆಮೇಲೆ
ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ.
ಎಣಿಸಲಿ, ಅಂಡರ್ಲೈನ್ ಮಾಡ್ಕೊಡಿ, ಇದೇ ಪಾಯಿಂಟ್ ರೀ. ಆ ಮೃಗದ ಅಂಕೆಯನ್ನು ಏನ್ ಮಾಡ್ಲಿ, ಎಣಿಸ್ಲಿ. ಅಂದ್ರೆ ಏನ್ ಮಾಡ್ಬೇಕು? ಕೌಂಟ್ ಮಾಡ್ಬೇಕು, ಎಲ್ಲ ಕೂಡ ಲೆಕ್ಕ ಹಾಕ್ಬೇಕು ಅಂತ ಹೇಳೋರು ಇದನ್ನ. ಈ ಸುಮ್ಮನೆ ಕೂತ್ಕೊಂಡು ಏನೋ ಬೋರ್ಡ್ ಮೇಲೆ 666 ಅಂತ ಅಲ್ಲ ರೀ, ಇದನ್ನ ಎಣಿಸ್ಬೇಕು, ಕೌಂಟ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು, ಅಡಿಷನ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಹಂಗಾರೆ ಇದನ್ನ ಮ್ಯಾಥಮೆಟಿಕ್ಸ್ ಇದೆ, ಈ ಮೃಗದ ಅಂಕಿಯನ್ನ ಕಂಡುಹಿಡಿಯಕ್ಕೆ ನಾವು ಏನ್ ಮಾಡ್ಬೇಕು? ಸ್ವಲ್ಪ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ, ಎಣಿಸ್ಬೇಕು, ಕೌಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕೆ?
ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ, ಅದರ ಅಂಕೆಯು 666.
ಹಾ, ಇದೇನ್ರಿ? ಹಾ, ಇದು 666, ಇದು ಮೃಗವನ್ನು ಹೆಸರನ್ನು ಸೂಚಿಸುವಂತ ಅಂಕೆ ಏನಾಗಿದೆ? ಹಾ, ಆಗಿದೆ
ಆರುನೂರ
ಅಂತ ಹೇಳ್ತಾರೆ ಅಲ್ವರ. ಹಾ, ಮೃಗದ ಹೆಸರನ್ನು ಸೂಚಿಸುವ ಅಂಕೆ.
ಮನುಷ್ಯನನ್ನು ಮೃಗವನ್ನು
ಅಲ್ವರ ಸಿಕ್ತಾ? ನೋಡಿ ಇಂಗ್ಲೀಷಲ್ಲಿ ಓದಿ ಅಂತೀರಿ ಹೇಳ್ರಿ, 18ನೇ ವಾಕ್ಯ ಇಂಗ್ಲೀಷಲ್ಲಿ ಓದಿ.
Here is wisdom.
Let him that understanding, let him that hath understanding count the number of the beast, for it is the number of a man, and his number is 666.
ನೋಡ್ರ ಮುರುಘದ ಅಂಕ್ಯವನ್ನು ಏನ್ ಮಾಡ್ಲಿ ಲೆಕ್ಕ ಹಾಕ್ಲಿ ಅಂದ್ರೆ ಅಂದ್ರೆ ಮುರುಘಕ್ಕೆ ಏನ್ ಮಾಡಿದ್ರು ಒಂದು ನಂಬರ್ ಕೊಟ್ಟವ್ರೆ. ಮುರುಘ ಅಂದ್ರೆ ಯಾವುದು? ಪೇಪರ್ ಸಿಸ್ಟಮ್, ಆಂಟಿಕೇಲ್ ಸಿಸ್ಟಮ್, ಕರೆಕ್ಟಾ? ಆ ಮುರುಘಕ್ಕೆ ಏನ್ ಮಾಡಿದ್ರೆ ಅಂತ ಅರ್ಥ, ಒಂದು ನಂಬರ್ ಕೊಟ್ಟಿದ್ರೆ ಅಂತ ಅರ್ಥ. ಯಾವ್ದು ಇದು ನಂಬರು ಅಂತಂದ್ರೆ ನೋಡಿ, ಪೋಪ್ಗೆ ಎಷ್ಟೋ ಟೈಟ್ಲ್ ಇದೆ ರೀ. ಏನ್ರಿ? ಪೋಪ್ಗೆ ಎಷ್ಟೋ ಟೈಟ್ಲ್ ಇದೆ, ಅದ್ರಲ್ಲಿ ಒಂದು ಟೈಟ್ಲ್ ಯಾವ್ದಪ್ಪ ಅಂದ್ರೆ ವಿಕಾರಿಯಸ್ ಫಿಲಿಡಿ. ಏನ್ರಿ? ವಿಕಾರ್ವಸ್ ಫಿಲಿಡಿ ಅಂತ ನೋಡ್ತೀನಿ, ನೋಡ್ತಿರ್ ಗೊತ್ತಾ? ನೋಡಿ ರೈಟಲ್ಲಿ ಕಾಣಿಸ್, ನೋಡಿ ನೋಡಿ, ನನ್ನ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಾ? ವಿಕಾರ್ವಸ್ ಫಿಲಿಡಿ ಅಂತ ಬರ್ತಾ ನೋಡಿ. ಇದು ಪೋಪ್ಗಿರೋ ಟೈಟ್ಲ್ ರೀ. ಈ ಟೈಟ್ಲ್ನ ಪೋಪ್ ತನ್ನ ಕ್ರೀಟರ್ ಮೇಲೆ ಪ್ರಿಂಟ್ ಆಗಿದೆ, ವ್ಯಾಟಿಕನ್ ಸಿಟಿ ಎಂಟ್ರೆನ್ಸ್ ಅಲ್ಲಿ ಕೂಡ ಇದೆ. ಈ ವಾರ್ತೆ ಲ್ಯಾಟಿನ್ ವಾರ್ತೆ, ಇದರ್ಥ ಹೆಂಗ್ ಗೊತ್ತಾ? ವಿಕಾರ್ವಸ್ ಫಿಲಿಡಿ ಅಂತಂದ್ರೆ ವಿಕಾರ್ ವೈಸರ್ಜೆಂಟ್ ಆಫ್ ಕ್ರೈಸ್ಟ್ ಅಂತ ಅರ್ಥ. ಏನ್ರಿ? ಕ್ರಿಸ್ತನ ಬದಲಾಗಿ ಅಂತ ಅರ್ಥ ಆ ಪದ. ಅರ್ಥ ದೇವ್ರ ಮಗ ಇದ್ರು ಭೂಲೋಕದಲ್ಲಿ ಹೊರಟೋಗ್ಬಿಟ್ರು, ಇವಾಗ ಅವ್ರ ರೆಪ್ರೆಸೆಂಟೇಟಿವ್ ಯಾರಿಲ್ಲ, ಅವ್ರ ರೆಪ್ರೆಸೆಂಟೇಟಿವ್ ನಾವೇ ಭೂಲೋಕದಲ್ಲಿ ನಾವಿದೀರಿ, ದೇವ್ರ ಕುಮಾರರು ನಾವು, ದೇವರು ಏನ್ರಿ ಕುಮಾರರು ಅಂತಂದ್ಬಿಟ್ಟು ಆ ವಾರ್ತೆ ಅರ್ಥ ರೀ. ಇವ್ರು ಯೇಸು ಕ್ರಿಸ್ತನ ರಿಪ್ಲೇಸ್ ಮಾಡೋಕ್ಕಾಯ್ತದ? ಯೋಚನೆ ಮಾಡ್ರಿ, ನಾವೆಲ್ಲ ದೇವ್ರ ಕುಮಾರ್ರಿ, ಹಂಗಂದ್ಬಿಟ್ಟು ನಾವು ದೇವ್ರ ರಿಪ್ಲೇಸ್ ಮಾಡೋಕ್ಕಾಯ್ತದ? ನಮ್ಮ ಕರ್ತನ ಸ್ಥಾನವನ್ನು ಏನ್ ಮಾಡ್ತಾ ಇದು ಸೂಚನೆ ಮಾಡ್ತಾರೆ. ಇದು ಇದು ಹೆಂಗ್ ಗೊತ್ತಾ? ಲ್ಯಾಟಿನ್ ಅಲ್ಲಿ ವಿಕಾರ್ವೆಸ್ ಫಿಲಿಡಿ ಅಂತ, ಏನು ಕ್ರಿಸ್ತನಿಗೆ ಬದಲಾಗಿ ಅಂತ ವಾರ್ತೆ ಅರ್ಥ ರೀ. ಇವಾಗ ಏನಂದ್ರು, ಇದು ಮೃಗದ ಹೆಸರನ್ನು ಸೂಚಿಸುವಂತ ಅಂಕಿ ಅಂತಂದ್ರು. ಹಾಗೆ ಮೃಗಕ್ಕೆ ಒಂದು ಅಂಕಿ ಕೊಟ್ಟಿದ್ದಾರೆ, ಅವ್ರ ಹೆಸರಿದೆ, ಆ ಹೆಸರಲ್ಲಿ ಒಂದು ಅಂಕಿ ಇದೆ, ಅದನ್ನ ಏನ್ ಮಾಡ್ಬೇಕು ಲೆಕ್ಕ ಹಾಕ್ಬೇಕು ಅಂತಂದ್ರು. ಹೆಂಗ್ ಲೆಕ್ಕ ಹಾಕೋದು? ನಾವು ಸ್ಕೂಲಲ್ಲಿ ರೋಮನ್ ನ್ಯೂಮರಿಕಲ್ಸ್ ಓದಿದಿರಿ. ಇವ್ರು ರೋಮ್ದೆ ಅಲ್ವರ, ಇವ್ರ ಹೆಸರು ರೋಮ್ ಇರೋದು, ಕರೆಕ್ಟಾ? ರೋಮ್ ಅಲ್ಲಿರೋ ಹೆಸರು, ಲ್ಯಾಟಿನ್ ಭಾಷೆಯಲ್ಲಿರೋದು ಅಲ್ವರ. ನೋಡ್ರಿ, ಇವಾಗ ರೋಮನ್ ನ್ಯೂಮರಿಕಲ್ಸ್ ಅಲ್ಲಿ ಒಂದೊಂದು ಆಲ್ಫಾಬೆಟ್ಗೆ ಒಂದೊಂದು ನಂಬರ್ ಇದೆ, ಕರೆಕ್ಟಾ? ಕರೆಕ್ಟ್ ಅಲ್ವಾ? ಹಾ, ಇವಾಗ ಸ್ಕೂಲ್ ಅಲ್ವಾ? ಇವಾಗ ನೀವ್ ಹೇಳ್ರಿ, ರೋಮನ್ ನ್ಯೂಮರಿಕಲ್ಸ್ ಅಲ್ಲಿ ವಿ ಅಂದ್ರೆ ಎಷ್ಟು?
ಟೆನ್ ಸರ್. ಇಲ್ಲ ಇಲ್ಲ, ಫೈವ್ ಸರ್.
ಅಯ್ಯಪ್ಪ, ಯಾರು ಹೋಗಿ ನೀವೆಲ್ಲ? ವಿ ಅಂದ್ರೆ ಎಷ್ಟು? ಫೈವ್. ವೆರಿ ಗುಡ್. ಇವಾಗ ಹಾಕೊಳ್ಳಿ, ವಿಕಾರ್ ವಸ್ ಆಕ್ಚುಲಿ ವಿ ಐ ಸಿ ಐ, ಹೇಳ್ತೀನಿ ಬರ್ಕೊಳ್ಳಿ, ವಿ ಐ ಸಿ ಎ ಆರ್ ಐ ವಿ ಎಸ್. ಅದು ಅದು ಜಸ್ಟ್ ಅಲ್ಲಿ ನೋಡಕ್ಕೆ ಇದು ಮಿಸ್ಟೇಕ್ ಆಗಿದೆ. ವಿ ವಿಕಾರ್ ವಸ್ ಫಿಲಿ, ಎಫ್ ಐ ಎಲ್ ಐ ಐ ಫಿಲಿ. ನೆಕ್ಸ್ಟು ಡಿ ಡಿ ಇ ಐ, ಓಕೆನಾ? ವಿಕಾರ್ ವಸ್ ಫಿಲಿಡಿ. ಇವಾಗ ವಿಕಾರ್ ವಸ್ ಫಿಲಿಡಿಯಲ್ಲಿ ವಿ ಅಂದ್ರೆ ಎಷ್ಟಾಯ್ತು?
ಐದು.
ಐ ಅಂದ್ರೆ ಎಷ್ಟಾಯ್ತು?
ಒಂದು.
ಒಂದು. ಸಿ ಅಂದ್ರೆ ಎಷ್ಟು? ಹಂಡ್ರೆಡ್. ಎ ಅಂದ್ರೆ ಇಲ್ಲ, ಹೇಗೆ ಸಬ್ಸ್ಟಿಟ್ಯೂಟ್ ಇಲ್ಲ, ಜೀರೋ. ಆರ್ ಅಂದ್ರೆ ಇಲ್ಲ, ಜೀರೋ. ಐ ಐ ಅಂದ್ರೆ ಎಷ್ಟು?
ಒಂದು.
ಈಗ ವಿ, ಅದು ಯು ಅಂತ ಇದೆ ಆಕ್ಚುಲಿ, ಆಕ್ಚುಲಿ ವಿ ಅದು, ಆಯ್ತಾ? ವಿ ಅಂದ್ರೆ ಎಷ್ಟು? ಫೈವ್. ಎಸ್ ಅಂದ್ರೆ ಎಷ್ಟು?
ಜೀರೋ.
ಜೀರೋ. ಸರಿ, ಟೋಟಲ್ ಮಾಡಿ ಎಷ್ಟಾಯ್ತು? ವಿಕಾರ್ ವಸ್ಗೆ ಎಷ್ಟಾಯ್ತು ಟೋಟಲ್?
ಒನ್ ಟನ್.
112 ಆಯ್ತು. ಇದು ಪಕ್ಕದಲ್ಲಿ ಇಟ್ಕೊಳ್ಳಿ, ಆಯ್ತಾರ? ಹಾಂ. ಇವಾಗ ನೆಕ್ಸ್ಟ್ ಫಿಲಿಗೆ ಬರೋಣ. ಎಫ್ ಅಂದ್ರೆ ಏನು? ಏನು ಇಲ್ಲ, ಜೀರೋ. ಆಯ್ತಾ? ಐ ಅಂದ್ರೆ ಎಷ್ಟು?
ಒಂದು.
ಒಂದು. ಎಲ್ ಅಂದ್ರೆ ಎಷ್ಟು?
50.
ಫಿಫ್ಟಿ.
ಐವತ್ತು.
ತಿರ್ಗಾ ಐ ಅಂದ್ರೆ ಎಷ್ಟು?
ಒಂದು.
ಒಂದು. ತಿರ್ಗಾ ಐ ಅಂದ್ರೆ ಎಷ್ಟು?
ಒಂದು.
ಒಂದು.
ಟೋಟಲ್ ಎಷ್ಟಾಯ್ತು? 53. ನಾ ಇವಾಗ ಡಿ ಬರೋಣ. ಡಿ ಅಂದ್ರೆ ಎಷ್ಟು?
500.
500. ಇ ಅಂದ್ರೆ ಎಷ್ಟು?
ಜೀರೋ.
ಜೀರೋ. ಐ ಅಂದ್ರೆ ಎಷ್ಟು?
ಒಂದು.
ಹಾ, ಸೊ ಟೋಟಲ್ ಎಷ್ಟಾಯ್ತು? 112 ಪ್ಲಸ್ 53 ಪ್ಲಸ್ 501 ಎಷ್ಟಾಯ್ತು?
666.
666. ನೋಡೋರ,
666.
666. ಇದು ಪೋಪಿನ ಹೆಸರಲ್ಲಿ, ಮೃಗದ ಹೆಸರಲ್ಲಿ ಇರುವಂತ ಅಂಕೆ, ಅದಕ್ಕೆ ಮೃಗದ ಹೆಸರನ್ನು ಸೂಚಿಸುವಂತ ಅಂಕೆ ಆಗಿದೆ. ಬುದ್ಧಿವಂತನು ಲೆಕ್ಕ ಹಾಕ್ಲಿ ಅಂತ ಎಣಿಸ್ಲಿ ಅಂತ ಅಂದ್ಬಿಟ್ರು. ಅದಕ್ಕೆ ಪೂರ್ಣ ಎಣಿಸಿದ್ರ ಇದೆ ಏನ್ರಿ? ಎಲ್ಲಾರು ತಿಳ್ಕೊಂಬಿಟ್ರೆ 666 ಲಿಟ್ರಲ್ ಆಗಿ ಅಂತ ಕರ್ತನಲ್ಲಿ ಪ್ರೀತಿ ಅಂತ. ಸೋದರ ಸೋದರಿಗಳೇ, ಏನ್ರಿ ಏನ್ರಿ ತಲೆ ಮೇಲೆ ಕೈ ಮೇಲೆ ಮುದ್ರೆ ಇಡ್ತಾನೆ, ಹೆಂಗ ಗೊತ್ತಾ ಮೀನಿಂಗು? ಈ ದುರ್ಬೋಧನೆ ಹೇಳುವಂತ ಎಲ್ಲಾ ಸಂಸ್ಥೆಗಳು ಯಾವುದು? ರೋಮನ್ ಕ್ಯಾಥಲಿಕ್ ಇನ್ಕ್ಲೂಡಿಂಗ್ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಗಳಿಗೆ ನಾವು ಸಪೋರ್ಟ್ ಕೊಟ್ರೆ, ನಾವು ಕೈ ಕೊಟ್ರೆ, ಅವಾಗ ಏನ್ ಮಾಡ್ದಂಗೆ ಆ ಮುದ್ರೆನ ನಮ್ಮ ಕೈಗೆ ನಾವೇ ಹಾಕೊಂಡಂಗೆ. ಏನ್ರಿ ಆ ಸಂಸ್ಥೆಗಳಿಗೆ ನಾವೇನ್ ಮಾಡಿದಂಗೆ ಸಹಾಯ ಮಾಡಿದ್ರೆ ಅಂದ್ರೆ ಯೋ ಕೈ ಕೊಡಪ್ಪ ಅಂತ ಹೇಳ್ತಾರಲ್ಲ, ಹಾ ಏನ್ ಕೈ ಕೊಡೋದು ಅಂದ್ರೆ, ಹಾ ಕೈ ಬಿಟ್ಬಿಟ್ಟಿಯಲ್ಲಪ್ಪ ಅಂತ, ಕೈ ಅಂದ್ರೆ ಸಹಾಯ ಮಾಡೋದು, ಕಾಣಿಕೆ ಕೊಡೋದು, ಯಾವ್ದೋ ರೀತಿ ಹೆಲ್ಪ್ ಮಾಡೋದು ಅದರ ಆ ಸಂಸ್ಥೆಗಳಿಗೆ ನಾವೇನ್ ಮಾಡೋದು ಜೊತೆಗೆ ಹಾ ಇರೋಂಥದ್ದು ಹೆಂಗ್ ಗೊತ್ತಾ ಮೀನಿಂಗು, ನಮ್ಮ ಕೈಗೆ ನಾವೇ ಮುದ್ರೆ ಹಾಕೊಂಡಂಗೆ ಅಲ್ವರ ಕರ್ತನಲ್ಲಿ ಪ್ರೀತಿ ಇದೇ ಮುದ್ರೆ ಅಂತ ಅರ್ಥ ಅಲ್ವರ, ಏನ್ರಿ ಅಕ್ನಾಲೆಜ್ಮೆಂಟ್ ಅಲ್ವರ ಸೀಲ್ ಮಾಡ್ಕೊಡೋಂಥದ್ದು, ತಲೆ ಮೇಲೆ ಮುದ್ರೆ ಹಾಕೋದನ್ನ ಏನು ಅರ್ಥ, ಲಿಟ್ರಲ್ ಆಗ್ತಾ ತಲೆ ಮುದ್ರೆ ಹೊಡ್ತಾನೆ 666 ಅಂದ್ರೆ ತಲೆಯನ್ನು ಏನ್ರಿ ಅರ್ಥ, ತಲೆಯನ್ನು ಏನು ಅರ್ಥ ಹೇಳಿ, ಹಾ ತಲೆಯನ್ನು ಏನು ಅರ್ಥ, ನಿಮ್ಮ ತಲೆ ಇಲ್ಲ ಏನು ಅರ್ಥ, ಅಯ್ಯಯ್ಯೋ ತಲೆ ಇಲ್ಲ ಅಂದ್ರೆ ಏನಪ್ಪ ಅರ್ಥ,
ಜ್ಞಾನ ಜ್ಞಾನ ಇಲ್ಲ
ಅಯ್ಯೋ 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 ಇಷ್ಟೆಲ್ಲ ಪಾಠ ಹೇಳ್ಕೊಟ್ಟು ತಲೆ ಇಲ್ಲ ಅಂತ ಒಂದು ಸಿಂಪಲ್ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ನೀವು ಯೋಚನೆ ಮಾಡ್ತಿರಲ್ಲ, ಹಾ ತಲೆ ಇಲ್ಲ ಅಂದ್ರೆ ಏನರ್ಥ,
ಜ್ಞಾನ ಇಲ್ಲ.
ಹಾ ಅದನ್ನ ಹೇಳ್ರಿ ಬಾಯ್ ಬಿಟ್ಟು, ಅಲ್ಲ ಇಲ್ಲ 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 ಈಗ ನಾನು ಇಷ್ಟೊಂದೇ ಹೇಳ್ತೀನಿ, ನೀವು ಪ್ರಶ್ನೆ ಕೇಳಿದ್ರೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ಅಂತಿರಲ್ಲ, ಹಾ ತಲೆ ಅಂದ್ರೆ ಏನರ್ಥ, ಜ್ಞಾನ ಅಂತ ಅರ್ಥ ಅಲ್ವರ, ತಲೆ ಮೇಲೆ ಮುದ್ರೆ ಹೊಡಿತಾನೆ ಗೊತ್ತಾ ನಿಮಗೆ, ನಮ್ಮ ಜ್ಞಾನದಲ್ಲಿ ಏನ್ ಮಾಡ್ತಾರೆ ಅಂತ ಮುದ್ರೆ ಹೊಡಿತಾನೆ ಅಂತ ಅರ್ಥ, ನಾವು ಇಷ್ಟೆಲ್ಲ ಸತ್ಯ ಕೇಳಿದ್ಮೇಲೆ ತಿರ್ಗಾ ಇಲ್ಲ ಅದೇ ದುರುಪದೇಶಗಳನ್ನ ನಂಬ್ಕೊಂಡು ಕೂತಿದ್ದ ಅಂತ ಅಂದ್ರೆ ಹೆಂಗ ಗೊತ್ತಾ ಮೀನಿಗೋ, ನಮ್ಮ ತಲೆಯಲ್ಲಿ 666 ನೆತ್ತಿಗೆ ಸೀಲ್ ಹೊಡೆದವ್ರೆ ಅಂತ ಅರ್ಥ ರೀ, ಅಷ್ಟೇ ಸಿಂಪಲ್ ಅಷ್ಟು ದಟ್ ಅಷ್ಟೇ, ಇನ್ನೇನಿಲ್ಲ ಲಿಟ್ರಲ್ ಯಾರು ಬಂದು ಸೀಲ್ ಹೊಡೆಯಲ್ಲ, ಆಲ್ರೆಡಿ ತಲೆ ಏನ್ ಮಾಡವ್ರೆ ಸೀಲ್ ಒಡೆದು ಬಿಟ್ಟವ್ರೆ ಅಂತ ಅರ್ಥ ಅದರ, ಆ ಉಪದೇಶಗಳು ಏನ್ ಮಾಡ್ಬೇಕು ಇವಾಗ ತೆಗಿಬೇಕು, ಯಾರ ತವರ ತಪ್ಪಾದ ಉಪದೇಶಗಳಿಗೆ ಮನ್ಸು ಕೊಡ್ತಾರೋ ಜ್ಞಾನವನ್ನು ಕೊಡ್ತಾರೋ ತನ್ನ ತಲೆನ ಬುದ್ಧಿ ಜ್ಞಾನ ತಿಳುವಳಿಕೆಲ್ಲ ಕೊಡ್ತಾರೋ ತಲೆ ಮೇಲೆ ಏನ್ ಮಾಡ್ದಂಗೆ ಮುದ್ರೆ ಹಾಕೊಂಡಂಗೆ, ಆ ಸಂಸ್ಥೆಗಳಿಗೆ ಸಪೋರ್ಟ್ ಕೊಡ್ತಾರೋ ಕೈನಲ್ಲಿ ಮಾಡ್ದಂಗೆ ಮುದ್ರೆ ಹಾಕೊಂಡಂಗೆ ಅಲ್ವರ, ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸೋಲ್ಲ, ಈ ಮುದ್ರೆ ಇರೋರ್ಗ್ ಮಾತ್ರ ಕ್ರಯ ವಿಕ್ರಯ ಮಾಡಕ್ಕೆ ಪರ್ಮಿಷನ್, ಈ ದುರ್ಬೋಧನೆಗಳನ್ನ ಯಾರು ನಂಬ್ತಾರೋ ಅವ್ರು ಮಾತ್ರ ಸಭೆಯಲ್ಲಿ ಮಾತಾಡ್ಬೋದು, ಮಾತಾಡ್ದಿರೋಕ್ಕೆ ಅವಕಾಶ, ಬೇರೆ ಯಾರಿಗೂ ಸಭೆಯಲ್ಲಿ ಮಾತಾಡೋಕ್ಕೇನಿಲ್ಲ ಅವಕಾಶ ಇಲ್ಲ, ಅದಕ್ಕೆ ಈ ಸತ್ಯಾರ್ಥಗಳನ್ನ ನೀವೆಲ್ಲೂ ಕೇಳಕ್ಕೆ ಸಾಧ್ಯ ಇಲ್ಲ ಅಲ್ವರ, ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸರ್ಗಳೇ ನಮ್ಮ ತಲೆಯಲ್ಲಿ ಏನಿರಬೇಕು ತಾ, ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡಬೇಕು ಅಂದರೆ ಈ ಮುದ್ರೆ ನಮ್ಮ ತಲೆಯಲ್ಲಿ ಇರಬಾರದು. ಓದಿ ಪ್ರಕಟಣೆಯಲ್ಲಿ 20ನೇ ಅಧ್ಯಾಯ 4ನೇ ವಾಕ್ಯ.
ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಏಸುವಿನ ವಿಷಯವಾದ ಸಾಕ್ಷ್ಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯ್ಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೇ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1,000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು.
ನೋಡ್ರ ಮೃಗದ ಏನ್ರಿ ಸಂಖ್ಯೆ, ಅದ್ರ ಗುರುತನ್ನು ತಲೆ ಮೇಲೆ ಆಗ್ಲಿ ಕೈಯ ಮೇಲೆ ಆಗ್ಲಿ ಹಾಕಿಸಿಕೊಂಡದವರು ಅದರ, ಹಂಗಾರೆ ಕ್ರಿಸ್ತನ ಜೊತೆಗೆ 1,000 ವರ್ಷ ಆಳ್ವಿಕೆ ಮಾಡ್ಬೇಕು ಅಂದ್ರೆ ಆ ಮುದ್ರೆ ನಮ್ಗೆ ಏನಾಗಿರ್ಬಾರ್ದು ಇಡ್ಬಾತ್ರಿ, ಕೈಯಲ್ಲಿ ತಲೆಯಲ್ಲಿ ಏನಾಗಿರ್ಬಾರ್ದು ಇರ್ಬಾರ್ದು, ಅದೇನಂದ್ರೆ ಅರ್ಥ ಗೊತ್ತಾ, ಆ ಬೋಧನೆಗಳನ್ನ ನಾವು ನಂಬರ್ ಆಗಿರ್ಬಾರ್ದ್ರಿ, ಆ ಸುಳ್ಳು ಸಭೆಗಳಿಗೆ ನಾವು ಸಪೋರ್ಟ್ ಕೊಡೋರು ಏನಾಗಿರ್ಬಾರ್ದು ಇರಬಾರ್ದ್ರಿ, ಅವ್ರು ಮಾತ್ರ ಕ್ರಿಸ್ತನೊಂದಿಗೆ 1,000 ವರ್ಷ ಆಳ್ವಿಕೆ ಮಾಡೋಕ್ಕೆ ಸಾಧ್ಯ ರೀ. ಅದರ ಸಭೆಯೇ ಆಯ್ಕೆ ಮಾಡ್ತಿರೋದು ಏನಕ್ಕೆ ಹೇಳಿ ಇವತ್ತು, ಯಾರ ಜೊತೆ ಆಳ್ವಿಕೆ ಮಾಡೋಕ್ಕೆ ಸಭೆಯನ್ನ ಆಯ್ಕೆ ಮಾಡ್ತಾ ಇರೋದು, ಯಾರ ಜೊತೆ ಆಳ್ವಿಕೆ ಮಾಡೋಕ್ಕೆ ಆಯ್ಕೆ ಮಾಡ್ತಾ ಇದ್ದಾರೆ,
ಸೈತಾನನ ಜೊತೆ
ಆ ಸಭೆಯನ್ನ ಆಯ್ಕೆ ಮಾಡ್ತಾ ಇರೋದು ಸೇತಾನ ಜೊತೆ ಆಳ್ವಿಕೆ ಮಾಡಕ್ಕ,
ಈಗ
ಯಾವಾಗಾದ್ರೆ ಏನಂತೆ
ಹೇಳ್ತಿರೋದು
ಇವಾಗ ಹೇಳ್ರಿ, ನಾವು ನಮ್ಮ ನಿಜವಾದ ಸಭೆ ಬಗ್ಗೆ ಹೇಳ್ತಾ ಇರೋದು, ನೀವು ತಪ್ಪಾಗಿ ತಿಳ್ಕೊಬಿಟ್ಟು, ನಿಜವಾದ ಸಭೆನ ಆಯ್ಕೆ ಮಾಡ್ತಾ ಇರೋದು ಏನಕ್ಕೆ, ಯಾರ ಜೊತೆ ಆಳ್ವಿಕೆ ಮಾಡಬೇಕು 1,000 ವರ್ಷ
ಯೇಸು ಕ್ರಿಸ್ತನ ಜೊತೆ
ಅಲ್ವರ, ಯೇಸು ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡಕ್ ತಾನೆ, ಮತ್ತೆ ಯೇಸು ಕ್ರಿಸ್ತನ ಜೊತೆಗೆ ಯಾರು ಆಳ್ವಿಕೆ ಮಾಡಕ್ ಮನಸ್ಸಿದೆಯೋ ಈ ಮುದ್ರೆ ಈ ತಪ್ಪಾದ ಉಪದೇಶಗಳನ್ನ ದೇವ್ರ ಮಕ್ಕಳು ನಂಬರ್ ಆಗಿರ್ಬಾರ್ದ್ರಿ, ಈ ತಪ್ಪಾದ ಸಂಸ್ಥೆಗಳು ರೋಮನ್ ಕ್ಯಾಥಲಿಕ್ ಇನ್ಕ್ಲೂಡಿಂಗ್ ಆಲ್ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್ಗೆ ಸಪೋರ್ಟ್ ಕೊಡೋರು ಆಗಿರಬಾರ್ದು ಅದರ, ಮತ್ತೆ ಏನಿರಬೇಕು ಯಾವ ಮುದ್ರೆ ಇರಬೇಕು ಅದನ್ನು ಓದ್ಬಿಡೋಣ, ಪ್ರಕಟಣೆ 14:1 ಓದಿ.
ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇದನ್ನು
ನೋಡ್ರ ಸಿಯೋನ್ ಪರ್ವತದ ಮೇಲೆ ಜನ ಇದ್ರಂತೆ,
ಒಂದು ಲಕ್ಷ
ಒನ್ ಲ್ಯಾಕ್ 44,000 ನಾವು ಒಬ್ರಾಗ್ಬೇಕು ಅಂದ್ರೆ ನಮ್ಮ ಹಣೆ ಮೇಲೆ ಏನ್ ಬರ್ದಿರ್ಬೇಕ್ರೆ? 666 ಬರ್ದಿರ್ಬೇಕಾ?
ಇಲ್ಲ ಸರ್,
ಆತನ ತಂದೆ ಹೆಸರು.
ಆತನ ಹೆಸರು, ಆತನ ಮಗನ ಹೆಸರು ಏನಾಗಿರ್ಬೇಕು?
ಬರೆಯಲ್ಪಡ
ಬರ್ದಿರ್ಬೇಕು. ನಾನು ಹೆಸರು ಹೇಳಿದ್ದೀನಿ. ಹೆಸರು ಅಂದ್ರೆ ಏನರ್ಥ? ಹೆಸರು ಅಂದ್ರೆ ಏನರ್ಥ? ಹೆಸರು ಅಂತ ಏನ್ ಸೂಚಿಸ್ತಾರೆ? ಇವಾಗ ನಾನು ಹೇಳ್ತೀನಿ ಅಲ್ಲ, ಜೋಯಲ್ ಬ್ರದರ್ ಹೇಗಿದ್ದೀರಾ ಅಂತ ಏನರ್ಥ? ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅರ್ಥ?
ತಂದೆಯ
ಜೋಯಲ್
ಹೆಸರು,
ಹಾ,
ಗುರುತು, ವ್ಯಕ್ತಿಯ
ಗುರುತು,
ಗುರುತು.
ವ್ಯಕ್ತಿಯ
ಹಾ,
ಹೆಸರು.
ವ್ಯಕ್ತಿಯ ಗುರುತು. ಅಂದ್ರೆ ಇವಾಗ ನಾನು ಜೋಯಲ್ ಬ್ರದರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ ಮನ್ಸಲ್ಲಿ ಏನ್ ಬರ್ತಾರೆ ಫಸ್ಟ್ ಪಿಕ್ಚರ್? ಜೋಯಲ್ ಬ್ರದರ್ ಬಗ್ಗೆ ಇರುವಂತ ಗುಣಗಳು, ಕರೆಕ್ಟಾ?
ಕ್ಯಾರೆಕ್ಟರ್
ಕ್ಯಾರೆಕ್ಟರ್ ಅಲ್ವರ? ಅವ್ರ ಹೆಸರು ಬಗ್ಗೆ, ಒಬ್ಬ ವ್ಯಕ್ತಿಯನ್ನು ಹೆಸರು ಕುರಿತು ಮಾತಾಡಿದ ತಕ್ಷಣ ನಮಗೆ ಮನಸ್ಸಲ್ಲಿ ಫಸ್ಟ್ ಬರೋದೇ ಅವ್ರ ವ್ಯಕ್ತಿತ್ವ, ಅವ್ರ ಕ್ಯಾರೆಕ್ಟರ್. ಹಾಗರೆ ತಂದೆಯ ದೇವರ ಹೆಸರು, ಮಗನ ಹೆಸರು ಹಣೆ ಮೇಲೆ, ನಮ್ಮ ನೆತ್ತಿ ಮೇಲೆ ಇರಬೇಕು. ಹೆಂಗ ಗೊತ್ತಾ ಮೀನಿಂಗು? ಅವ್ರ ಕ್ಯಾರೆಕ್ಟರ್, ಅವ್ರ ಬಗ್ಗೆ, ದೇವರ್ ಡಿವೈನ್ ಪ್ಲಾನ್, ದೇವ್ರ ಬಗ್ಗೆ ಎಲ್ಲ ಸತ್ಯಾರ್ಥಗಳು ಎಲ್ಲಿರ್ಬೇಕು? ನಮ್ಮ ಮನಸ್ಸಲ್ಲಿರ್ಬೇಕು. ಈ ಮನಸ್ಸಲ್ಲಿ ಇವೆಲ್ಲ ಇಟ್ಕೊಂಡಿರ, ಎಲ್ಲ ಕಲ್ತಿರ, ದುರ್ಬೋಧನೆಗಳನ್ನ ಇನ್ನ ನಂಬ್ಕೊಂಡಿದ್ರೆ ಆಟೋಮೆಟಿಕ್ ಆಗಿ ನಾವೇ ನಮ್ಮ ತಲೆಗೆ ಏನು ಹಾಕೊಂಡಂಗೆ, 666 ಹಾಕೊಂಡಂಗೆ, ನಮ್ಮ ಕೈಯಲ್ಲಿ ನಾವೇ ಏನು ಮಾಡಂಗೆ, 666 ಹಾಕೊಂಡಂಗೆ. ಅಂದ್ರೆ ಇಂಥವ್ರು ಕ್ರಿಸ್ತಿನ ಆಳ್ವಿಕೆ ಮಾಡೋಕ್ಕೆ ತುಂಬ ಕಷ್ಟ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ನಿಸೋಳೆ, ಇದು ಕ್ರಿಸ್ತ ವಿರೋಧಿ ಬಗ್ಗೆ ಇರುವಂಥ ಮುಖ್ಯವಾಗಿರುವಂಥ ಅಂಶ ಅಲ್ವರ? ಇನ್ನೊಂದು ಭಾಗ ಇದೆ, ಅದನ್ನು ನಾವು ನೆಕ್ಸ್ಟ್ ವೀಕ್ ನೋಡೋಣ. ಅದರ ಇದರಿಂದ ನಿಮ್ಗೆ ಯಾರಿಗೋ ಏನೋ ಪ್ರಶ್ನೆ ಇದ್ರೆ, ಏನೋ ಕೇಳಬೇಕು ಅಂದರೆ ಧಾರಾಳವಾಗಿ ಕೇಳ್ಬೋದು. ಏನೋ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಇಲ್ಲ ನೆಕ್ಸ್ಟ್ ವೀಕು ಇನ್ನೊಂದು ಭಾಗ ಇದೆ, ಅದಾಮೇಲೆ ಕೂಡ ಡಿಸ್ಕಸ್ ಮಾಡೋಣ, ನೋ ಪ್ರಾಬ್ಲಮ್.
ನೆಕ್ಸ್ಟ್ ಇದೇ ವಾರ ಡಿಸ್ಕಸ್ ಮಾಡೋಣ ಸರ್.
ಸರಿ ಸರ್, ಓಕೆ. ಬೇರೆ ಯಾರು?
ಇನ್ನೂ ತಿಳ್ಕೊಬೇಕು, ಇನ್ನೂ ಆಳವಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ಕೋಬೇಕು.
ಓಕೆ, ಏನು ಗೊತ್ತಾ ಮಾಡ್ಬೇಕು ಸರ್, ನೀವೆಲ್ಲರೂ ಏನು ಎಲ್ಲರಿಗೂ ಒಂದು ಅಡ್ವೈಸ್, ಏನು ಗೊತ್ತಾ ಮಾಡಬೇಕು? ಪಾಠ ಕೇಳಿದ ಮೇಲೆ ದಯವಿಟ್ಟು ವಾರದಲ್ಲಿ ಯಾವತ್ತರ ಒಂದಿನ ಇನ್ನು ರಿವೈಸ್ ಮಾಡಿ. ರೆಕಾರ್ಡಿಂಗ್ ಕಳಿಸಿ ಗೊತ್ತಾ? ರೆಕಾರ್ಡಿಂಗ್ ಕಳಿಸೋ ಉದ್ದೇಶ ಏನು ಅಂತಂದರೆ, ನೀವು ನಮ್ಮ ಚಾನಲ್ಗೆಲ್ಲ ಇಷ್ಟು ಜನ ಸಬ್ಸ್ಕ್ರೈಬ್ ಆಗಬೇಕು ಅಂತಲ್ಲ ರೀ, ನೀವು ಕಲ್ತಿರೋದನ್ನ ಇನ್ನೊಂದು ಸತಿ ಕೇಳಿದಾಗ ಏನಾಗ್ತದೆ, ನಮ್ಮ ಮನವರಿಕೆ ಆಗ್ತದೆ. ಎಷ್ಟೋ ವಿಚಾರಗಳು ಮರ್ತೋಗಿರ್ತೀರಿ, ಮೊದಲನೇ ಸತಿ ಕೇಳಬೇಕ್ರಿ. ಎರಡು ಮೂರು ಸತಿ ಕೇಳಿದಾವಾಗ ನಮಗೆ ಕ್ಲಿಯರಾಗಿ ಪಿಕ್ಚರ್ ಗೊತ್ತಾಗ್ತದೆ, ನಿಮ್ಗೆ ಅರ್ಥ ಆಗಲಿ ಅಂತ ಕಳಿಸ್ಕೊಡೋದು. ದಯವಿಟ್ಟು ಎರಡು ಮೂರು ಸತಿ ಕೇಳಿ, ನೋಟ್ಸ್ ಬರ್ಕೊಳ್ಳಿ, ಆಯಿತಾ? ನೋಟ್ಸು ಕರೆಕ್ಟಾಗಿ ಬರ್ಕೊಳ್ಳಿ, ಅರ್ಥ ಆಗತ್ತರ ಬರ್ಕೊಳ್ಳಿ. ಆಮೇಲೆ ನಿಮ್ಗೆ ಏನೇ ಪ್ರಶ್ನೆ ಇದ್ದರೂ ದಯವಿಟ್ಟು ಏನು ಮಾಡಿ ಕೇಳಿ, ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಓಕೆ, ಹಂಗಾರೆ ಪ್ರೇಯರ್ ಮಾಡಿ. ಏನು ಮಾಡೋಣ ಎಲ್ಲ ಬ್ರದರ್ಸ್ ಸಿಸ್ಟರ್ಸ್? ಓಕೆನಾ?
ಓಕೆ
ಓಕೆ ಓಕೆ
ಓಕೆ. ಹಂಗಾರೆ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡುವಾಗೆ, ನಮ್ಮ ನಡುವೆ